ಶ್ರೇಯೋ ರಾಸ್ತಾಂ ಸಚಾರವು ರಾಮ ಲಕ್ಷ್ಮಣ. ಈ ಶ್ಲೋಕದ ಅಣ್ಣ ಹೇಳ್ಕೊಟ್ಟಿದ್ರು ಅದು ಒಂದೇ ಅವನ ಆಸ್ತಿ ಹೇಳ್ಕೊತಾ ಓಡಾಡ್ತಿದ್ರು ಅಷ್ಟೇ. ಅದರ ಪ್ರಭಾವದಿಂದ ಒಂದ್ಸರಿ ಕಥೆ ಕೇಳಿದ್ದೇವೆ, ಕಳ್ಳರು ಆಕ್ರಮಿಸ್ಲಿಕ್ಕೆ ಅಂತ ಬಂದಾಗ ಆಕ್ರಮಿಸ್ಲಿಕ್ಕಾಗಲೇ ಇಲ್ಲ ಅವರಿಗೆ. ಯಾಕೆ ಅಂತ ನೋಡ್ತಾರೆ, ಕಳ್ಳರು ಭಾರಿ ಪ್ರಯತ್ನ ಪಡ್ತಾರೆ. ಕೊನೆಗೆ ಹೇಳ್ತಾರೆ, ಏನು ಸ್ವಾಮಿ ನೀವು ಸುತ್ತ ನಾಲ್ಕು ಜನ ಕಾಪಾಡ್ತಿದ್ದಾರಲ್ಲ, ಎಷ್ಟು ಕೊಡ್ತೀರಿ ಸಂಬಳ ಅಂತ ಕೇಳಿದಾರಂತವ್ರಿ. ದೇವರವರಲ್ಲಿ ಅಗ್ರತೋ ನಾರಸಿಂಹಸ್ಯ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವರ ಆಸ್ತಾಂ ಸಚರೋ ರಾಮಲಕ್ಷ್ಮಣ. ಇವತ್ತು ಮನೆ ಬಿಟ್ಟು ಹೋಗ್ಬೇಕಾದ ಶ್ಲೋಕ ಹೇಳ್ಕೊಂಡು ಹೋದ್ರೆ ಒಳ್ಳೆ ಸಿದ್ಧಿ ಕೊಡ್ತಕ್ಕಂಥ ಶ್ಲೋಕ. ಸಾಮಾನ್ಯವಾಗಿ ಇವತ್ತು ಕೇಳಿದವರೆಲ್ಲ ಶೋಕ ಬಾಯಪಾಠ ಮಾಡಿಬಿಡ್ತಾರೆ ಅಷ್ಟು. ಬಟ್ ನಾರಾಯಣ ಕವಚ ಹೇಳ್ಕೊಂಡು ಹೋಗ್ಬೇಕು, ಅದು ದೊಡ್ಡದಾಗುತ್ತೆ. ಎರಡು ಲೈನ್ ಅಷ್ಟೇ, ಅದು ಸುಮ್ಮನೆ ಅಂದ್ಕೊಂಡು ಹೇಳಿ ಒಳ್ಳೆ ಸಿದ್ಧಿ ಕೊಡಿ. ಈಗಿನ ಕಾಲಕ್ಕೆ ಬೇಕೇ ಬೇಕದು. ಸಿಕ್ಕಾಬಟ್ಟೆ ಅಪಘಾತ ಅನಾಚಾರ ಆಗ ಕಾಲ ಇದು, ಆದ್ದರಿಂದ ಇನ್ನೂ ಹೆಚ್ಚು ಅವಶ್ಯಕ. ಆಗ ಆಶ್ಚರ್ಯ ಆಯಿತು ಅವರಿಗೆ, ಸುತ್ತಮುತ್ತ ಯಾರು ಇಲ್ಲೇ ಇಲ್ಲ, ನೋಡಿದರೆ ನಾಲ್ಕು ಜನ ಕಾಣ್ತಾರಲ್ಲ ಅಂತ ಹೇಳ್ತಾರೆ. ಆ ಹೇಗಿದ್ದಾರೆ ಅಂತ ಕೇಳ್ತಾರೆ. ಆಗ ಹೇಳ್ತಾರೋ ಮುಂದೆ ನರಸಿಂಹ ಸಿಂಹದ ಮುಖ, ಅವ್ರಿಗೆ ಗೊತ್ತಿಲ್ಲ ಕಳ್ಳರಿಗೆ ಯಾರು ಅಂತೇಳಿ, ನಮ್ಮ ಜನಕ್ಕೆ ಗೊತ್ತಿಲ್ಲ ಯಾರಿಗೆ ಇವರು ಅಂತೇರು ಅಂತೇಳಿ ಅಂಥ ಜನ ಸಿಗ್ತಾರೆ. ಮಧ್ವಾಚಾರ್ಯ ಯಾರೋ ನಮ್ಮ ತಾತ ಅಂತ ಕರೆಯವರು ಸಿಗ್ತಾರೆ, ಯಾರು ಹಳೆಯ ಫೋಟೋರು ಸಾತ ಇದ್ದರೂ ಇರಬೇಕು ಅಂತೇಳಿ. ಆದ್ದರಿಂದ ಅಂಥ ಕಾಲ ಏನು ಆಶ್ಚರ್ಯ ಅಲ್ಲ. ಆಗ ಆಶ್ಚರ್ಯ ಆಯಿತು, ಹಿಂದೆ ಬಿಲ್ಲು ಮಾಡಿ ಹಿಡ್ಕೊಂಡು ಆಗ ಕೊಳ್ಳಲು ಹಿಡ್ಕೊಂಡು ಅಂತ. ಆಗ ಶ್ಲೋಕ ಅರ್ಥ ಆಯಿತು ಅವ್ರಿಗೆ, ಓಹೋ ಇದೇ ಕೆಲಸ ಮಾಡಿದೆ ಅಂತ ಗೊತ್ತಾಗಿಬಿಟ್ಟು ತಕ್ಷಣ ಹೇಗೆ ಸರ್ವಸ್ವನ ಪುರಂದರಾತ್ರ ಬಿಟ್ಟು ಹೊರಟಿರಲ್ಲ, ಶ್ರೀನಿವಾಸ ನಾಯಕರಿಂದ ಎಲ್ಲ ಹೊರಟು ವ್ಯಾಸರಾಜ ಸೋದ ಎಲ್ಲ ಬಿಟ್ಟುಬಿಟ್ಟು ತಮ್ಮ ಅಣ್ಣನ ಹತ್ರ ಹೋಗ್ತಾರೆ ಪಾಠ ಹೇಳಿಕೊಡ್ಬೇಕು ಅಂತ ಕೇಳ್ತಾರೆ. ಆಗ ಅವರು ಒಳ್ಳೆ ಪಾಠ ಹೇಳಿ ತಯಾರು ಮಾಡ್ತಾರೆ, ಅಂದರೆ ವಯಸ್ಸಾಗಿತ್ತಾಗಲೇ ಅವರಿಗೆ. ಆಮೇಲೆ ಎಷ್ಟು ತಯಾರಾದರೂ ಗೊತ್ತೋ, ಅವರು ಒಂದು ಕಡೆಗೆ ದೊಡ್ಡ ಪಾಠ ಪ್ರವಚನ ಪರಂಪರೆಯೇ ಕ್ರಿಯೇಟ್ ಮಾಡಿದರು, ಇನ್ನೊಂದು ಕಡೆಗೆ ತುಂಬ ಗ್ರಂಥಗಳನ್ನು ಬರೀತಾರೆ. ಇಡೀ ಭಾಗವತ ತಾತ್ಪರ್ಯಕ್ಕೆ ಟಿಪ್ಪಣಿ ಭಾಳ ಮುಖ್ಯವಾಗಿ ಮೊದಲ 5 ಸ್ಕಂದಕ್ಕೆ, ಅನಂತರ ನ್ಯಾಯಸುಧಾಕ್ ಟಿಪ್ಪಣಿ. ಇವತ್ತು ನ್ಯಾಯಸುಧ ಒಬ್ಬ ಗೃಹಸ್ಥರು ಬರೆದ ಟಿಪ್ಪಣಿಗೆ ಅಗ್ರಮಾನ್ಯ ಮಹತ್ವ ಇರೋದು ಯಾದವರ ಟಿಪ್ಪಣಿಗೆ. ತುಂಬ ಯತಿಗಳು ಪೀಠಾಸರು ಬರೆದಿದ್ದಾರೆ. ಒಬ್ಬ ಗೃಹಸ್ಥರಾಗಿ ಇವತ್ತು ಯಾದೋಪತ್ಯ ಅಂತಲೇ ಹೆಸರಾಯಿತು ಅದಕ್ಕೆ. ಇವತ್ತು ಯಾದೋಪತ್ಯ ಸಮೇತ ನ್ಯಾಯಸುಧ ಓದಿದ್ದೇನೆ ಅಂತ ಹೇಳ್ಕೊಂಡ್ರೆ ಭಾರಿ ಹೆಮ್ಮೆ. ಅಂಥ ಒಂದು ಅದ್ಭುತ ಟಿಪ್ಪಣಿ ಬರೆದವರು ಯಾದವರು. ಇವರೆಲ್ಲ ತಯಾರು ಮಾಡಿ ವೇದೇಶ ಬಿಡಿ ಸನ್ಯಾಸಿಗಳು. ಅದೇ ಮುಂದೆ ಇದೇ ರೀತಿ ಬೆಳೆದು ಬಂದು ಆ ಕಾಲಕಾಲಕ್ಕಿಂತ ಬಿಡಿಸನ ಸಾಕಷ್ಟು ಜನ ಬಂದಿದ್ದಾರೆ. ಇನ್ನು ಮುಂದೆ ಬಂದ ಪ್ರಧಾನರು ಅಂತ ಹೇಳಿದರೆ ವ್ಯಾಸ ತತ್ವಜ್ಞರು, ಆಮೇಲೆ ವಿಷ್ಣು ತೀರ್ಥರು. ಇವರೆಲ್ಲ ಬಿಡಿಸನ್ಯಾಸಿಗಳಾಗಿಯೇ ಕ್ರಾಂತಿ ಮಾಡಿದರು. ಅನೇಕರಿಗೆ ಮಠ ಇದ್ರೇ ಮಠಾಧಿಪತಿಗಳಾದ್ರೇ ಸಾಧನೆ ಮಾಡಲಿಕ್ಕೆ ಬರುತ್ತೆ ಅನ್ನೋ ಒಂದು ಪ್ರಶ್ನೆ ಇದ್ದವರು ಇದು ಉತ್ತರ ಆಯಿತು. ಮಠಾಧಿಪತಿಗಳ ಸಾಧನೆ ಮಾಡೋದು ಒಂದು ಕ್ರಮ, ಇನ್ನೊಂದು ಕೆಲವರಿಗೆ ಚಾನ್ಸ್ ಸಿಗದೇ ಇರ್ಬೋದು ಅದು ಬೇರೆ ಮಾತು. ವೇದೇಶ ತೀರ್ಥರಿಗೆ ರಘುವತ್ವ ಸ್ವಾಮಿ ಕರೆದು ಹೇಳಿದ್ರಂತೆ, ಒಳ್ಳೆ ವಿದ್ವಾಂಸರು ನೀವು, ಒಳ್ಳೆ ಅಷ್ಟೇ ಗ್ರಂಥ ಬರೆದು ಎಷ್ಟೋ ಗ್ರಂಥ ಬರ್ತಿದ್ದೀರಿ, ನಿಮಗೆ ಪೀಠ ಕೊಡ್ತೀವಿ ಅಂತ ಕೇಳಿ ಹೇಳಿದ್ರಂತೆ, ಇಲ್ಲ ನನಗೆ ಬೇಡ ಅಂತ ಹೇಳ್ತಾರೆ. ಅನುಜೋದಯ ಮಾಶಾಸೆ ನಾಶಾಸೆ ರಾಮ ಪೂಜನ, ರಾಮದೇವ್ರ ಪೂಜೆ ಮಾಡೋದಕ್ಕಿಂತ ಪಾಠ ಹೇಳದೇ ಭಾರಿ ಖುಷಿ ಅಂತ ಹೇಳಿದ್ರಂತೆ. ಹೀಗಾಗಿ ಅವರು ವೇದವ್ಯಾಸ್ತಿ ಇನ್ನೊಬ್ಬರಿಗೆ ಆಶ್ರಮ ಕೊಟ್ಟು ಅವರು ಪೀಠಾಧಿಪತಿಗಳಾಗ್ತಾರೆ. ಅಂದರೆ ಬಿಡಿ ಸನ್ಯಾಸಿ ಬರೀ ಜ್ಞಾನ ಕಾರ್ಯಕ್ಕೆ ಸನ್ಯಾಸ ತಗೊಂಡಂಥ ಹಿರಿಮೆ ಒಂದು ಗುಂಪಿನದು. ಆ ಸಾರಿ ಸೇರ್ತಕ್ಕಂಥವ್ರು ವಿಷ್ಣು ತೀರ್ಥ ಪರಿಹ್ಯಾಪ್ಸ ಕೊನೆಯವರು, ಆ ಗುಂಪಿನಲ್ಲಿ ಕೊನೆಯವರು ಅಂತ ಹೇಳಿದರು. ಆನಂತರ ಆ ಮಟ್ಟದಲ್ಲಿ ಸಾಧನೆ ಮಾಡಿದ್ರೆ ಸಿಗೋದು ಕಷ್ಟ ಬಿಡಿ ಸನ್ಯಾಸಿಗಳಲ್ಲಿ. ಅವರ ಹುಟ್ಟು ಬಹಳ ವಿಚಿತ್ರ. ಅವರು ಈ ಕಡೆ ಉತ್ತರ ಕರ್ನಾಟಕ ಪ್ರಾಂತದವರು, ಸಿರಹಟ್ಟಿ ಅನ್ನೋ ಗ್ರಾಮ ಮೂಲಸ್ಥಳ ಅವರು. ಸಿರಹಟ್ಟಿ ನಾವು ವೇದರಿತ್ರೆ ಗದಗಿನ ಕಡೆ ಹೋದರೆ ಸಿರಹಟ್ಟಿ ಸಿಗ್ತದೆ, ಅಲ್ಲಿ ವಾಸ ಮಾಡ್ಕೊಂಡಿದ್ದವರು. ಅವರ ತಾತ ತಿರುಮಲಾಚಾರ್ಯರು ಅಂಥೇಳಿ, ತಂದೆ ನರಹರಿ ಆಚಾರ್ಯರು, ಇವರು ಜಯತೀರ್ಥಾಚಾರ್ಯರು. ತಿರುಮಲಾಚಾರ್ಯರಿಗೆ ಅಲ್ಲಿ ಸೂಚನೆ ಆಗಿತ್ತಂತೆ, ನಿಮ್ಮ ಮೊಮ್ಮಗ ಭಾರಿ ವಿದ್ವಾಂಸ ಹುಟ್ಟುತ್ತಾನೆ, ಅದು ಸಾಮಾನ್ಯನಲ್ಲ, ಜಯತೀರ್ಥರ ಸಾಕ್ಷಾತ್ ಶಿಷ್ಯನಾಗಿದ್ದವರು ಮತ್ತೊಮ್ಮೆ ಅವತಾರ ಮಾಡಿ ಬರ್ತಾರೆ ಅಂತ ಹೇಳಿದ್ರು. ಯಾರೊಂದು ಹೆಸರು ಹೇಳಿಲ್ಲ, ಶಿಷ್ಯರೊಬ್ಬರು ಬರ್ತಾರೆ, ಒಳ್ಳೆ ಗ್ರಂಥಗಳನ್ನು ಬರೀತಾರೆ ಅಂತೇಳಿ ಹೇಳಿದ್ರಂತೆ. ಅದೇ ಸೂಚನೆ ಅವರಿಗಿತ್ತು, ಸೂಚನೆ ಆಗಿತ್ತು ಅಷ್ಟೇ. ಅವ್ರಿಗೆ 64 ವರ್ಷ ಮದುವೆಯಾಗಿತ್ತು. ತಾತನ ಬಗ್ಗೆ ಹೇಳ್ತಿರೋದು ನಾನು, ಅವ್ರ ಹೆಂಡತಿ ಆಗಿ ಸತ್ತೋದ್ರು, ಇನ್ನು ಮಕ್ಕಳಾಗಿರಲಿಲ್ಲ, 64 ವರ್ಷ ಮಕ್ಕಳಾಗಿರಲಿಲ್ಲ ಅವರಿಗೆ ಹೆಂಡತಿ ಸತ್ತೋದ್ರು. ಸೂಚನೆ ಪ್ರಕಾರ ಅವರಿಗೆ ದೊಡ್ಡ ವಂಶಸ್ಥ ಮೊಮ್ಮಗ ಹುಡ್ತಾರೆ ಸೂಚನೆ ಇದೆ. ಉಳಿದವರಾಗಿರಲ್ಲ, ಏನೋ ಸ್ವಪ್ನ ಸುಳ್ಳು ಅಂತ ಹೇಳಿಬಿಡ್ತಾ ಇದ್ರು. ಅವ್ರು ಬಿಡಲಿಲ್ಲ, ನಂಬಿಕೆ ಇತ್ತು ಅವರಿಗೆ. ಭಾಗವತದಲ್ಲಿ ಭಾರಿ ನಿಷ್ಣಾತರಾಗಿದ್ದರಂತೆ, ಭಾಗವತ ಶ್ಲೋಕಗಳು ಭಾಳ ಸುಸ್ವರವಾಗಿ ಹಾಡ್ಕೊಂಡು ಬಾಲ ಹಾಕೊಂಡ್ಬಿಡ್ತಿದ್ದರಂತೆ. ಬಾಲ ಹಾಕೊಂಡ್ಬಿಟ್ಟು ಭದ್ರವಾಗಿ ಎಲ್ಲ ಮುಚ್ಚಿ ಕಿಟಕಿ ಬಾಲೆಲ್ಲ ಮುಚ್ಚಿಬಿಟ್ಟು ಭಾಗವತ ಶ್ಲೋಕ ಹಿಡಿದು ಕುಡಿದಾಡ್ತಿದ್ರಂತೆ, ಅಷ್ಟು ಆನಂದ ಅವರಿಗೆ. ಅದನ್ನು ಬಾಗಿಲು ಸಂಧಿಯಲ್ಲಿ ನೋಡಿಬಿಟ್ಟು ಜನ ಆಶ್ಚರ್ಯ ಪಡ್ತಿದ್ರಂತೆ. ಜನ ನೋಡಲು ಕುಣಿತಾರೆ ಬೇಕಾಷ್ಟೇ, ನಾನೇನು ದೊಡ್ಡದಲ್ಲ. ಜನ ನೋಡದಂತೆ ಕುಣಿಯೋದು ಅಂತ ಹೇಳಿದರೆ ಅದು ನಿಜವಾಗ್ಲೂ ಎಂಜಾಯ್ಮೆಂಟ್ ಅದು. ಅದನ್ನು ಮಾಡ್ತಾ ಇದ್ರು ಅನಿಸುತ್ತೆ ಅವರಿಗೆ. ಒಂದು ದಿವಸ ಹೊರಟ್ರಿ ತಿಕ್ಕಿದ್ದಾಗ ಮನೆಯಿಂದ ಬರ್ತೀರಿ ಅಂತ ಹೊರಟು ಬಿಟ್ಟಿರುತ್ತೆ. ಒಂದು ಊರಿಗೆ ಹೋಗ್ತಾರೆ, ಸುತ್ತಮುತ್ತ ಹತ್ತಿರದ ಪ್ರಾಂತ. ಅಲ್ಲಿ ಒಬ್ಬ ಮಾಂಡಲಿಕ ರಾಜ, ಹಿಂದಿನ ಕಾಲಕ್ಕೆ ಊರೂರಿಗೆ ರಾಜರಿದ್ದ ಕಾಲ. ಜಯತೀರ್ಥರ ತಂದೆ ಕೂಡ ಹಾಗಿದ್ದವರೇನೆ, ಮಾಂಡಲಿಕ ರಾಜ ಒಬ್ಬ, ನರಸಿಂಹ ಶರ್ಮ ಅಂತ ಆತನ ಹೆಸರು. ಆತನಿಗೆ ಅವತ್ತು ಸ್ವಪ್ನ, ಸ್ವಪ್ನದಲ್ಲಿ ಸೂಚನೆ, ಇವತ್ತು ಬೆಳಿಗ್ಗೆ ಒಬ್ಬ ಮಾಯಾವಾದಿ ನಿಮ್ಮಲ್ಲಿ ಬರ್ತಾರೆ, ವಿಶ್ವನಾಥ ದೀಕ್ಷಿತ ಅಂತಾನ ಹೆಸರು, ವಾದಕ್ಕೆ ಅಂತ ಬರ್ತಾರೆ. ನಿಮ್ಮಲ್ಲಿರೋ ಪಂಡಿತರು ಯಾರಿಗೂ ವಾದ ಮಾಡೋಕ್ಕಾಗೋದಿಲ್ಲ ಅತ್ತಿನ ಜೊತೆಗೆ, ಒಳ್ಳೆ ವಿದ್ವಾಂಸ. ಆಗ ನಿಮ್ಮ ಆಸ್ಥಾನದಲ್ಲಿ ಎಲ್ಲರೂ ತಲೆ ಸಗಿಸೋ ಪ್ರಸಂಗ ಬರ್ತದೆ. ಅಷ್ಟೊತ್ತಿಗೆ ಒಬ್ಬ ವೃದ್ಧ ಪಂಡಿತರು ಪ್ರವೇಶ ಮಾಡ್ತಾರೆ ಅಂತ. ವೃದ್ಧ ಪಂಡಿತರು ಒಬ್ಬರು ಬರ್ತಾರೆ, ಅವರನ್ನು ಲೀಲಾಜಾಲವಾಗಿ ಸೋಲಿಸಿಬಿಡ್ತಾರೆ. ಆ ಮಾಯಾವಾದಿಯನ್ನು ಲೀಲಾಜಾಲವಾಗಿ ಪಟ ಪಟ ಹೇಳಿ ಸೋಲಿಸಿಬಿಡ್ತಾರೆ. ಬಹಳ ಖುಷಿಯಾಗುತ್ತೆ, ನೀನು ಬಹಳ ಆಶ್ಚರ್ಯ ಪಡ್ತೀಯಾಗ ಎಲ್ಲ ಸ್ವಪ್ರ ರಾಜನ ಹೇಳ್ತಿರೋದು. ನೀನು ಆಗ ಆ ಬ್ರಾಹ್ಮಣರು ಏನು ಬೇಕು ಅಂತ ಕೇಳು, ಅವ್ರು ಏನು ಕೇಳ್ತಾರನ್ನ ಕೊಟ್ಟುಬಿಡು ಅಂತ ಹೇಳಿದರು. ಏನು ಕೇಳ್ತಾರೋ ಇಲ್ಲ ಅಂತ ಹೇಳಬೇಡ, ಕೊಟ್ಟುಬಿಡು ಆಯಿತು ಅಂತ ಒಪ್ಕೊಂಡ. ಯಾಕೆಂದ್ರೆ ಮಧ್ಯದಾಗಬೇಕಾಗಿದೆಯಲ್ಲ, ಅದಾದ್ರೆ ತಾನೇ ಅದಾಗೋದು. ಆಯಿತು ಅಂಥೇಳಿ ಬೆಳಿಗ್ಗೆ ಹೇಳ್ತೇ ಹೇಳ್ತಾರೆ ಈ ರೀತಿ ಆಯಿತು ಅಂತೆಲ್ಲ ಹೇಳ್ತಾರೆ, ಹೋಗ್ತಾರೆ. ಇವೆಲ್ಲ ಸ್ವಪ್ನ ಸತ್ಯತ್ವಕ್ಕೆ ಒಳ್ಳೆ ದಾಖಲೆ ಇದು ಅಂತ ಬ್ರಹ್ಮಸೂತ್ರ ಭಾಷ್ಯ ಆಚಾರ್ಯನ್ನು ಬರೆದಿದ್ದಾರೆ. ಅದಕ್ಕೆ ನಿದರ್ಶನ ಕೊಡ್ತಕ್ಕಂಥ ಭಾಗ್ಯ, ಸುಮ್ಮನೆ ಸ್ವಪ್ನಕ್ಕೆ ಉಡಾಫೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ, ತಪ್ಪದು. ಅದು ಸ್ವಲ್ಪ ಆಶ್ಚರ್ಯ ಆಸ್ಥಾನ ಶುರುವಾಗಲಿಕ್ಕೇ ಬಂದೇ ಬಿಟ್ಟ ಪಂಡಿತ. ಹೆಸರು ಕಡೆ ವಿಶ್ವನಾಥ ಅಂತಾನೆ ಇದೆ ಮತ್ತೆ ಜೊತೆಗೆ. ಪಂಡಿತ ಬಂದಿದ್ದು ಅಥವಾ ಮಾಯಾವಾದಿಯಾಗಿದ್ದು ಹೆಸರು ವಿಶ್ವನಾಥನಾಗಿತ್ತು. ವಾದ ಶುರು ಆಗಲೇ ಅವ್ರಿಗೆ ಗೊತ್ತಾಯಿತು ಸ್ವಪ್ನ ಸತ್ಯವಾಗ್ತಿದೆ ಅಂಥೇಳಿ. ಆಯಿತು ವಾದ ಆಗಲಿ ಅಂಥೇಳಿ ಒಳ್ಳೆ ಇದು ಕಾಶಿ ಕಡೆಯಿಂದ ಬಂದ ವಿದ್ವಾಂಸ ಇವರೆಲ್ಲ ಸೋಚಿಬಿಡ್ತಾರೆ, ಎಲ್ಲ ಪಂಡಿತ ಸೋತು ಹೋಗಿಬಿಡ್ತಾರೆ. ಅಷ್ಟೊತ್ತು ಏನು ಮಾಡೋದು ಅಂತ ಅನ್ಕೋ ಸ್ಥಿತಿಗೆ ಬರುತ್ತೆ. ಆಗ ಈ ತಿರುಮಲ ಆಚಾರ್ಯ ಪ್ರವೇಶ ಮಾಡಿದ, 64 ವರ್ಷ ಸ್ವಾಗತ ಮಾಡಿದ. ಏನು ವಿಷಯ ಅಂತ ಕೇಳಿದರು, ಹೀಗಾಗುತ್ತೆ ಅಂತ ಹೇಳಿದ ತಕ್ಷಣ ವಾದ ಮಾಡ್ತೀನಿ ಅಂತ ಹೇಳಿದರು. ಸುಲಭ ಸೋಲಿಸೇ ಬಿಟ್ರು. ರಾಜನಿಗೆ ಭಾರಿ ಖುಷಿಯಾಗುತ್ತೆ, ಎಲ್ಲ ನಡೆದಂತೆ ಆಯ್ತಲ್ಲ ಸ್ವಾಮಿ, ತಮಗೆ ಏನು ಬೇಕು ಅಂತ ಕೇಳಿದ ತಕ್ಷಣ ನಿನ್ನ ಮಗಳು ಕೊಟ್ಟು ಮದುವೆ ಮಾಡು ಅಂತ ಕೇಳ್ತಾರೆ. ಇದು ಪಜೀತಿ ಕೆಲಸ, ಉಳಿದಾಗಿದ್ರೆ ನಂಬ್ಕೊಂಡ್ಬಿಡ್ಬೋದಾಗಿತ್ತು. ಮಗಳು ಆಗಿನ ಕಾಲಕ್ಕೆ ಮಗಳು ಮದುವೆ ಅಂದರೆ 8 ವರ್ಷ ಅಂತ ಅಷ್ಟೇ. ಈಗಿನ ಕಾಲ ಏನು 50 ವರ್ಷದ ಅಂತ ವಾತಾವರಣ ಇತ್ತು, ಈಗ ಅದು ಪ್ರಶ್ನೆ ಹೋಗಿಬಿಟ್ಟಿದೆ. ಯೋಚನೆ ಮಾಡೋ ಕಾರಣ ಸರ್ಕಾರನೇ ಬದಲಾಯಿಸಿರೋದ್ರೆ ನಮಗೇನು ದೋಷ ಇಲ್ಲ ಅದರಿಂದ. ಸರ್ಕಾರಕ್ಕೆ ತಕ್ಕಂತೆ ಬಿದ್ದಾಗ ಅದೇನು ಕಾನೂನು ಪಾಲನೆ ಮಾಡೋಕೆ ನಮ್ಮ ಧರ್ಮ ಆದ್ದರಿಂದ ಅದೇನು ತಪ್ಪಲ್ಲ. ಅದು ಆಗಿನ ಕಾಲಕ್ಕೆ 8ನೇ ವರ್ಷ ಇದೆಲ್ಲ ಬದಲಾಗಿದ್ರೆ ಆಗಲ್ಲ ಅಂತ ಹೇಳ್ಬೋದಾಗಿತ್ತು. ಅದೆಲ್ಲ ಸತ್ಯ ಆಗಿಬಿಟ್ಟಿದೆ ಈಗಾಗಲೇ. ಆ ರೀತಿ ಮಾಡಿದ್ರೆ ಒಳ್ಳೇದಾಗುತ್ತೆ ಸೂಚನೆ ಕೊಟ್ಟಿದ್ದರಿಂದ ಆಗಲಿ ಅಂತೇಳಿ ಕೇಳ್ತಾರೆ. ನಾನು ಅದಕ್ಕೆ ಬಂದೆ ಅಂತ ಅವ್ರು ಹೇಳ್ತಾರೆ. ಹೇಳಿದ್ದಾಯ್ತು ರಾಜ ಸ್ವಪ್ನ ಆಗಿದೆ ಅಂತ ಹೇಳಿದ ತಕ್ಷಣ ಮದುವೆ ಮಾಡಿಕೊಡ್ತಾರೆ. ಎಲ್ಲಿ 8 ಇಲ್ಲಿ 64 ನೆನಪಿಟ್ಟುಕೊಳ್ಳಿ, ಸಾಧ್ಯನೇ ಇಲ್ಲ. ಕೆಲವು ಕಡೆ ಉತ್ತರ ಭಾರತದಲ್ಲಿ ಜಮೀನ್ದಾರಾಗಿ ಮಾಡ್ಕೋತಾರಂತ ಉದ್ದೇಶ ಏನು ಪ್ರತಿಷ್ಠೆ. ಆಮೇಲೆ ಏನು ಜೀವನ ಸುಖ ಇಲ್ಲ ಏನಿಲ್ಲ, ಇವರು ಅವನ ಹೋಗ್ತಾನೆ ಇವ್ರು ಹೃದಯನ ಕೂತ್ಬಿಡ್ತಾರೆ ಅಷ್ಟೇ. ಆ ಕಥೆಗೆ ಎಷ್ಟು ವ್ಯತ್ಯಾಸ ಇದೆ, ದೈವಿಕವಾಗಿ ಆಗೋದು ಬೇರೆ ಇದಾಗೋದು ಬೇರೆ. ಆಗ ರಾಜನಿಗೆ ಸೂಚನೆ ಆಗಿತ್ತಂತ ಸ್ವಪ್ನದಲ್ಲಿ, ಅವ್ರು ಬರೋರು ಯಾರೂ ಅಲ್ಲ, ಚವನ ಮುನಿಗಳು ಅಂತ ಹೇಳಿದ್ರು. ಆಗ ಮದುವೆ ಚವನಮುನಿಗಳ ಸುಕನ್ಯನ ಮದುವೆ ಆಗಿದ್ದ ಹಾಗೆ ಅವರು ಡಿಟೋ ಕೇಸ್ ಆದಾಗಾಯ್ತು. ಮತ್ತೆ ಇಲ್ಲೂ ಕೂಡ ಅಲ್ಲೂ ಕೂಡ ಚವನಮುನಿಗಳ ಸುಕನ್ಯನ್ನು ಕೊಟ್ಟಾಗ ಅವ್ರು ಹಣ್ಣು ಮುದುಕರು ಹೇಳಿದೆ ಭಾಗವತ ಪುರಾಣದಲ್ಲಿ. ತಲೆ ನಡುಕ್ತಿತ್ತು ಅಂತ ಹೇಳ್ತಾರೆ, ಸಾಕಲ್ಲ ಇನ್ನೆಷ್ಟು ಮುದುಕರಾಗಿರ್ಬೇಕು ಅಂತೇಳಿ. ತಲೆ ನಡುಕ್ತಿತ್ತು ಅಷ್ಟು ಮುದುಕರು. ಇವಳು ಒಡೆದ 8 ವರ್ಷದ ಹುಡುಗಿ ಸುಕನ್ಯಾ, ಇಲ್ಲಿ ಅದೇ ರೀತಿ ನಡೆದೋಯ್ತು. ಆದರೆ ಇಲ್ಲಿ ಹೆಂಡತಿ ಸುಕನ್ಯಾ ಅಂತ ಹೇಳಿಲ್ಲ ಅಷ್ಟೇ, ಅವರು ಚವನಮುನಿಗಳು ಅಂತ ಹೇಳಿದ್ದಾರೆ ಅಷ್ಟೇ. ಹೇಳಿದಷ್ಟು ನೊಪ್ಪಕ್ಕೆ ಅವ್ರು ಹೆಚ್ಚು ಸೇರಿಸ್ಕೊಳ್ಳೋದು ಸಾಧ್ಯ ಇಲ್ಲ. ಮದುವೆ ಆಯಿತು, ಕರ್ಕೊಂಡು ಹೊರಟರು. ರಾಜರಿಗೆ ನಿಶ್ಚಿಂತ, ಸ್ವಪ್ನದ ಮೇಲೆ ಬಲ ಇದ್ದಿದ್ದರಿಂದ ನಂಬಿಕೊಂಡ. ಸ್ವಲ್ಪ ದಿವಸ ಆದರೆ 64ಲ್ಲಿ 8ಲ್ಲಿ ಮುಂದೆ 5 ಜನ ಮಕ್ಕಳಾದ್ರಂಥವ್ರು, 4 ಗಂಡು 1 ಹೆಣ್ಣು. ಅದರಲ್ಲಿ ಒಬ್ಬರೇ ನರಹರಿ ಆಚಾರ್ಯರು, ಅವ್ರ ಮಕ್ಕಳು ವಿಷ್ಣು ತೀರ್ಥ. ಅಂದರೆ ಅವರಿಗೆ ಮೊದಲಾಗಿದ್ದ ಸೂಚನೆಯೂ ಸತ್ಯ ಆಯಿತು. ನಿಮ್ಮ ವಂಶ ಮೊಮ್ಮಗನಾಗಿ ಈ ತೀರ್ಥ ಶಿಷ್ಯ ಅವತಾರ ಮಾಡಿ ಬರ್ತಾರೆ ಅಂತ ಹೇಳಿದ್ರಲ್ಲ, ಅದು ನಡೀತು. ಇವ್ರು ಹೇಳಿ ಸ್ವಪ್ನದ್ದು ನಡೀತು. ಅದ್ಮೇಲೆ ಸ್ವಪ್ನಗಳು ಸುಳ್ಳಲ್ಲ, ಆದರೆ ಸ್ವಪ್ನ ಅರ್ಥ ಮಾಡಿಕೊಳ್ಳೋದು ಕಷ್ಟ ಅಷ್ಟೇ. ಆಚಾರ್ಯ ಬರೀತಾರೆ ಭಾಷ್ಯದಲ್ಲಿ, ಸ್ವಪ್ನ ವಿಧಃ ವ್ಯಾಸಾದಯ ಅಂತ ಹೇಳ್ತಾರೆ. ಒಳ್ಳೆ ಜ್ಞಾನಿಗಳಿಗೆ ಸ್ವಪ್ನ ಅರ್ಥ ಆಗುತ್ತೆ ಹೊರತು ಉಳಿದವರಿಗೆ ಕೆಲವು ಸ್ವಪ್ನ ಭಯಾನಕ ಅಂತ ಕಾಣಿಸುತ್ತೆ, ಒಳ್ಳೆ ಫಲ ಕೊಡುತ್ತೆ. ಕೆಲವು ಒಳ್ಳೇದು ಕಂಡ ಕಾಣುತ್ತೆ, ಕೆಟ್ಟ ಫಲ ಕೊಡುತ್ತೆ. ಸ್ವಪ್ನ ಇಂಟರ್ಪ್ರಿಟೇಷನ್ ಅಷ್ಟು ಸುಲಭ ಅಲ್ಲ, ಅದಕ್ಕೆ ತಿಳಿದವ್ರನ್ನ ಕೇಳಿ ತಿಳ್ಕೋಬೇಕು ಅಂತ ಹೇಳ್ತಾರೆ. ಇವರಿಗೆ ಡೈರೆಕ್ಟ್ ಸ್ವಪ್ನಗಳು ಬೇರೆ, ಇಂಡೈರೆಕ್ಟ್ ಸ್ವಪ್ನಗಳು ಬೇರೆ. ಅದರಲ್ಲೂ ಕೂಡ ಮತ್ತೆ ಯಾವತ್ತಿನಲ್ಲಿ ಸ್ವಪ್ನ ಬೀಳುತ್ತೆ ಎಂಬ ಟೈಮು ಬಹಳ ಇಂಪಾರ್ಟೆಂಟ್. ಯಾವತ್ತಿನಲ್ಲಿ ಬೀಳುತ್ತೆ ಅನ್ನೋದ್ರೂ ಎಷ್ಟು ದಿವಸ ನಡೆಯುತ್ತೆ ಅಂತ ಗೊತ್ತಾಗುತ್ತೆ. ಸ್ವಪ್ನ ಆ್ಯಕ್ಚುಲಿ ಮೆಟೀರಿಯಲೈಸ್ ಆಗಬೇಕಾದ್ರೆ ಎಷ್ಟು ಯಾವ ಸಮಯದಲ್ಲಿ ಕಟ್ಟರೆ ಎಷ್ಟು ದಿವಸ ಕರೆಕ್ಟಾಗಿ ಹಾಗೆ ನಡೆಯುತ್ತೆ, ಅದೆಲ್ಲ ಸೂಚನೆ ತಿಳ್ಕೊಂಡು ಅವ್ರು ಹೇಳಿದರೆ ಇಂಥ ಸ್ವಪ್ನಗಳ ಬಗ್ಗೆ ಒಳ್ಳೆ ಫಲ ಸಿಗೋದು ಅಂತ. ತಿರುಮಲಾಚಾರ್ಯರ ಮಗ ನರಹರಿ ಆಚಾರ್ಯರು, ಅವ್ರ ಮಕ್ಕಳೇ ಜಯತೀರ್ಥಾಚಾರ್ಯರು. ಇವರಾಗಲೇ ಜ್ಞಾನಿಗಳು ಅಂತ ಗುರುತು, ಚಿಕ್ಕ ಮಗು ಇದ್ದಾಗಲೇ ಇವರಿಗೆ ಹಾವು ಬಂದು ದರ್ಶನ ಕೊಡೋದೆಲ್ಲ ನಡೀತಾ ಇತ್ತಂತೆ. ಅಂದರೆ ಅನುಗ್ರಹ ಮಾಡ್ತಾರೆ, ಜಯತೀರ್ಥರು ಅನುಗ್ರಹ ಮಾಡ್ತಿರ್ತಾರೆ ಅಂತ ಮಾತಿಗೆ ಟ್ಯಾಲಿ ಆಗಿತ್ತು. ಹಿಂದಿನ ಕಾಲದ ಪದ್ಧತಿ, ಬೇಗ ಉಪನಯನ ಮಾಡೋದು, ಇವತ್ತು ಹೇಗೆ ಬೇಗ ಸ್ಕೂಲಿಗೆ ಸೇರಿಸೋ ಕಾಂಪಿಟೇಷನ್ನು, ಬೇಗ ಶಾಸ್ತ್ರಪಾಠಕ್ಕಾಗೋ ಒಂದು ವಾತಾವರಣ ಇರ್ತಿತ್ತು. ಹಿಂದೆ ಹೇಳಿದ್ದೇನೆ, ಸತ್ಯಸಂಧ ಸ್ವಾಮಿಗಳಿಗೆ ಸುಧಾಮಂಗಳ ಆದಾಗ 12 ವರ್ಷ ಅಂತ ಅಷ್ಟೇ. ಅವರಿಗೆ ಈ 12 ವರ್ಷ ಉಪನಯನ ಕೂಡ ಆಗಿರೋದಿಲ್ಲ ಅಂತ ಕಾಲ. ಸುಧಾಮಂಗಳ ಮಾಡಿದ್ರು ಅಂದರೆ ಎಂಥ ಆಗಿನ ಕಾಲದ ವಾತಾವರಣ ಹೇಗಿತ್ತು ನೋಡಬೇಕು. ಪಾಂಡಿತ್ಯ ಕೊಡೋದಕ್ಕೆ ಉತ್ಸಾಹ, ಕದಿರೆ ಕಿವರಿಗೆ ಉತ್ಸಾಹ ಅಂತ ವಾತಾವರಣ ಎಲ್ಲ ಇದ್ದ ಕಾಲ ಅದು. ಇವರಿಗೂ ಅಷ್ಟೇ, ಬೇಗ ಸಕಾಲಕ್ಕೆ ಚೌಲ ಉಪನಯನ ಸಂಸ್ಕಾರಗಳಾಯಿತು, ಓದಲಿಕ್ಕೆ ಅಂತ ಹೇಳಿ ಕಳಿಸಿಕೊಟ್ರು. ಮಂತ್ರಾಲಯ ಆಗಿನಿಂದನೂ ಬಹಳ ಪ್ರಸಿದ್ಧವಾದಂಥ ಕ್ಷೇತ್ರ, ಆಗ ಅನೇಕ ವಿದ್ವಾಂಸರು ವಾಸ ಮಾಡ್ತಿದ್ದ ಸ್ಥಳ. ಅಲ್ಲಿ ವೆಂಕಟರಾಮಾಚಾರ್ಯ, ಐ ಜೆ ವೆಂಕಟರಾಮಾಚಾರ್ಯರು ಅಂತ ಇದ್ದರು. ಅವರೇ ಒಂದು ವ್ಯಾಸತಜ್ಞ ಸ್ವಾಮಿಗಳಾಗಿದ್ದು ಅವರೇ. ಇವತ್ತು ಅವ್ರ ಮನೆ ಇದೆ, ಮಂತ್ರಾಲಯಕ್ಕೆ ಹೋದರೆ ಅವರು ಪಾಠ ಹೇಳ್ತಿದ್ದ ಜಾಗ ಕೂಡ ಹಾಗೆ ಪ್ರಿಸರ್ವ್ ಮಾಡಿದ್ದಾರೆ. ಅವ್ರ ಮನೆ ಪಾಠ ಹೇಳ್ತಿದ್ದ ಜಾಗ ಅದನ್ನೆಲ್ಲ ನೋಡಿ ಬರಬೇಕು. ಮಂತ್ರಾಲಯಕ್ಕೆ ಹೋಗ್ತಾರೆ, ಪರಿಮಳ ಪ್ರಸಾದ ತೊಗೊಂಡು ಬಂದ್ಬಿಡ್ತಾರೆ ಅಷ್ಟೇ ಹೊರತು, ಇವೆಲ್ಲ ನೋಡಿದರೆ ಆಗಿನ ಕಾಲದಿಂದ ರಾಯರು ಯಾತಕ್ಕೆ ಬೃಂದಾವನ ಮಂತ್ರಾಲಯ ಆರಿಸಿಕೊಂಡ್ರು, ಎಷ್ಟು ಜನ ತಯಾರಾದ್ರೆ ಅಲ್ಲಿಂದ ಅಂತ ಹೇಳಿದ್ರು ಗೊತ್ತಾಗುತ್ತೆ. ಜಗನ್ನಾಥದಾಸರು ಪುರಾಸ ಓದಿದ್ದು ಅಲ್ಲೇನೆ, ಶ್ರೀನಿವಾಸಾಚಾರ್ಯದ ಓದಿ ಮಂತ್ರಾಲಯದಲ್ಲೇ ಓದಿದ್ದವರೆಲ್ಲ. ಎಂತೆಂಥ ಜನಗಳನ್ನು ಕೊಟ್ಟಿದೆ, ಒಳ್ಳೆ ಪವಿತ್ರವಾದ ಕ್ಷೇತ್ರ ಮಂತ್ರಸಿದ್ಧಿ ಕ್ಷೇತ್ರ. ಇದ ನೋಡಿ ಕೋವಿದರು, ಮಂತ್ರ ಪ್ರತಿಪಾದ್ಯ ಗೋಪಾಲ ವಿಠಲನಿಂದ. ಈ ಮಾತಿನಲ್ಲಿ ಸ್ಪಷ್ಟವಾಗಿ ಗೋಪಾಲದಾಸರಂತ ವರ್ಣನೆ ಮಾಡ್ತಾರೆ. ಅದೆಲ್ಲ ಅನುಭವಪರ ಜಾಗ. ಅಲ್ಲಿ ಪಾಠ ಓದಿದರು, ಭಾರಿ ಪ್ರತಿಭಾವಂತರಲ್ಲ, ಬಲಬೇಗ ಅವರು ಭಾರಿ ವಿದ್ವಾಂಸರು, ಇವರು ಭಾರಿ ಪ್ರತಿಭಾವಂತರು. ಅವ್ರ ಕಥೆನೂ ಹಾಗೇನೆ, ವಯಸ್ಸು 33 ವರ್ಷದವರೆಗೂ ಏನೂ ಬರ್ತಿದ್ದಿಲ್ಲ ಅಂತವ್ರಿಗೆ. 33 ವರ್ಷ ನಮಗೆಲ್ಲ ಅವರು ಖುಷಿ, ನಮಗೂ ಏನು ಬರ ಅಲ್ಲಿವರೆಗೂ ಕಾಬಂಡಿದ್ದಾಗಲೆಕ್ಕ ಮುಂದೆ ಡೈವರ್ಟ್ ಆಗಿಬಿಡೋದು ಅಷ್ಟೇ. ಏನೂ ಬರ್ತಿದ್ದಿಲ್ಲ. ಅವ್ರ ತಂದೆ ಭಾರಿ ಯೋಚನೆ, ಈ ಹುಡುಗ ಸಂಧ್ಯಾನೆ ಮಾಡೋಕ್ಕೂ ಬರೋದಿಲ್ವಲ್ಲ, ಏನು ಮಾಡೋದು ಸರಿಯಾಗಿ ಅಂತ ಯೋಚನೆ ಮಾಡ್ತಿದ್ರು. ಪೆದ್ದ ಪೆದ್ದಾಗಿದ್ದರಂತ ಅಷ್ಟೇ. ಆಗ ಗೋಪಾಲದಾಸರಂತ ಕೇಳಕ್ಕೆ ಹೋಗಿರ್ತಾರೆ, ಹುಡುಗರು ಭವಿಷ್ಯ ಏನು ಅಂತ ಕೇಳಿ ದೊಡ್ಡ ವಿದ್ವಾಂಸರಾಗ್ತಾರೆ ಅಂತ ಹೇಳ್ತಾರೆ. ವಿದ್ವಾಂಸರಾಗದ್ ಬೇಡ, ನೆಟ್ಟರೆ ಮಾತಾಡಿದ್ರೆ ಸಾಕು ತಿಳ್ಕೊಂಡಿದ್ರು. ಪಾಪ, ಭಾರಿ ದೊಡ್ಡ ವಿದ್ವಾಂಸರು, ಎಷ್ಟು ವಿದ್ವಾಂಸರಾದ್ರು ಅಂತ ಕೇಳಿದರೆ ಅವರು ಬರೆದ ಗ್ರಂಥ ಸುಲಭವಾಗಿ ಅರ್ಥನೇ ಆಗೋದಿಲ್ಲ, ಅಂಥ ದೊಡ್ಡ ವಿದ್ವಾಂಸರಾದ್ರು. ಆಗಿನ ಕಾಲಕ್ಕೆ ಎಂಥ ವಾದ್ದಲ್ಲವ್ರಿಗೆ ಎದ್ದು ಬರಬೇಕು. ಸಡನ್ ಚೇಂಜ್ ಅದು. ವಿಜಯದಾಸ ಚೇಂಜ್ ಆಗಿದ್ದು 33 ವರ್ಷಕ್ಕೇನೆ, ಇವ್ರದ್ದು 33 ವರ್ಷನೇ, ಕರೆಕ್ಟಾಗಿ ಇಬ್ಬರದ್ದು ಅದೇ ಏಜಲ್ಲಿ. ಮೋರಲ್ಲೆಸ್ ಅವ್ರ ಕಂಟೆಂಪರರಿ, ಸ್ವಲ್ಪ ಡಿಫರೆನ್ಸ್ ಇದೆ ಅಷ್ಟೇ ಹೊರತು. ಸಕಾಲದಲ್ಲಿ ವ್ಯಾಸ ಸಾಹಿತ್ಯಕ್ಕೆ ಒಬ್ಬರು ಕಾಣಿಕೆ ಬಂತು, ದಾಸ ಸಾಹಿತ್ಯಕ್ಕೆ ಒಬ್ಬರು ಬಂತು. ಅಂಥ ಒಂದು ವಿಚಿತ್ರ ಮಹಿಮೆಯಿಂದ ಇದೆಲ್ಲ ಯಾತಕ್ಕೆ ಹೇಳುತ್ತಾರೆ ಅಂದರೆ, ದೈವಿಕವಾದ ವಿದ್ಯೆ ಬೇರೆ, ಶ್ರಮಪಟ್ಟು ಬರೋ ವಿದ್ಯೆ ಬೇರೆ. ದೈವಿಕ ವಿದ್ಯೆಗೆ ಹೇಳ್ತಾರೆ ಸಾಮಾನ್ಯ ಕವಿಗಳು ವರಕವಿಗಳು ಬೇರೆ ಅಂತಾರಲ್ಲ, ಹಾಕಿ ವರಕವಿಗಳು ಏನು ಮಾತಾಡಿದ್ರು ಕಾವ್ಯ ಆಗ್ತಿರುತ್ತೆ. ಇವ್ರು ಏನು ಬರೆದ್ರು ಕೂಡ ಅವರಿಗೆ ಅರ್ಥ ಆಗ ಬೇರೆ ಬೇರೆ ತಿಳಿದಲ್ಲಿ ಆಗಿರುತ್ತೆ. ಒಳ್ಳೆ ವಿದ್ವಾಂಸರಾಗಿ ಬಂದವರು. ನ್ಯಾಯಸುಧ ಟಿಪ್ಪಣಿ, ತತ್ವನಿರ್ಣಯ ಟೀಕಾ ಟಿಪ್ಪಣಿ, ಕರ್ಮನಿರ್ಣಯ ಟೀಕಾ ಟಿಪ್ಪಣಿ, ಅಷ್ಟು ವಯಸ್ಸಾದ್ಮೇಲೆ ಓದಿ ಪಂಡಿತರಾಗಿ ಒಳ್ಳೆ ಗ್ರಂಥಗಳನ್ನು ಬರೆದು ಶಿಷ್ಯರನ್ನು ತಯಾರು ಮಾಡಿ ಅಂಥ ಶಿಷ್ಯರಿಗೆ ಮತ್ತೆ ಪಾಠ ಹೇಳೋರು. ವಿಷ್ಣುತೀರ್ಥರಂತೇಳಿ ಪಾಠ ಹೇಳ್ತಾರೆ, ಎಂಥ ಪಾಂಡಿತ್ಯ ಬಂದಿರಬೇಕು ಅವರು. ಇವರು ಗುರುಭಕ್ತಿನೂ ಹಾಗೆ ಇತ್ತು, ಹಾಗೆಲ್ಲ ನಡ್ಕೊಂಡೇ ಸಂಚಾರ. ಅವ್ರು ಓದೋದು ಹೇಗೆ ಓದಿದ್ರು ಹೇಳ್ತಾರೆ. ಇವತ್ತು ಓದೋ ಕ್ರಮದಲ್ಲಿ ಎಲ್ಲರೂ ಒಂದೇ ಪುಸ್ತಕ ಓದಿರ್ತಾರೆ, ಅವನ ರ್ಯಾಂಕ್ ಬರ್ತಾನೆ ಫೇಲ್ ಆಗ್ತಾನೆ. ಅದಕ್ಕೆ ಓದೋ ರೀತಿಯಲ್ಲೂ ವ್ಯತ್ಯಾಸ ಇರುತ್ತೆ, ಬುದ್ಧಿಶಕ್ತಿಯಲ್ಲಿ ವ್ಯತ್ಯಾಸ ಇರುತ್ತೆ. ಟೆಕ್ಸ್ಟ್ ಬುಕ್ ಎಲ್ಲ ಚೇಂಜ್ ಆಗಲ್ಲ, ಪ್ರತಿ ವರ್ಷ ಸೇಮ್ ಟೆಕ್ಸ್ಟ್ ಬುಕ್, ಸೇಮ್ ಇನ್ಸ್ಟಿಟ್ಯೂಷನ್, ಕೆಲವು ಸಲ ಸೇಮ್ ಟೀಚರ್ಸು. ಅವ್ನು ನೋಡಿದ್ರೆ ಡುಬ್ಕಿ, ಅವ್ನು ನೋಡಿದ ರ್ಯಾಂಕ್, ಯಾತಕ್ಕೆ ಫೇಲ್ ಆಗುತ್ತೆ? ಜೀವ ಭೇದ ಒಪ್ಪದೆ ಹೋದ್ರೆ ಇವೆಲ್ಲ ಸಾಧ್ಯ ಇಲ್ಲ. ತಾರತಮ್ಯನ ಒಪ್ಪಬೇಕು, ಜೀವ ಭೇದನ ಒಪ್ಪಬೇಕು, ಅದಕ್ಕೆ ತಕ್ಕಂತೆ ಅವ್ರು ಮಾಡ್ತಕ್ಕಂಥ ಸೇವೆಯನ್ನು ಅರ್ಥ ಮಾಡ್ಕೋಬೇಕು. ಗುರು ಶುಶ್ರೂಷಯ ವಿದ್ಯಾ ಅಂತ ಒಂದು ಮಾತಿದೆ. ಗುರುಗಳ ಸೇವೆ, 10 ಶಿಷ್ಯರಿದ್ದರೂ ಕೂಡ ಯಾರು ಶ್ರೇಷ್ಠ ಸೇವೆ ಮಾಡ್ತಾರೋ ಅವ್ರು ಶ್ರೇಷ್ಠ ವಿದ್ಯೆ ಫಲಿಸುತ್ತೆ ಅಂತ ಹೇಳ್ತಾರೆ. ಅದೊಂದು ವಿದ್ಯಾ ಸಂಪಾದನೆಯ ಮಾರ್ಗ. ಇವರು ಮೇಣಿಯಲ್ಲಿ ಕರ್ಕೊಂಡು ಕುಟ್ಕೊಂಡು ಹೋಗ್ಬೋದು ಪಾಪ, ಕೆಲವು ಅವಕಾಶ ಬಂದಾಗ. ಕೆಲವೊಮ್ಮೆ ನಡ್ಕೊಂಡೇ ಹೋಗ್ಬೇಕಾಗ್ತಿತ್ತು. ಇಲ್ಲೇ ಬಿಸಿಲು ನಮಗೆ ಗೊತ್ತಾಗುತ್ತೆ ಎಷ್ಟು ಜಾಸ್ತಿ ಅಂತ. ಅಲ್ಲಿಂತೂ ಬೆಂಕಿ ಅಂತ ಬಿಸಿಲು ಆ ಕಡೆಗೆಲ್ಲ. ಹೋಗ್ತಾ ಇದ್ದಾರೆ ಒಂದು ಕಡೆಗೆ, IG ಕಡೆಗೆ ಹೋಗ್ತಿದ್ದಾರೆ, IG ಊರಿನವರು ವ್ಯಾಸ್ತತ್ವಜ್ಞರು. ಅಲ್ಲಿ ಹೋಗ್ತಿದ್ದ ಕಾಲಕ್ಕೆ ಭಾರಿ ಬಿಸಿಲು, ಉಳಿದ ಶಿಷ್ಯರು ಬರ್ತಾ ಇದ್ದಾರೆ. ಆಗ ಅವರೆಲ್ಲರೂ ಪಾದರಕ್ಷೆ ಹಾಕ್ಕೊಂಡಿದ್ದಾರೆ, ಇವರಿಗೆ ಪಾದರಕ್ಷೆ ಇರಲಿಲ್ಲ. ಆಗ ಏನು ಮಾಡಿದ್ದಾರೆ ನೋಡಿ, ಕಾಲು ಸುಡ್ತಾ ಇದೆ ನೋಡಿದ್ರಂತ ವ್ಯಾಸ್ತತ್ವಜ್ಞರು ತಮ್ಮ ಪಾದಕೆಗಳನ್ನು ಕೊಟ್ಟು. ಇನ್ನೂ ಅವರು ಇದಾಗಿರಲಿಲ್ಲ, ಸನ್ಯಾಸಿಗಳಾಗಿರಲಿಲ್ಲ, ಪಾದರಕ್ಷೆ ಕೊಡ್ತಾರೆ ಹಾಕೋ ಮನೆ ಅಂತ ಹೇಳ್ತಾರೆ. ಅವ್ರು ಕೊಟ್ಬಿಡ್ತಾರೆ ಆಗಿದ ತಕ್ಷಣ. ಮುಂದೆ ಹೋಗ್ತಾ ಇರ್ತಾರೆ, ಅಲ್ಲೇ ಊರು ಬಂತು, ಹಿಡಿದು ನೋಡ್ತಾರೆ ಪಾದರಕ್ಷೆ ಹಾಕ್ಕೊಂಡೇ ಇಲ್ಲ ಅವರು. ಏನು ಮಾಡಿದ್ರು ಪಾದರಕ್ಷೆ? ತಲೆ ಮೇಲೆ ಇಟ್ಕೊಂಡಿರ್ತಾರೆ, ತಲೆ ಮೇಲೆ ಇಟ್ಕೊಂಡು ಆಡ್ತಿರ್ತಾರೆ. ಅಲ್ಲ, ನನಗೆ ಕಾಲು ಸುಡಲಿ ಬಾರಂತ ಕೊಟ್ಟರೆ ತಲೆ ಮೇಲೆ ಇಟ್ಕೊಂಡಿದ್ದೀರಲ್ಲ ಅಂದರೆ ತಲೆ ಮೇಲೆ ಇಟ್ಕೊಂಡಿದ್ದು ಕಾಲು ಸುಡೋದು ನಿಂತೋಗಿದೆ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಅದಕ್ಕೆ ಹೇಳ್ತಾರೆ ಪಾದರಕ್ಷೆಯಿಂದ ರಕ್ಷಣೆ ಸಿಗಲಿಲ್ಲ, ಗುರುಭಕ್ತಿಯಿಂದ ರಕ್ಷಣೆ ಸಿಕ್ತು ಅಂತ ಹೇಳ್ತಾರೆ. ಗುರುಗಳ ಪಾದರಕ್ಷೆಗೆ ಅಷ್ಟು ಕೊಟ್ಟ ಗೌರವ ಅವರು. ಆಗ ಅಂತ ಅವ್ರು ಅನುಗ್ರಹ ಮಾಡ್ತಾರೆ, ವಿಶೇಷ ಜ್ಞಾನಿಗಳಾಗಿ ಅಂತೇಳಿ ಅದರ ಫಲ ಅವ್ರ ಸಿಕ್ಕಿದ್ದರು. ಅದರ ಅನುಗ್ರಹದ ವಿದ್ಯೆಗೂ ಓದಿದ ವಿದ್ಯೆಗೂ ಯಾವ ರೀತಿ ಬಂದ ವಿದ್ಯೆಯಲ್ಲಿ ಅನೇಕ ತಾರತಮ್ಯ ಉಂಟು. ಯಾವ ಇನ್ಸ್ಟಿಟ್ಯೂಷನ್ ಅಂತ ಕೇಳ್ತಾರೆ, BSc ಎಲ್ಲಿ ಓದಿದ್ದು, BA ಎಲ್ಲಿ ಓದಿತ್ತು, ಅದರಲ್ಲಿ ಅವನ ಯೋಗ್ಯತೆ ಏನಂತೂ ಗೊತ್ತಾಗುತ್ತೆ. ಇವತ್ತು ಆ ರೀತಿ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ವಿದ್ವಾಂಸರಾಗಿ ಜೈತೀರ್ಥಾಚಾರ್ಯರು ಅಂತ ಅಲ್ಲಿಂದ ವಾಪಸ್ ಬರ್ತಾರೆ. ಅವರು ಕಿನ್ನಾಡಿಗೆ ಬರ್ತಾರೆ, ಕಿನ್ನಾಡು ಓಡಿ. ಇವತ್ತಿಗೂ ಕೂಡ ಸ್ವಲ್ಪ ವಿದ್ವಾಂಸರಿರೋ ಜಾಗ ಊರು, ಆಗಿನ ಕಾಲ ಭಾರಿ ವಿದ್ವಾಂಸರಿದ್ದ ಜಾಗ ಕಿನ್ನಾಡು, ದೊಡ್ಡ ಊರದು, ಅನೇಕ ರೀತಿ ಕಲಾವಿದರು ಇರತಕ್ಕಂಥ ಜಾಗ ಕೂಡ ಹೌದದು. ಅಲ್ಲಿ ಪಕ್ಕದಲ್ಲೇ ಒಂದು ಚಿಕ್ಕ ನದಿ, ಅಲ್ಲಿ ಪಾಠ ಪ್ರವಚನ ಮಾಡ್ಕೊಂಡಿರ್ತಾರೆ. ಮತ್ತು ಹಿಂದಿನ ಕಾಲಕ್ಕೆ ಹಳ್ಳಿಗಳಲ್ಲಿ ಬ್ರಾಹ್ಮಣ್ಯ ತುಂಬಿ ತುಳುಕ್ತಾ ಇತ್ತು. ಬ್ರಾಹ್ಮಣ ಹಳ್ಳಿಗೆ ಯಾತಕ್ಕೆ ಹೋಗ್ತಿದ್ರು ಗೊತ್ತಾ? ಅಲ್ಲಿ ಶಾಂತ ವಾತಾವರಣ, ನಿರ್ಮಲವಾದ ವಾದ. ಇವತ್ತು ಹಳ್ಳಿಗಳಿಗೆ ಹೋದರೆ ಒಳ್ಳೆ ಹಾಲು ಸಿಗುತ್ತೆ, ಒಳ್ಳೆ ಇದು ಸಿಗುತ್ತೆ ಅಂತ ವಾತಾವರಣ ಇರ್ತದೆ. ತಗೊಳ್ಳೋ ಜನ ಇಲ್ಲ, ಬ್ರಾಹ್ಮಣರಿಲ್ಲ ಅಂತ ಆ ರೀತಿಯಾಗಿ. ಅಲ್ಲಿ ಪಾಠ ಪ್ರವಚನ ಮಾಡಿದರೆ ಒಳ್ಳೆ ಶಾಂತ ವಾತಾವರಣ ಅಂತ ಹೋಗ್ತಾ ಇತ್ತು. ಅನೇಕ ದಿವಸ ಪಾಠ ಹೇಳ್ಕೊಂಡಿದ್ದ. ಅದೇ ಸಮಯಕ್ಕೆ ಮದುವೆ ಆಯಿತು ಅವರಿಗೆ. ಮದುವೆ ಆಗಿ ಒಬ್ಬ ಮಗ ಹುಟ್ಟಿದ, ಕೃಷ್ಣಾಚಾರ್ಯರು ಅಂತ ಹೆಸರಿಟ್ಟು. ಸ್ವಲ್ಪ ದಿವಸ ಹಾಗೆ ನಡೆದಿದ್ದ ಕಾಲಕ್ಕೇನೆ ಒಂದು ವಿಚಿತ್ರವಾದ ಪ್ರಸಂಗ ನಡೆಯಿತು. ಅವರಿಗೆ ಹಿಂದಿನ ಕಾಲಕ್ಕೆ ವಿದ್ವಾಂಸರಿಗೆ ಭಾರಿ ಗೌರವ ಇದ್ದ ಕಾಲ. ಅವರಿಗೆ ಸಾಮಾನ್ಯವಾಗಿ ಕೊಡೋದು ಅಂತ ಹೇಳಿದರೆ ಜಾಹಗೀರು, ಊರೂರೇ ಜಾಹಗೀರುಗಳು. ಟ್ವೆಂಟಿ ಪಾಯಿಂಟ್ ತರ್ಟಿ ಅವೆಲ್ಲ ಸೈಟ್ಗಳು ಕೊಡೋದಲ್ಲ, ಊರೂರೇ ಜಾಗೀರುಗಳು. ಅದು ಎಷ್ಟೋ ಊರುಗಳು ಜಾಗೀರು, ಕೆಲವರಿಗಂತೂ ನೂರಾರು ಊರುಗಳು ಜಾಗೀರುಗಳು. ಮಠಾಧೀಶರಿದ್ದಾಗ ಇರ್ತದೆ ವಿದ್ವಾಂಸರುಗಳು, ಮತ್ತು ಮೈ ತುಂಬ ಆಭರಣಗಳು, ಕೈ ಕಡಗಗಳೇನು ಇದೇನೋ, ಜರತಾರಿ ಶಾಲುಗಳು, ಮತ್ತು ರತ್ನದ ಅಭಿಷೇಕ ಮಾಡ್ತೀವಿ. ಚಿಕ್ಕ ವಯಸ್ಸಿನ ಪಂಡಿತರಾದರೂ ಭಾರಿ ಗೌರವ. ಹಗಲು ದಿವಟಿಗೆ ಮರ್ಯಾದೆ, ಜೊತೆಗೆ ಹಗಲಲ್ಲೇ ದಿವಟಿಗೆ, ಅದು ಹೇಗಿರೋ ಮಿಲಿಟರಿ ಸಲ್ಯೂಟ್ ಇತ್ಯಾದಿಗಳು ಹೇಗೋ, ಗಾರ್ಡ್ ಆಫ್ ಆನರ್ ಹೇಗೋ, ಇವರಿಗೆ ಹಗಲು ದಿವಟಿಗೆ ಇಟ್ಕೊಂಡು ಶಿಷ್ಯ ಹೋಗಬೇಕು, ಬೇಣಿಯಲ್ಲಿ ಕೂತ್ಕೊಂಡಿರಬೇಕು. ಚಿಕ್ಕ ವಯಸ್ಸು ಅಂಥ ಒಂದು ಪಾಂಡಿತ್ಯ ಬಂದೋಗಿತ್ತು. ಹಾಗಿದ್ದರು ಮನೆಯಲ್ಲಿ ಮೃಷ್ಟಾನ್ನ ಭೋಜನ, ಹತ್ತಾರು ಶಿಷ್ಯರು, ಅವರಿಗೆಲ್ಲ ಹಾಕಿ ಮಧ್ಯಾಹ್ನ ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಕ್ಕೆ ಅಂತ ಮಂಚಿನ ಮೇಲೆ ಮಲಗಿದ್ದಾರೆ. ಎಲ್ಲ ಬಗೆಗೂ ತಾನಾಗೆ ಬಂದಿತ್ತು ಪಾಪ. ಆಗ ಒಬ್ಬ ದಾಸ ಬಂದ, ಬೀದಿ ದಾಸಿಗಳು ಹಾಡ್ತಾ ಹಾಡ್ತಾ ಬಂದರು. ಮಂಚ ಬಾರದು ಮಡದಿ ಬಾರಳು, ಕಂಚು ಕನ್ನಡಿ ಬಾರವು, ಸಂಚಿತಾರ್ಥವು ಕಿಂಚ ಬಾರದು ಮುಂಚೆ ಮಾಡಿರೋ ಧರ್ಮವ. ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ, ಗೋವರ್ಧನ ಗಿರಿಯ ನೆತ್ತಿದ ಗೋವಿಂದ ನಮ್ಮ ರಕ್ಷಿಸೋ. ಪುರದಾಸರ ಹಾಡು ಹೇಳ್ಕೊತ ಆತ ಹೇಳ್ತದ್ದು ಹೊಟ್ಟೆಪಾಡಿಗೆ ಅಷ್ಟೇ. ಹೊಟ್ಟೆಪಾಡಿ ಹೇಳ್ಕೊಂಡು ಬಂದ. ಇವರು ಊಟ ಮಾಡಿ ಕೂತಿದ್ದಾರೆ, ಮಂಚ ಮೇಲೆ ಮಲಗಿದ್ದಾರೆ. ಮಂಚ ಬಾರದು ಅಂದರು, ತಮಗೆ ಹೇಳಿದಾಗಾಯ್ತದ್ದು ಮಂಚ ಬಾರದು, ತಷ್ಟ ಕೆಳಗಿಡದು. ಅವ್ರು ಹೆಂಡತಿ ಕಾಲು ಹೊತ್ತಾ ಕೂತಿದ್ದಾರೆ. ಮಡದಿ ಬಾರಳು, ಅದೊಂದು ನೆಕ್ಸ್ಟ್ ಪಾಯಿಂಟ್ ಅವರಿಗೆ ಬರ್ದಾಗಿದೆ ಪಾಪ ಶಿವಧ್ಯ. ಅದು ಆಯಿತು. ಆಮೇಲೆ ಕರಡಿ ನೋಡ್ಕೊತಿದ್ದಾರೆ, ಬಿಕಾಡ್ ಸಂಪತ್ತಿದೆ, ಸಂಚಿತಾರ್ಥವು ಕಿಂಚ ಬಾರದು, ಕಂಚು ಕನ್ನಡಿ ಬಾರವು. ಕರಡಿ ಬರೋದಿಲ್ಲ, ಇದು ಎಲ್ಲ ಏನೇಳ್ತಿಗಳು ಎಲ್ಲ ಇದ್ದ ತಮಾಷೆ ಅಂದರೆ ಏನು ಬರೋದಿಲ್ಲ ಅಂತ ತಕ್ಷಣ ಬಿಟ್ರು. ಅವರು ಊಟಕ್ಕೆ ಬಡಿಸಿರ್ತಾರೆ, ತಿನ್ನಬೇಡಿ ಅಂತ ತೆಗ್ದಾಕಿ ಬಿಡ್ತಾರಲ್ಲ ಆ ಟೈಪ್. ಬಡಿಸಿದ ಮೇಲೆ ತಿನ್ನೋದು ಬಡಿಸ್ಬೇಕು, ಅಕಸ್ಮಾತ್ ಏನಾದ್ರು ತಿನ್ನಬೇಡಿ ಗೊತ್ತಿಲ್ಲದೆ ಹಾಕಿದ್ದೀವಿ ಅಂದರೆ ತಕ್ಷಣ ಚೆಲ್ಲಿ ಬಿಡಬೇಕಂತೆ. ಎಲ್ಲ ಬಿಟ್ಟುಬಿಟ್ರು. ಆ ನುಡಿ ಮುಗಿ ಹಾಡು ಮುಗಿಯೋತ್ತಿಗೆಲ್ಲ ನುಡಿ ಮುಗಿಯೋತ್ತಿ ಮನೆ ಬಾಗಿಲಲ್ಲಿ ನಿಂತಿದ್ರು ಬಂದು ಎಲ್ಲ ಬಿಟ್ಬಿಟ್ರು. ಮನೆ ಬಿಟ್ಟು ಹೊರಟೇ ಬಿಟ್ರು. ಯಾತಕ್ಕೆ ಗೊತ್ತಾ, ಬರೆದವ್ರು ಹಾಗೆ ಮಾಡಿದವರು, ಅದಕ್ಕೆ ಎಫೆಕ್ಟ್ ಆಯಿತು ಅಂತ ಅರ್ಥ. ಬರೆದವರು ಪುರಂದರದಾಸರು ಅದೇ ಕ್ಷಣದಲ್ಲೇ ಯಾವಾಗ ಮಹಿಮೆ ಗೊತ್ತಾಯಿತು, ದಾನ ಕೂಡ ಅವರು ಒನ್ ಬೈ ಒನ್ ಮಾಡಲಿಲ್ಲ, ಇಡೀ ಮನೇನ ಆಸ್ತಿ ಕೃಷ್ಣ ತುಳಸಿದಾಳ ಇಟ್ಟಿದ್ದು ಹೊರಟಿದ್ದೇ ಕೆಲಸ. ಆ ಎಫೆಕ್ಟ್ ಇವರಲ್ಲಿ ಬಂತು ಅಂತ ಹೇಳಿದ. ಅದು ಹೇಳಿದವರ ಸಿದ್ಧಿ ಕೇಳಿದವರಿಗೆ ಕೆಲಸ ಮಾಡುತ್ತೆ ಅಂತ ಅರ್ಥ. ಅವನೇ ಕಾಪಿ ಹೊಡೆದು ಮೇಷ್ಟ್ರು, ಇವನೇ ಹುಡುಗಿನೇನು ಆಗ್ತಾನೆ ಪಾಪ, ಅವನಿಗೆ ಜಾಸ್ತಿ ಕಾಪಿ ಹೊಡೆಯೋಕ್ಕಾಗ್ತಾನೆ ಹೊರತು ಪ್ರಯೋಜನ ಇಲ್ಲ. ಅವನಲ್ಲಿ ಸೀರಿಯಸ್ನೆಸ್ ಇದ್ದರೆ, ಸಿದ್ಧಿ ಇದ್ದರೆ ಅದು ಉಪಯೋಗಕ್ಕೆ ಬರುತ್ತೆ. ಹಿಂದೆಲ್ಲ ತಮಾಷೆ ಕೂಡ ಹೇಳ್ತಿರ್ತಾರೆ, ಯಾರು ಹುಡುಗನ ಕರ್ಕೊಂಡು ಹೋದ್ರಂತೆ, ಚಿಕ್ಕ ಮಗುನ ಸಿಕ್ಕಾಬಟ್ಟೆ ಸ್ವೀಟ್ ತಿಂತಿತ್ತಂತ ತಾಯಿ ಹೇಳ್ತಾಳೆ. ಯಾರತ್ರ ಕರ್ಕೊಂಡು ಹೋಗಿಬಿಟ್ಟು ಒಬ್ಬ ಯಾರೋ ಸಂತ, ಇವನಿಗೆ ಹೇಳಿ ಸ್ವಲ್ಪ ಸ್ವೀಟ್ ತಿನ್ನಬೇಡ ಅಂಥೇಳಿ, ಬರೀ ಅದೇ ತಿನ್ನುತ್ತೆ ಅಂತ ಹೇಳಿದ್ರೆ ಹ್ಞೂ ಸುಮ್ಮನೆ ಆಗ್ಬಿಟ್ಟು ಆಗಿಬಿಟ್ಟು ಆಗಲೇ ಅಂತ ಮಾತಾಡಲೇ ಇಲ್ಲ. ಅವನು ಮರುದಿವಸ ಮತ್ತೆ ಹೋದ್ಲು, ಸುಮ್ಮನೆ ಮಾತಾಡಲಿಲ್ಲ, ದಿವಸ ಹೋಗ್ತಾನೆ ಇದ್ಲು. ಬರೀ ಒಂದು ತಿಂಗಳಾಯಿತು, ಕರೆದು ನೋಡು ಕೂಸು ನಾಳೆಯಿಂದ ಸ್ವೀಟ್ ತಿನ್ನಬೇಡ ಅಂತ ಹೇಳಿದ ತಕ್ಷಣ ಅವಳು ಸಿಟ್ಟು ಬಂತ, ಈಗ ದಿವಸ ಹೊಡ್ಕೊತಿದ್ದಾರೆ ನಾನು ಹೇಳೋದು ಬಿಟ್ಬಿಟ್ಟು ಒಂದು ತಿಂಗಳು ತೊಗೊಂಡ್ರೆ ಇಷ್ಟು ಮಾತಾಡೋದಕ್ಕೆ ಅಂತ ಕೇಳಿದ್ರೆ ಅಂತ ಹೇಳಿದಂತೆ, ಇಲ್ಲಮ್ಮ ನಾನೇ ಸ್ವೀಟ್ ತಿಂತಿದ್ದೆ ಸಿಕ್ಕಾಬಟ್ಟೆ, ನಾನು ಹೇಳಿದ್ರೆ ಮಾತು ನಡೆಯೋದಿಲ್ಲ, ಒಂದು ತಿಂಗಳು ಸ್ವೀಟ್ ನಾನು ಬಿಟ್ಟು ಈಗ ಹೇಳ್ತಿದ್ದೇನೆ ನಡೆಯುತ್ತೆ ಅಂತ ಹೇಳಿದ್ದೀನಿ. ಅದು ಹೇಳೋರ ಮುಂದೆ ತಾನು ಪ್ರಾಕ್ಟೀಸ್ ಮಾಡಬೇಕು ಫಸ್ಟ್. ನೀನು ಎಂಟು ಕೇಳು ಅಂತೇಳಿ, ನಾಲ್ಕು ಕೇಳು ಅಂತೇಳಿ, ಎಂಟು ಕೇಳು ಹೇಳಿದ್ರೆ ಹೇಗಾಗತ್ತೆ ಅವನು, ಅವನು ಎದ್ದು ಗೊತ್ತುಕೊಡಾಗಲ್ಲ ಎದ್ದ ಬಿಟ್ಟು ಅಂತೇಳಿ ಆ ರೀತಿ ಇರ್ತಾರೆ. ಹೇಳಿದ್ರೆ ನಡೆಸಬೇಕಲ್ಲ, ಇದರಿಂದ ಹೇಳ್ತಾರೆ ಅನುಷ್ಠಾನದಿಂದ ಬರೋ ಸಿದ್ಧಿ ಬರೀ ಕೇಳಿದ್ರೆ ಬರೋದಿಲ್ಲ. ನಮ್ಮಲ್ಲಿ ಕೇಳೋ ಅಭ್ಯಾಸ ಇಲ್ಲ, ಅನುಷ್ಠಾನ ಇಲ್ಲಿಂದ ಬರಬೇಕು. ಕೇಳಿ ಅದರಂತ ನಡ್ಕೊಂಡ್ರೆ ಹರಿಕಥೆ ಆಚಾರ್ಯ ಹೇಳ್ತಾರೆ, ಶೃಣು ಅಂತ ಎಲ್ಲೆಲ್ಲಿ ಅರ್ಜುನಿಗೆ ಕೃಷ್ಣ ಹೇಳ್ತಾನೆ ತಕ್ಷಣ ಬರೀತಾರೆ. ಶೃಣು ಅಂದರೆ ಶೃಣು ಅಲ್ಲ, ಶ್ರುತ್ವ ಅನುಷ್ಠಾನಂ ಕುರು ಅಂತ ಅರ್ಥ, ಕೇಳಿ ಅದರಂತೆ ನಡೆ ಅಂತ ಅರ್ಥ. ಆಗ ಆ ರೀತಿ ನಡೆದವರಿಗೆ ಬರೋ ಸಿದ್ಧಿ ಬರೀ ಕೇಳಿದವರಿಗೆ ಬರೋ ಸಾಧ್ಯತೆ ಇಲ್ಲ. ಆ ರೀತಿ ಬದುಕಿದ ಮಹಾನುಭಾವರಿವರು ಪುರಂದರದಾಸರ ಮಾತು ಅಷ್ಟು ಕೆಲಸ. ಆ ದಾಸ ಹೇಳೋ ದಾಸೇನು ಕೆಲಸ ಮಾಡಿಲ್ಲ, ಅವ್ನು ಹೇಳ್ಕೊತ ಓಡಾಡ್ತಿದ್ದಾನೆ, ಕೇಳಿದ್ರೆ ಅಷ್ಟು ಉಪಯೋಗ ಆಗಿದೆ. ಆ ಕ್ಷಣಕ್ಕೆ ಅಲ್ಲಿಂದ ಹೆಂಡತಿ ಮಗ ಸಮೇತ ಬಿಟ್ಟು ಹೊರಟೇ ಬಿಡ್ತಾರೆ. ಹೊರಟು ಇನ್ಮೇಲೆ ಮನೆಯಲ್ಲಿರಬಾರ್ದು, ಬ್ರಹ್ಮಚಾರಿಗಳಾಗಿ ಓದಿದ್ರು, ಗೃಹಸ್ಥಾಶ್ರಮವಾಗಿ ಮಗನನ್ನು ಪಡೆದರು, ಸನ್ಯಾಸಿಗಳಾಗಬೇಕು ಅಂತ ಹೊರಟು ವಾನಪ್ರಸ್ಥರಾಗ್ತಾರೆ. ಮಾಡಿ ನಾಲ್ಕನೇ ಮೂರನೇ ಆಶ್ರಮ ಅದು ವಾನಪ್ರಸ್ಥರಾದರು. ಅಲ್ಲಿ ಮುನಿವಳ್ಳಿ ಅಂತ ಒಂದು ಊರು ಇವತ್ತು ಇದೆ, ಸೌದತ್ತಿ ಹತ್ರ ಮುನಿವಳ್ಳಿ ಅಂತಿದೆ, ಮಲಾಪಹಾರಿಯ ತೀರ, ಅಲ್ಲಿ ಪ್ರಸಾದ ಸ್ಥಳ. ಅಲ್ಲಿಗೆ ಹೋದರು, ಹೋಗಿ ಇವತ್ತು ಆ ಜಾಗ ತೋರಿಸ್ತಾ ಎಲ್ಲಿ ಅವ್ರು ಕೂಡ್ತಿದ್ರು, ಆಶ್ರಮ ಎಲ್ಲಿ ಮಾಡಿಕೊಂಡು ಎಲ್ಲ ಹಿಡ್ತಾರೆ. ಅಲ್ಲಿ ಸ್ನಾನ ಮಾಡಿ ನದಿಯಲ್ಲಿ, ಇವತ್ತು ಸ್ನಾನ ಮಾಡಿ ಸಾ ನದಿನೇ ಇಲ್ಲ ಅಲ್ಲಿ ಇವತ್ತು, ಗೊತ್ತಾಯ್ತಾ, ಸೈಟ್ ಮಾಡಿ ಮರೆ ಹಾಕ್ಬಿಟ್ಟಿದ್ದಾರೆ. ಆ ಕಡೆ ಡ್ಯಾಮ್ಗಳು ಡೈವರ್ಟ್ ಆಗಿಬಿಟ್ಟಿದೆ, ಎಲ್ಲ ಸೈಟ್ಗಳು ಅಲ್ಲಿ ಆಗ ನೋಡಿದ್ರೆ ಮುಂದೆಲ್ಲ ಮನೆಗಳು ಕಟ್ಬಿಟ್ಟಿದ್ದಾರೆ. ಹಾಗೆ ಮುಂದೆ ಒಂದೊಂದು ನೂರಾರು ವರ್ಷ ಬೇಕಾದ ಸುಳ್ಳು ಕತೆ ಅಂತ ಆಗ್ಬಿಡುತ್ತೆ ಕೊನೆಗೆ ಅಷ್ಟೇ. ಅಂದರೆ ಜನ ಹಿಂದಿನ ಕತೆ ನಂಬಲಾರದಷ್ಟು ಮಟ್ಟಿಗೆ ಬದಲಾವಣೆ ಆಗೋಗ್ಬಿಡುತ್ತೆ. ಕೊಲ್ಲಾಪುರದ ಬಗ್ಗೆ ವಜ್ರಸ್ವಾಮಿ ಹೇಳ್ತಾರೆ, ಆ ಊರು ತುಂಬ ಸರೋವರಗಳು, ಸರೋವರ ತುಂಬ ಕಮಲಗಳು, ಲಕ್ಷ್ಮಿ ಅಲ್ಲಿದ್ದಾರೆ ಅಂತ ಅದಕ್ಕೆ ಹೇಳ್ತಾರೆ. ಅಮಾನ ವರಜಸ್ಥಾನ ಸರಸೀಕುಲ ಸಂಕುಲೇ ರಮಾ ಕೊಲ್ಲಾಪುರ ಕ್ಷೇತ್ರೇ ವಸತೀತಿ ಕಿಮದ್ಭುತಂ. ಮಹಾಲಕ್ಷ್ಮಿಗೆ ಪದ್ಮಾಲಯ ಅಂತ ಹೆಸರು, ಪದ್ಮಗಳಲ್ಲಿ ಮಹಾಲಕ್ಷ್ಮಿ ಇರ್ತಾರಂತೆ. ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿ ಇರ್ತಾರೆ, ವಾಜಸ್ವಾಮಿ ಹೇಳ್ತಾರೆ. ಊರು ತುಂಬ ಸರೋವರ, ಊರು ತುಂಬ ಕಮಲ, ಅದಕ್ಕೆ ಅಲ್ಲಿದ್ದಾರೆ ಹೌದು ಅಂತಾರೆ. ಇವತ್ತು ಹೋಗಿ ನೋಡಿ, ಊರು ಒಂದು ಕೆರೆ ಇಲ್ಲ, ಒಂದು ಸರೋವರ ಇಲ್ಲ, ಸುಳ್ಳು ಹೇಳಿದ್ರು ಅಂತ ಅನಿಸ್ಬಿಡುತ್ತೆ ನಮ್ಮ ನೋಡಿದರೆ. ಆದರೆ ಎಕ್ಸ್ಟೆನ್ಷನ್ ಹೆಸರುಗಳಿಗೆ ಗೊತ್ತಾ, ಎಲ್ಲ ಸರೋವರದ ಹೆಸರುಗಳು ಎಷ್ಟೇ ಇಟ್ಟಿರೋದು. ನಮಗೆ ಕೆರೆ ಮುಚ್ಚಿ ಸೈಟ್ ಮಾಡ್ತಾರಲ್ಲ ಹಾಗೆ, ಇದೆಷ್ಟೋ ಕೆರೆಗಳಿದೆ, ಇಲ್ಲಿ ಕೆರೆಗಳಿದೆ ಇಲ್ಲೇ ಇಲ್ಲ. ಅಂದರೆ ಎಷ್ಟು ಬೇಗ ಬದಲಾಗುತ್ತೆ ಕಾಲ, ಮುಂದಿನವರು ಯೋಚನೆ ಮಾಡದೆ ಹೋಗಿಬಿಟ್ರೆ ಸುಳ್ಳು ಬಂದ್ಬಿಡ್ತಾರೆ. ಎದ್ದು ಹೇಳ್ತಿರೋದು ಯಾವುದಕ್ಕೆ ಗೊತ್ತಾ, 200-300 ವರ್ಷಕ್ಕೆ ಈಗ ಆಗೋದಾದರೆ ಮಹಾಭಾರತ ಕುರುಕ್ಷೇತ್ರ ರಾಮಾಯಣದ ಕಥೆ ಏನಾಗಿರಬೇಕು? ಈಗಾಗಲೇ ಕುರುಕ್ಷೇತ್ರದಲ್ಲಿ ಸರಸ್ವತಿ ನದಿ ಹರಿತಾ ಇತ್ತು ಅಂತ ಹೇಳ್ತಾರೆ. ಸರಸ್ವತಿಯಲ್ಲಿ ಗುರುತು ಕೂಡ ಇಲ್ಲ, ಒಂದು ಹನಿ ಕೂಡ ಸಿಗೋದಿಲ್ಲ. ಅಂದರೆ ಎಷ್ಟು ಬದಲಾವಣೆ ಆಗುತ್ತೆ. ಮೊದಲು ನಿದರ್ಶನ ಇದೆ ಅಷ್ಟೆ. ಅಲ್ಲಿ ಪ್ರತಿನಿತ್ಯ ಸ್ನಾನ ಮಾಡೋದು, ಅಲ್ಲಿ ಕೊಡೋದು, ಸದ್ಯಾವಧಿ ಮುಗಿಸೋದು, ಮುಗಿಸಿದ ತಕ್ಷಣ ಮಧ್ವವಿಜಯ ಪಾರಾಯಣ ಶುರು ಮಾಡೋದು. ಪ್ರತಿನಿತ್ಯದಲ್ಲೂ ಕೂಡ ಮಧ್ವವಿಜಯಂ ಪಪಾಠ ಸರ್ವಂ ಅಂತ ಇಡೀ ಮಧ್ವವಿಜಯನ್ನು ಕಣ್ಮುಚ್ಚಿನ ಹಳತಾ ಕೂತ್ಬಿಡೋದು. 16 ಸರ್ಗನೂ ಕೂಡ ಇದೆ ಅವರು ಸಿದ್ಧಿಗೆ ದೊಡ್ಡ ಸಾಧನ. ಮಧ್ವವಿಜಯ ಏನಾಗುತ್ತೆ ಎಂಬುದಕ್ಕೆ ಸಾಕ್ಷಿ ವಿಷ್ಣುತೀರ್ಥರ ಜೀವನ ಸಾಕ್ಷಿ. ಅದಕ್ಕೆ ಇನ್ನೂ ಜಯತೀರ್ಥಾಚಾರ್ಯರಾಗೆ ಇರೋದು, ಅಲ್ಲಿ ಅನೇಕ ವರ್ಷ ಕಳೆದ್ರಲ್ಲ, ಅದಕ್ಕೆ ಅಡವಿ ಜಯತೀರ್ಥಾಚಾರ್ಯ ಹೆಸರಾಯ್ತಾರೆ. ಮೊದಲು ಅಡವಿ ಅಂತ ಹೆಸರು ಬಂದಿರಲಿಲ್ಲ, ಆಗ ಅಡವಿ ಅಂತ ಹೆಸರು ಬಂತು. ಅಡವಿ ಜಯತೀರ್ಥಾಚಾರ್ಯರು ಸಂಸ್ಕೃತದಲ್ಲಿ ಅರಣ್ಯ ಅಂತ ಕರೀತಾರೆ, ಅರಣ್ಯಕಾಚಾರ್ಯರು ಅಂತ ಹೆಸರಾಯಿತು. ಅಡವಿ ಆಚಾರ್ಯರು ಅರಣ್ಯಕಾಚಾರ್ಯರು ಅಷ್ಟೇ ಸಹವಾಸ ಮಾಡಿಕೊಂಡು ಉಳಿದತ್ತೆ ಅನೇಕ ಪಾಠ ಪ್ರವಚನ. ಸುಧಾ ಪಾಠವನ್ನು ಹೇಳಿ ಅನೇಕ ಸರ್ತಿ ಹೇಳಿ ಮಂಗಳ ಮಾಡ್ತಾರೆ. ದೊಡ್ಡ ಅನೇಕ ಶಿಷ್ಯರನ್ನು ತಯಾರು ಮಾಡ್ತಾರೆ. ಅವ್ರ ಮನೆತನ ಹಾಗೆ ಉಳ್ಕೊಂಬಂದಿದೆ. ಮತ್ತು ವಿಷ್ಣುತೀರ್ಥರ ಶಿಷ್ಯರ ಮನೆತನಗಳು ಕೂಡ ಉಳ್ಕೊಂಬಂದಿದೆ. ಅವ್ರ ಮನೆತನವೂ ಇದೆ, ಶಿಷ್ಯರ ಮನೆತನವೂ ಇದೆ. ಆದರೆ ಒಬ್ಬ ವ್ಯಕ್ತಿಯ ಸಿದ್ಧಿ ವಂಶ ಪಾರಂಪರ್ಯ ಹೇಗೆ ಮುಂದೆ ಬರುತ್ತೆ ಎಂಬುದಕ್ಕೂ ಸಾಕ್ಷಿ. ಆ ನದಿ ಹೋದರೂ ಕೂಡ ಅವ್ರು ಹೇಳಿ ಬಂದು ಶಾಸ್ತ್ರ ಪರಂಪರೆಯ ಒಂದು ಪಾಠ ಪ್ರವಚನ ಪರಂಪರೆ ನಿಂತಿಲ್ಲ ಅಂದರೆ ಈ ಭೌತಿಕ ಸಾಧನೆಗಿಂತ ಆಧ್ಯಾತ್ಮಿಕ ಸಾಧನೆ ಹೆಚ್ಚು ಪ್ರಭಾವಿ ಅನ್ನೋದಕ್ಕೆ ಸಾಕ್ಷಿ. ಅಷ್ಟು ಮಾಡಿದ್ರು. ಆಗ ಅವರಿಗೆ ಹೆಸರು ಬಂತು, ನಿತ್ಯ ಪಾಠ ಪ್ರವಚನ ಆಯಿತು. ಆಮೇಲೆ ಒಂದು ಯೋಚನೆ ಬಂತವ್ರಿಗೆ, ಬದರಿಯಾತ್ರೆ ಮಾಡಬೇಕು ಅಂತ ಅನಿಸ್ತು. ಬದರಿಯಾತ್ರೆ ಮಾಡೋಕ್ಕೆ ಅಂತ ಹೊರಟು ಕೃಷ್ಣಾ ನದಿವರೆಗೂ ಹೋಗಿದ್ರು. ಆಗ ನಡ್ಕೊಂಡು ನೋಡಿ ಅಲ್ಲಿವರೆಗೂ ಹೋಗಿದ್ರು. ಇಲ್ಲಿ ಮುಂದೆ ಹೋಗಬೇಕಾಗಿತ್ತು, ದೊಡ್ಡ ಹಾವು ಬಂದು ಎದುರು ನಿಂತ್ಕೊಂಡ್ಬಿಡ್ತು. ಮುಂದಕ್ಕೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಅವ್ರು ಹೋದಾಗೆಲ್ಲ ಮತ್ತೆ ಹಾವು ಅರ್ಧ ಬರ್ತಾ ಇತ್ತು. ಯೋಚಿ ಏನಿದು ಅಂತ ಯೋಚನೆ ಮಾಡಿದ್ರು. ಸ್ವಪ್ನ ಆಯ್ತು ಅವರಿಗೆ. ನೋಡಿ, ಯೋ ಯದರ್ಥ ಮೇಷ ಜಾಯತೆ, ಯಾವ ವ್ಯಕ್ತಿ ಯಾವುದಕ್ಕೋಸ್ಕರ ಹುಟ್ಟಿ ಬಂದಿರ್ತಾನೆ ಆ ಕೆಲಸ ಮಾಡೋದು ಮುಖ್ಯನೇ ಹೊರತು ಇನ್ನೊಂದು ಮಾಡಿದ್ರೆ ಪ್ರಯೋಜನ ಇಲ್ಲ. ನಿಮ್ಮಿಂದ ದೊಡ್ಡ ಜ್ಞಾನ ಕಾರ್ಯ ಆಗಬೇಕಾಗಿದೆ, ಅದಕ್ಕೋಸ್ಕರ ಈ ಬದರಿಯಾತ್ರೆ ಇದೆ ಅಂತ ತಲೆಯಲ್ಲಿ ಹಾಕೋಬೇಡಿ, ವಾಪಸ್ ಹೋಗಿ ಪಾಠ ಪ್ರವಚನ ಮಾಡಿ ಅಂತ ಹೇಳಿದರು. ಸೀದಾ ವಾಪಸ್ ಬಂತು. ಇವತ್ತು ಅವ್ರಿಗೆ ಪಾಠ ಪ್ರವಚನ ಮಾಡಿ ಅಂತ ಸ್ವಪ್ನ ಆಯಿತು. ನಮಗೆ ಪಾಠ ಪ್ರವಚನ ಕೇಳಿ ಅಂತ ಸ್ವಪ್ನ ಆಗಬೇಕು. ನೀನು ಇನ್ನು ಮಾಡೋಕ್ಕೆ ಹೋಗಬೇಡಿ, ಕೇಳೋಕ್ಕೆ ಶುರು ಮಾಡಿ. ಇನ್ಮೇಲೆ ಬದರಿಯಾತ್ರೆಗಿಂತ ದೊಡ್ಡದು ಅಂತ ಅರ್ಥ. ಹರಿದಾಸರಿರುವ ಸ್ಥಳ ವರಕಾಸಿ ಮಿಗಿಲಾದ ಕುರುಕ್ಷೇತ್ರಕ್ಕಿಂತ ಚಿಕ್ಕವು. ಅವ್ರ ಜ್ಞಾನಿಗಳಿದ್ದ ಸ್ಥಳನೇ ಪುಣ್ಯಕ್ಷೇತ್ರ ಅಂದಮೇಲೆ ಅಲ್ಲಿ ಬರೋ ಅವ್ರ ಮಾತುಗಳೆಲ್ಲ ಶಾಸ್ತ್ರ ಪಾಠರು. ತೀರ್ಥ ಅಂದರೆ ಶಾಸ್ತ್ರ ಅಂತ ಅರ್ಥ. ತೀರ್ಥಯಾತ್ರೆ ಅಂದರೆ ಶಾಸ್ತ್ರ, ಅವರೇ ಬರೀತಾರೆ ಮಾತನ್ನು ಮುಂದೆ. ತ ಭಾಗವತಾರ ಥರದಲ್ಲಿ ತೀರ್ಥಯಾತ್ರೆ ಅಂದರೆ ತೀರ್ಥಗಳಿಗೆ ಹೋಗೋ ಯಾತ್ರೆ ಅಲ್ಲ, ಆನಂದ ತೀರ್ಥಯಾತ್ರೆ. ಆಚಾರ ಶಾಸ್ತ್ರ ಓದೋದಕ್ಕೆ ದೊಡ್ಡ ತೀರ್ಥಯಾತ್ರೆ ಇಲ್ಲ. ಈ ಹೊರಗಿನ ತೀರ್ಥಯಾತ್ರೆ ತಿಳ್ಕೊಂಡವರು ತೀರ್ಥಯಾತ್ರೆ ಅಂತ ತಿಳ್ಕೊಂಡ್ರೆ ಅದು ಮೂಢರು ಅಂತ ಬರೀತಾರೆ. ಮೂಢಾಭಿಮತ ತೀರ್ಥಯಾತ್ರಾ ಅಂತ ಬರೆದು ಬಿಡ್ತಾರೆ. ಇಷ್ಟು ನಿಷ್ಠುರವಾಗಿ ಹೇಳಿದವರು ಸೀದಾ ವಾಪಸ್ ಬಂದ್ಬಿಡ್ತಾರೆ. ಆಮೇಲೆ ಒಂದು ಪುನಃ ಆಗ ಈ ಮಾದ್ನೂರು ಪ್ರಾಂತ್ಯಕ್ಕೆ ಬರ್ತಾರೆ. ಅಲ್ಲಿ ಬಂದು ಮತ್ತೆ ಪಾಠ ಪ್ರವಚನ ಮಾಡಿಕೊಂಡಿದ್ದ ಕಾಲಕ್ಕೇನೆ ತುಂಬ ಮಹಿಮೆಗಳು ನಡೆಯುತ್ತೆ. ಆ ಹೊತ್ತಿಗೆ ಸತ್ಯವರ ತೀರ್ಥರು ಅಂತ ಉತ್ತರಾದಿ ಮಠದ ಪೀಠದಲ್ಲಿ ಸತ್ಯಸಂಧರ ಶಿಷ್ಯರಾಗಿ ಬಂದಿರ್ತಾರೆ. ಅವರ ಹತ್ರ ಹೋಗಿ ಸನ್ಯಾಸ ಪ್ರಾರ್ಥನೆ ಮಾಡ್ತಾರೆ. ಅವರು ಸನ್ಯಾಸ ಕೊಡ್ತಾರೆ. ವಿಷ್ಣು ತೀರ್ಥರು ಅಂತ ಹಾಗೆ ಹೆಸರು ಬಂತು. ಸೊ ನಾಲ್ಕನೇ ಆಶ್ರಮ ಬ್ರಹ್ಮಚಾರಿಗಳಾದರೂ ಆಯಿತು, ಆಮೇಲೆ ಗೃಹಸ್ಥರಾದರು, ವಾನಪ್ರಸ್ಥರಾದರು, ಎಲ್ಲ ರೆಕಾರ್ಡ್ ಮಾಡ್ತಾ ಬಂದರು. ಬ್ರಹ್ಮಚಾರಿ ಆಶ್ರಮ ರೆಕಾರ್ಡ್, ಎಂಥ ರೆಕಾರ್ಡ್ ಅಂದರೆ ಐಜಿ ವೆಂಕಟರಾಮಾಚಾರ್ಯ ಹತ್ರ ಓದಿ ಬಂದ ಬ್ರಹ್ಮಚರ್ಯ, ಅನೇಕ ಗ್ರಂಥಗಳಲ್ಲಿ ಅಸಾಧಾರಣವಾದ ಪಾಂಡಿತ್ಯ, ಅದು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅರ್ಥನೇ ಅದು. ಬ್ರಹ್ಮ ಅಂದರೆ ಶಾಸ್ತ್ರ ವೇದ, ಅದನ್ನು ಓದೋದಕ್ಕೆ ಬ್ರಹ್ಮಚರ್ಯ ಅಂತ ಕರೀತಾರೆ ಅಷ್ಟೇ ಹೊರತು ಅದನ್ನು ಸರಿಯಾಗಿ ನಡೆಸಿಬಿಟ್ರು. ಇನ್ನು ಎರಡನೇದು ಗೃಹಸ್ಥನಾಗಬೇಕು. ಗೃಹಸ್ಥನಾಗಿರೋ ಸಾರ್ಥಕ್ಕೆ ಏನು? ವಂಶೋದ್ಧಾರಕರ ಮಗ ಹುಟ್ಟಬೇಕು, ಅದು ಗೃಹಸ್ಥನಾಗಿದ್ದು ಸಾರ್ಥಕ. ಇವತ್ತು ತನ್ನ ಸುಖಕ್ಕೋಸ್ಕರ ಗಾರ್ಹಸ್ಥಾಶ್ರಮ ಅಲ್ಲ, ವಂಶ ಬೆಳೆಸ್ಬೇಕು. ಆ ವಂಶ ಬೆಳೆಸೋದು ಎಂಥ ಮಗ ಹುಟ್ಟು? ಕೃಷ್ಣಾಚಾರ್ಯರ ಮಗ ಇವತ್ತಿಗೂ ಮನೆತನ ಹಾಗೆ ನಡ್ಕೊಂಬಂದಿದೆ ಅಂದರೆ ಅದು ವಿದ್ವಾಂಸರ ಆಗಬೇಕು. ಕೃಷ್ಣಾಚಾರ್ಯ ಒಳ್ಳೆ ವಿದ್ವಾಂಸ, ಸುಧಾ ಟಿಪ್ಪಣಿ ಬರೆಯ ವಿದ್ವಾಂಸರ ಮಗ, ಪಾಠ ಪ್ರವಚನ ಮಾಡಬೇಕು, ಎಂಥ ಮಗನ ಪಡೆದ್ರು. ಸೊ ಗೃಹಸ್ಥಾಶ್ರಮ ಸಕ್ಸಸ್ಫುಲ್ ಆಯಿತು. ಆಮೇಲೆ ಅಡವಿ ಆಚಾರ ಅಡವಿಯಲ್ಲಿ ಸೂಚನೆ ಮಾಡಿದರು. ಅವ್ರ ಹೆಸರೇ ಅದಕ್ಕೆ ಬಂತು, ಅಡವಿ ಆಚಾರ ಹೆಸರೇ ಬಂದುಬಿಡ್ತು. ವಾನಪ್ರಸ್ಥನಾಗಬೇಕು, ಅರಣ್ಯಕ್ಕಾಗಿ ಹೆಸರೇ ಬಂತು ಅಂದರೆ ಅದು ಸಾರ್ಥಕ ಆಯಿತು. ಸಾರ್ಥಕ ಬ್ರಹ್ಮಚರ್ಯ, ಸಾರ್ಥಕ ಗೃಹಸ್ಥಾಶ್ರಮ, ಸಾರ್ಥಕ ವಾನಪ್ರಸ್ಥಾಶ್ರಮ, ಆಮೇಲೆ ಸಾರ್ಥಕವಾದ ಸನ್ಯಾಸ ವಿಷ್ಣು ತೀರ್ಥರು. ಅವರು ಸತ್ಯವರತಿರ ಸನ್ಯಾಸ ಕೊಟ್ಟು ಹೆಸರಿಟ್ಟರು. ಆ ಹೆಸರಿನವರು ನಮ್ಮ ಇದರಲ್ಲಿ ಸಿಕ್ಕೋದು ಇಬ್ಬರೇ, ಅವರು ನೆಕ್ಸ್ಟ್ ಇವರೇ. ಆಚಾರ್ಯ ಸಾಕ್ಷಾತ್ ಸಂಬಂಧ ವಿಷ್ಣು ತೀರ್ಥರೊಬ್ಬರು, ಈ ವಿಷ್ಣು ತೀರ್ಥರೊಬ್ಬರು. ವಿಜಯನಗರ ಶ್ರಾವಣಿಗೆ ಮೊದಲ ಆಶ್ರಮ ಹೆಸರು ವಿಷ್ಣು ತೀರ್ಥ ಅಂತಲೇ ಇತ್ತು, ಆಮೇಲೆ ವಿಜಯ ತೀರ್ಥರ ಬದಲಾವಣೆ ಆಯಿತು. ಅವರು ಪ್ರಸಿದ್ಧರಾಗಿದ್ದು ವಿಷ್ಣು ವಿಜಯೇಂದ್ರೀರ್ಥರ ಹೆಸರಿನಿಂದಾನೆ. ಆದರೆ ಬರೀ ವಿಷ್ಣು ತೀರ್ಥರು ಎಂಬ ಹೆಸರೇ ಇಟ್ಕೊಂಡವ್ರು ಇಬ್ಬರೇ. ಆಚಾರ್ಯ ತಮ್ಮಂದರು ಇನ್ನೂ ಇರ್ತಾರೆ, ಅವರು ಮಹಾನುಭಾವರು. ಕುಮಾರ ಪರ್ವತದಲ್ಲಿ ತಪಸ್ ಮಾಡ್ತಾ ಇನ್ನೂ ಕೂತಿದ್ದಾರೆ, ಮುಂದೆ ಬರ್ತಾರೆ. ಆಚಾರ ಸಿದ್ಧಾಂತ ಅಖಿಲವಾದಾಗ ಪುನಃ ಪ್ರಸಾರ ಮಾಡ್ತಾರೆ. ಅವ್ರ ಬಗ್ಗೆ ಸಾಕಷ್ಟು ಮಹಿಮೆಗಳನ್ನು ಕೇಳುತ್ತೆ. ವಾದಿರಾಜ ಸ್ವಾಮಿಗಳು ವರ್ಣನೆ ಮಾಡ್ತಾರೆ ಅಂದಮೇಲೆ ಅವರು ಅತ್ಯಂತ ಮಹಾನುಭಾವರಲ್ಲ, ಭಾರಿ ದೊಡ್ಡವರು. ಇವರು ಈ ವಿಷ್ಣು ತೀರ್ಥರು. ಇವರು ಇವರು ಹೆಸರಿಟ್ಟರು. ಆಗ ಸಮಯದಲ್ಲಿ ಅನೇಕ ರೀತಿಯಲ್ಲಿ ಮತ್ತೆ ಪಾಠ ಪ್ರವಚನ ಮುಂದುವರಿಸಿಬಿಟ್ಟು ಆ ಇನ್ನೊಂದು ಹಂತದಲ್ಲಿ ಶುರು ಮಾಡಿದರು, ಅವಧೂತ ಚರ್ಯೆ ಶುರು ಮಾಡಿದರು ಐದನೇದದು. ಆ್ಯಕ್ಚುಲಿ ಅದು ಕಲಿಯುಗದಲ್ಲಿ ಭಾರಿ ಕಷ್ಟ ಮಾಡೋದು. ಜಡಭರ್ತ ಅವಧೂತನಾಗಿದ್ದ, ಋಷಭರು ಪರಮಾತ್ಮ ಅವಧೂತನಾಗಿದ್ದ, ಆ ರುಚಿಕಾಚಾರ ಅವಧೂತ ರೂಪದಲ್ಲಿ ಅಲ್ಲಿ ಬಂದು ಭಾಗವತ ಪ್ರವಚನ ಮಾಡಿದ್ದು. ಅದು ಅವಧೂತ ಚರ್ಯೆಯನ್ನು ಶುರು ಮಾಡಿದ್ರಂತೆ. ಅದು ಭಾರಿ ಕಷ್ಟ ಅದು. ಹೇಗೆಂದರೆ ಗುರ್ತು ಸಿಗದಾಗಿರ್ಬೇಕು, ಜನಗಳು ಗುರ್ತು ಸಿಗದಾಗಿರ್ಬೇಕು. ಆದರೆ ಗುರ್ತಿಡಲಿ ಅಂತ ನಾವು ಓಡಾಡೋದು, ಅವ್ರ ಪ್ರತಿ ಗುರ್ತಿಡಿಬಾರದು ಓಡಾಡಬೇಕಂತ. ಇದು ಜ್ಞಾನಿಗಳ ರೀತಿ. ಪರೋಕ್ಷ ಪ್ರಿಯಾಯ ವಹಿ ದೇವಾಹ ಪ್ರತ್ಯಕ್ಷ ದ್ವಿಷ ಬೂದಿ ಮುಚ್ಚಿದ ಕೆಂಡದಂತಿಪ್ಪರು, ವಿಜಯದಾಸ ದೇವರ ನಾಮ ಇದೆ. ಅವ್ರಿಗೆ ಗೊತ್ತೇ ಆಗೋದಿಲ್ಲ ಜ್ಞಾನಿಗಳು ಅಂತೇಳಿ. ಬೂದಿ ಮೇಲೆ ಬೂದಿ ಕೆಳ ಕೆಂಡ ತುಡಿದ ನೋಡಿದ್ರೆ ಸುಟ್ಟು ಕಾಲು ಸುಟ್ಟೋಯ್ತು. ಒಳಗೆ ಕೆಂಡ ಇದೆ, ಅದ್ರ ಒಳಗೆ ಜ್ಞಾನ, ಹೊರಗೆ ಅಜ್ಞಾನಿ ಅಂತ ಕಾಣ್ತಾರಲ್ಲ. ಮೂಕ ಬದಿರದಂತೆ ನೋಡ್ಬರೋ ಜನಕ್ಕೆ, ಕಾಕುಯುಕ್ತಿಗಳ ತಾರರೋ ಮನಕ್ಕೆ. ಆ ಮಾತು ಇವರಿಗೆ ಅನ್ವಯಿಸು. ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖ ಬಿತ್ತು ಕಾಯೋ ಕರುಣಾಸಾಗರ. ಆ ರೀತಿಯಲ್ಲಿ ಆಚರಿಸಿದ್ರಂತೆ. ಇಷ್ಟೆಲ್ಲ ಮಾಡಿ ಕೊನೆಗೆ ವೃಂದಾವನ ಪ್ರವೇಶ ಮಾಡ್ತಾರೆ. ವಯಸ್ಸು ಎಷ್ಟು ಗೊತ್ತ ಅವರಿಗೆ? 50 ವರ್ಷ ಅಷ್ಟೇ. ಅವರು ವೈಕುಂಠ ಯಾತ್ರೆ 50 ವರ್ಷ. 50 ವರ್ಷದಲ್ಲಿ ಎಷ್ಟು ಆಶ್ರಮ ಪೂರೈಸಿದೆ ಲೆಕ್ಕ ಇಟ್ಕೊಳ್ಳಿ. 4 ಆಶ್ರಮಭೂತ ಅವಧೂತ ಚರ್ಯನೂ ಮುಗಿತು. ಅವಧೂತ ಚರ್ಯೆ ಬರೀ ಅವಧೂತರಾಗಿ ಮಾಡಿದ್ದಲ್ಲ, ಎಲ್ಲಿ ಬಂತು ಅಂತ ಹೆಸರು ಅವರಿಗೆ? ಅವಧೂತ ಶಿರೋರತ್ನ ಜಯತೀರ್ಥಾರ್ಯ ನಿರ್ಮಿತ, ಅವಧೂತ ಶಿರೋಮಣಿ ಅಂತ ಹೆಸರು ಬಿರುದು ಬಂತವ್ರಿಗೆ. ಪ್ರತಿಯೊಂದರಲ್ಲೂ ರೆಕಾರ್ಡೇ, ಪ್ರತಿಯೊಂದರಲ್ಲೂ ಕೂಡ ಅವರು ನಂಬರ್ 1 ಅನಿಸ್ಕೊಂಡು ಜೀವನ ಮಾಡಿದ ಮಹಾನುಭಾವರು. 50 ವರ್ಷಕ್ಕೆ ಸಾಧನೆ ಮಾಡಿ ವೃಂದಾವನಸ್ಥರಾಗ್ತಾರೆ ಮಾದನೂರಿನಲ್ಲೇ. ಅದು ಕುಶವತಿ ಅಂತ ನದಿ ಹೆಸರು, ಅದರ ತೀರದಲ್ಲಿ ವೃಂದಾವನಸ್ಥರಾದರು. ಇದು ಅವರ ಸಂಕ್ಷಿಪ್ತವಾಗಿ ಅವರ ಪರಿಚಯ. ತುಂಬ ಮಹಿಮೆಗಳನ್ನು ತೋರಿಸಿದವರು ಕೂಡ ಹೌದವರು. ಕಿನ್ನಾಡಿ ಹೋದ ಕಾಲಕ್ಕೆ, ಹಿಂದಿನ ಕಾಲಕ್ಕೆ ಒಂದು ನಮ್ಮಲ್ಲಿ ಏನು ಗೊತ್ತಾಗಿಲ್ಲ, ವ್ಯವಸ್ಥೆ ಮಾಡಿಕೊಂಡು ಅಥವಾ ವ್ಯವಸ್ಥೆ ಇರೋ ಜಾಗವೂ ನಮ್ಮ ಪದ್ಧತಿ ಎಲ್ಲ ಫಸ್ಟ್ ಕ್ಲಾಸಾಗಿರ್ಬೇಕು ಅನುಕೂಲ, ಹೋಗಿ ಇವನು ಜಾಂಡ ಹೂಡಿಬಿಡ್ತಾನೆ. ನಮ್ಮ ಪದ್ಧತಿ ಹಿಂದೆ ಹಾಗಲ್ಲ, ತಮ್ಮ ಸ್ವಂತ ಹಿರಿಮೆಯಿಂದ ಸಂಪಾದನೆ ಮಾಡಬೇಕು. ಅಲ್ಲಿಗೆ ಹೋದರೂ ದೊಡ್ಡ ವಿದ್ವಾಂಸರ ಜಾಗನೇ ಅದು, ಯಾರು ಕೇಳಬೇಕು ಅವರನ್ನು? ಆಗ ಒಂದು ಪ್ರಸಂಗನೇ, ಯಾಕೆ ಸಿರಿಹಟ್ಟಿಯವರು ಕಿನ್ನಾಡವರಲ್ಲ, ಅವರು ಬೇರೆ ಊರು, ಅಲ್ಲಿ ಎಸ್ಟಾಬ್ಲಿಷ್ ಆಗಬೇಕೀಗ. ಆ ಹೊತ್ತಿನಲ್ಲಿ ಯೋಚನೆ ಮಾಡಿದ್ದೆ, ಯಾರು ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನ ಪ್ರವೃತ್ತಿಗೆ ಅನುಗುಣವಾದ ಜಾಗ ಆರಿಸ್ತಾರೆ. ಅಲ್ಲಿ ವಿದ್ವಾಂಸರಿದ್ದ ಜಾಗ ಆದ್ದರಿಂದ ಪಾಠ ಪ್ರವಚನ ಅನುಕೂಲ ಅಂತ ಹೋದರೆ ವಾಸ ಮಾಡೋದು ಸುಲಭ ಅಲ್ವಲ್ಲ. ಅಲ್ಲಿ ಊರಲ್ಲಿ ಸಮಸ್ಯೆ, ಜಮೀನ್ದಾರ ಇದ್ದ, ಆತನಿಗೆ ಅನ್ನ ಎಲ್ಲ ಹುಳ ಕಂಡ ಕಾಣಿಸ್ತಿತ್ತು. ಇವತ್ತು ಅನ್ನ ಎಲ್ಲ ಎಂಜಲೆಲ್ಲ ಮಹಾಪವಿತ್ರ ಅಂತ ಏನೋ ಕಾಣುತ್ತೆ, ಹೋಟ್ಲಿಗೆ ಹೋದವರೆಲ್ಲ ಎಂಜಲ್ ಪವಿತ್ರ ಕಾಣುತ್ತೆ. ಪಾಪ ಅವ್ರಿಗೆ ಏನು ಮಾಡ್ತೀರಿ, ನೀಟಾಗಿ ಕಂಡ ಆನಂದನೇ ಆನಂದ, ಮನೆ ಊಟಕ್ಕೆ ಬರೋದೇ ಇಲ್ಲ, ಹೋಟ್ಲಲ್ಲಿ ಆಗಿಬಿಟ್ಟಿದೆ ಅಂತ ಹೇಳಿಬಿಡ್ತಾರೆ. ಅದು ಎಷ್ಟು ಹೊಲಸು ಅವ್ರ ಕಣ್ಣಿಗೆ ಕಾಣೋದೇ ಇಲ್ಲ, ಅವ್ರು ಕಾಣೋದೆಲ್ಲ ಭಾರಿ ಪವಿತ್ರ ಅಂತಾನೆ. ಅಂದರೆ ಉಲ್ಟಾ ಪಡ್ತಾರೆ, ಅಪವಿತ್ರ ಪವಿತ್ರ ಅಂತ ಕಾಣುತ್ತೆ, ಪವಿತ್ರ ಅಪವಿತ್ರ ಅಂತ ಕಾಣ್ತಿತ್ತು. ಆತ ಅನ್ನ ಬಿಳಿ ಹುಳ ಕಂಡ ಕಾಣಿಸ್ತು, ತಿನ್ನಕ್ಕೆ ಆಗ್ತಿರಲಿ. ಅಂಥ ವಿಚಿತ್ರ ರೋಗ ಕೆಲವರಿಗೆ ಇರುತ್ತೆ, ಅಂಥ ರೋಗ ಯಾರಿಗೂ ಇಲ್ಲ ಅಂದರೆ ಪುಣ್ಯ ಅಂತ ಅರ್ಥ ಅವ್ರು. ಅಷ್ಟೇ ಹೊರತು ಅಂಥ ರೋಗ ಕೆಲವರಿಗೆ ಇರುತ್ತೆ. ನೋಡ್ತಾನೆ ಭಾರಿ ಸಂಕಟ ಆಯಿತು, ಏನು ಮಾಡಬೇಕಾಗ, ಯಾರಿಂದ ಔಷಧಿ ತೊಗೊಂಡ್ರೆ ವಾಸಿ ಆಗಲಿಲ್ಲ. ಇವರು ಅಲ್ಲಿಗೆ ಬಂದರು, ತಕ್ಷಣ ಯೋಚನೆ ಮಾಡಬೇಡ ಅಂತ ಕರೆದು ನೈವೇದ್ಯದ ವೈಶ್ವ ಪೂರೈಸಿ ಅನ್ನ ಹಾಕಿ ಇದ್ರು, ಕಡಿಮೆ ಆಗ್ತಾ ಬಂತು. ಆಮೇಲೆ ಬಳಸ್ಬಿಟ್ಟವ ಏನಿಲ್ಲ, ಅನ್ನನೇ ಆಗ ಕಾಣಿಸ್ತು. ಭಾಳ ಖುಷಿ ಆಯ್ತು ಅಂದರೆ, ಹೇಳಿದ್ರು ಸಾವು ಏನು ಮಾಡ್ಬೇಕಾದ್ರೆ, ಏನು ಮಾಡೋ ಪ್ರಶ್ನೆ ಬೇರೆ, ಇನ್ನು ಮೇಲೆ ಈ ರೀತಿ ಊಟ ಮಾಡೋ ಅಭ್ಯಾಸ ಮಾಡೋ ಫಸ್ಟು ಅಂತ ಹೇಳಿದ್ರು. ನೈವೇದ್ಯವಿಲ್ಲದೆ ವೈಷ್ಣವಿಲ್ಲದೆ ಊಟ ಮಾಡಬಾರದು, ಭಾಗವತ ಪುರಾಣ ಹೇಳಿದ ಮಾತದು. ಯಾರು ವೈಷ್ಣವನ್ನು ಮಾಡದೆ ಊಟ ಮಾಡ್ತಾರೋ ಅವರು ತಿನ್ನೋದು ಅನ್ನ ಅಲ್ಲ, ಕ್ರಿಮಿಗಳು ಅಂತ ಕರೀತಾರೆ. ಅದಕ್ಕೆ ಕ್ರಿಮಿಗಳಾಗಿ ಕಾಣಿಸ್ತಿತ್ತು ಅಂತ ಕರೆಕ್ಟ್. ವಿಶ್ವದೇವಾದಿಗಳನ್ನು ಬಿಟ್ಟು ತಿಂದರೆ ಅದು ಕ್ರಿಮಿಗಳಾಗಿ ಕಾಣಿಸುತ್ತೆ. ಇನ್ನು ನಮಗೆ ಕಂಡಿಲ್ಲ ಅಂದರೆ ಇನ್ನು ಮುಂದೆ ಚಾನ್ಸ್ ಇದೆ ಅಂತ ಅರ್ಥ. ಈಗ ನೀವು ಈಗ ಕಂಡಿಲ್ಲ ಅಷ್ಟೇ ಹೊರತು ಲೈಟ್ ಬಿಲ್ ಕೊಟ್ಟಿಲ್ಲ, ಇನ್ನೂ ಕಟ್ ಮಾಡಿಲ್ಲ, ನೋಟಿಸ್ ಬರುತ್ತೆ, ಯೋಚನೆ ಮಾಡಬೇಡ ಅಂತ ಅರ್ಥ. ಇನ್ನೂ ಸ್ವಲ್ಪ ಬಾಕಿ ಇದೆ, ಯಾವುದೋ ಅಡ್ಜಸ್ಟ್ ಮಾಡಿರ್ತಾರೆ, ಆಮೇಲೆ ಕತೆ ಮುಗಿಸ್ತಾರೆ ಅಷ್ಟೇ. ಅದೆಲ್ಲ ಹಿಂದಿನವರು ಪುಣ್ಯ ಕಾಪಾಡ್ತಿರೋದು. ಅದೇ ವೈಶ್ವಾದಿಗಳನ್ನು ಮಾಡೋದ್ರೆ ಎರಡು ಅಡ್ವಾಂಟೇಜ್, ಒಂದು ಕ್ರಿಮಿ ಭೋಜನ ಅಂತ ನರಕ ಇದೆ, ಅಲ್ಲಿಗೆ ಹೋಗೋದಿಲ್ಲ. ಇಲ್ಲಿ ಕ್ರಿಮಿಯಂತೆ ಕಾಣೋದಿದೆಯಲ್ಲ, ಅದಾಗೋದಿಲ್ಲ. ಅದು ಕ್ರಿಮಿಯಂತೆ ಬದುಕೋದು ಬೇರೆ ಇದೆಯಲ್ಲ, ಅದಾಗೋದಿಲ್ಲ. ಈ ಮೂರು ಕ್ರಿಮಿತ್ವ ಕಳ್ಕೋಬೇಕಾದ್ರೆ ನಾವು ವೈಷ್ಣದೇವಾದಿಗಳನ್ನು ಮಾಡಿಕೊಂಡೇ ಭೋಜನ ಮಾಡೋದು. ನಾನು ನೆನಪಿರಲಿ, ಸಂಕ್ಷೇಪ ಆದರೂ ಪರವಾಗಿಲ್ಲ, ಅದು ಲೋಪ ಆಗಬಾರ್ದು. ನೆನಪಿರಬೇಕು, ಆಫೀಸ್ಗೆ ಹೋಗ್ತಾನೆ ಅವನೇನು ಕೆಲಸ ಮಾಡಲಿಲ್ಲ, ಸೈನ್ ಮಾಡಿಬಿಟ್ಟಿದ್ದಾನೆ, ಅವ್ನು ಏನು ಕೇಸ್ ಹಾಕಿದ್ರೆ ಅರ್ಜೆಂಟ್ ಅಂತ ಕೇಸ್ ಹಾಕಾಗಿಲ್ಲ ಅವನ ಮೇಲೆ. ಈಗ ಬಂದು ಸೈನ್ ಮಾಡಿಬಿಟ್ಟಿದ್ದಾನೆ, ಅದರಿಂದ ಅರ್ಜೆಂಟ್ ಅಂತೂ ಅಲ್ಲ, ಬೇರೆ ರೀತಿಯಲ್ಲಿ ಅಟ್ಯಾಕ್ ಮಾಡಬೇಕಿಂದ ಮಾಡಾಗಿಲ್ಲ. ವೈಷ್ಣವ ಮಾಡಿದ್ದಾನೆ, ತಪ್ಪೋ ಸರಿನೋ ಮಾಡಿದ್ದಾನೆ. ಆ ಭಾವನೆ ಬಂದುಬಿಟ್ಟು ಅರ್ಧ ಮಾರ್ಕ್ಸ್ ಬಂದಾಗಲಾಗ್ತವೆ. ಅದು ಅರ್ಥ ಮಾಡಬೇಕು, ಎಲ್ಲರ ಪೂರ್ತಿ ಬರೋರಿಗೆ ಮಾಡೋದಿಲ್ಲ ಅಂತವ್ರು. ಪೂರ್ತಿ ಬರೋರಿಗೆ ಮಾಡೋದಿಲ್ಲ, ಪೂರ್ತಿ ಬರಲಿಲ್ಲ ಮಾಡಲಿಲ್ಲ ಅಂತ ಅರ್ಥ ಅಷ್ಟೇ. ಹಾಗೆ ಮಾಡಬಾರ್ದು. ಇದೇ ನೀವು ಸಿನಿಮಾ ನೋಡ್ತಾರಲ್ಲ, ತಮಿಳು ಗಿಮಿಳು ನೋಡ್ತಾರಲ್ಲ, ಏನೂ ಅರ್ಥ ಆಗಲ್ಲ, ಸುಮ್ಮನೆ ಬಾಯಿ ತಗೊಂಡು ಕೂತಿರ್ತಾರೆ. ಅರ್ಥ ಆಗದೆ ನೋಡ್ತಾರೆ, ಅರ್ಥ ಆಗದೆ ಮಾಡೋದಿಲ್ಲ ಅಂತಾರೆ. ಅದು ಮೋಸ ಅಂತ ಅರ್ಥ. ಅರ್ಥ ನೋಡಿ ನೋಡಿ ಅರ್ಥ ಆಗಬೇಕೆ ಹೊರತು ಕೇಳಿ ಕೇಳಿ ಅರ್ಥ ಆಗಬೇಕು ಹೊರತು ಬಿಟ್ಟರೆ ಹೇಗೆ ಅರ್ಥ ಆಗುತ್ತೆ? ವ್ಯವಸ್ಥೆ ಮಾಡೋಕ್ಕೆ ಶುರು ಮಾಡಿ, ಪ್ರಾಬ್ಲಮ್ ಶುರುವಾಗುತ್ತೆ ನಿಮಗಾಗ. ಕೇಳ್ಕೊಳ್ಳಿ, ಉತ್ತರ ಸಿಗುತ್ತೆ, ಮಾಡೋಕೆ ಬರುತ್ತೆ ಅಷ್ಟೇ. ಬರೋದಿಲ್ಲ ಅಂತ ಬಿಡೋದು ದೊಡ್ಡದಲ್ಲ, ಮಾಡೋದು ಭಾರಿ ದೊಡ್ಡದು. ಅದರ ಫಲ ತೋರಿಸಿ ವಿಷ್ಣು ತೀರ್ಥರ ಮಹಿಮೆಯ ಮೊದಲ ಘಟ್ಟ ಅಂದರೆ ಪ್ರತಿನಿತ್ಯ ನೈವೇದ್ಯ ವೈಶ್ವದೇವಾದಿಗಳನ್ನು ಮಾಡಿನೇ ಆಮೇಲೆ ನಮಗೆ ಊಟಕ್ಕೆ ಅರ್ಹತೆ ಬರುತ್ತೆ, ಮೊದಲು ಬರೋದಿಲ್ಲ. ಆ ರೀತಿ ಮಾಡಿದರೆ ಅನರ್ಥಕ್ಕೆ ಕಾರಣ ಆಗುತ್ತೆ. ಕ್ರಿಮಿ ಭೋಜನ ಅಂಬೋದು ಇಲ್ಲೇ ಕಾಣತಕ್ಕಂಥ ಒಂದು ದುಷ್ಫಲವನ್ನು ತಿಳಿಸಿಕೊಡ್ತಾರೆ, ರೆಮಿಡಿ ಹೇಳುತ್ತಾರೆ. ಹಾಗಾದರೆ ಭಾರಿ ಆನಂದವಾಯಿತು. ಆಗ ಅವರು ವ್ಯವಸ್ಥೆ ಮಾಡ್ತಾರೆ, ಇರಲಕ್ಕೋಸ್ಕರ ಇವರು ಕೇಳಿ ವ್ಯವಸ್ಥೆ ಮಾಡ್ತಾರೆ. ಆಗ ವಿಕಾಸ್ ವೈಭವ ಬಂದು ಇದೆಲ್ಲ ನಡೆದಿದ್ದು ಆಮೇಲೆ ಅವ್ರು ಸಿಕ್ಕಿದ್ದು ಭಯಂಕರ ವೈಭವ ಬಂದಿತ್ತಲ್ಲ. ಈ ವೈಭವದ ಹಿನ್ನೆಲೆಯಲ್ಲಿ ಅಂದರೆ ಕೇವಲ ಹರಿಗಳು ಅನುಗ್ರಹದಿಂದ ಸಂಪಾದನೆ ಮಾಡಿದ್ದು, ಅವ್ರು ಯಾಚನೆಯೂ ಮಾಡಿಲ್ಲ, ಅವ್ರು ನೆನಪಿರಲಿ, ಯಾಚನೆ ಮಾಡಲಿಲ್ಲ, ಯಾವುದೋ ಒಂದು ಕೆಟ್ಟ ಮಾರ್ಗ ಹಿಡಿಲಿಲ್ಲ, ಸನ್ಮಾರ್ಗವನ್ನು ತೋರಿಸಿ ಅದರಿಂದ ಕಾಣಿಕೆಯಾಗಿ ಬಂದಿದ್ದು ಸ್ವೀಕಾರ ಮಾಡಿದ್ದೆ ಹೊರತು ಬೇರೆ ಅಲ್ಲ. ಇದು ಒಂದು ಅನೇಕ ರೀತಿಯ ಸಾಧನೆ ಆಯಿತು. ಮತ್ತೊಂದು ಸಲ ಒಬ್ಬ ಶಿಷ್ಯರು ಕೇಳಿದರಂತೆ, ಅದು ಸಿದ್ಧಿ ಹೇಗಿತ್ತು ಅಂತ ಹೇಳೋದಕ್ಕೆ ಸಾಕ್ಷಿ ಅದು. ಮಧ್ವಿಜಡಿ ಏನು ಬರುತ್ತೆ, ಯಾರೋ ಊಟಕ್ಕೆ ಹಾಕ್ತಾರೆ ಅಂತ ದೊಡ್ಡದಲ್ಲ. ಮಧ್ವಿಜಡಿಯರ ಆಚಾರ ಪಾಪ ಒಂದು ಊಟಕ್ಕೆ ಹಾಕಿ ಕಳಿಸಿಬಿಟ್ರು, ಅದಲ್ಲ ಫಲ. ಮುಖ್ಯ ಫಲ ಏನು ತೋರಿಸ್ತಾರೆ, ಶಿಷ್ಯರೆಲ್ಲ ಕೇಳಿದರಂತೆ, ಸ್ವಾಮಿ ಎಷ್ಟು ದೊಡ್ಡ ವಿದ್ವಾಂಸರು ನೀವು, ಮಧ್ವಿಜ ನಿತ್ಯ ಪಾರಾಯಣ ಮಾಡ್ತಿರಲ್ಲ, ಏನಾದ್ರ ಮಹತ್ವ ಅಂತ ಕೇಳ್ತಾರೆ. ನಮ್ಮಲ್ಲಿ ಭಾರಿ ಸುಧಾ ಓದೋದಿಲ್ಲ, ಅರ್ಥ ಆಗೋದಿಲ್ಲ, ಮಧ್ವಿಜ ಓದೋದಿಲ್ಲ, ಭಾಳ ಸಿಂಪಲ್ ಓದಿದ್ರೆ ಮರ್ಯಾದೆ ಹೋಗುತ್ತೆ, ಅದು ಬೇರೆ. ಈಗ ಎರಡೂ ಇಲ್ಲ, ಸಿಂಪಲ್ ಓದೋದಿಲ್ಲ, ಮರ್ಯಾದೆ ಹೋಗುತ್ತೆ, ಡಿಫಿಕಲ್ಟ್ ಓದೋದಿಲ್ಲ, ಮರ್ಯಾದೆ ಓದಲಿಕ್ಕೆ ಶಕ್ತಿ ಇಲ್ಲ, ಬರೀ ಇದು ಇಲ್ಲ ಅದೆಲ್ಲ ಮಾಡ್ಕೊಂಡ್ಬಿಡ್ತಾರೆ. ತೋರಿಸ್ತಾರೆ ಯೋಗ್ಯತೆ ಇದ್ರೆ ಎಷ್ಟು ಸಾಧನೆ, ಮಧ್ವಿಜ ಒಂದರಿಂದ ಮಿರಕಲ್ ಮಾಡಬಹುದು ಅಂತ ಹೇಳ್ತಾರೆ. ಯಾಕೆ ಓದ್ತೀರಿ ದಿವಸ, ಯಾಕೆ ಪಾರಾಯಣ ತಪ್ಪದೇ ಮಾಡ್ತೀರಿ ಅಂತ ಕೇಳಿದರೆ ಅವ್ರು ಮಾತಾಡಲಿಲ್ವಂತೆ. ಅದು ನದಿಗೆ ಹೋದರು ಸ್ನಾನಕ್ಕೆ ಅಂತ ಹೋದರು, ಸ್ನಾನ ಮುಗಿಸಿದ್ರು, ಅಲ್ಲಿ ಕೊಡ ಒಯ್ದಿದ್ದಲ್ಲ ಸ್ನಾನಕ್ಕೋಸ್ಕರ, ಕೊಡ ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಸ್ವಲ್ಪ ದಿವಸ ಆದಮೇಲೆ ಅದು ಗೊತ್ತಾಗೋದಿಲ್ಲ ಜನಗಳಿಗೆ. ಕೊಡ ಒಯ್ದಿದ್ರು, ಆತ ಕೊಡ ತೊಗೊಂಡ್ರು, ಅಲ್ಲಿ ಮಣ್ಣಿತ್ತು, ತೊಳೆಯೋಕೆ ಶುರು ಮಾಡಿದರು. ಶಿಷ್ಯರು ಕೇಳ್ತಾರೆ ಇದ್ದಾರೆ, ಸ್ವಾಮಿ ಯಾತಕ್ಕೆ ಅಂತ ಕೇಳಿದ್ರು, ಸುಮ್ಮನೆ ಮಾತಾಡ್ತಾ ಇಲ್ಲ, ಸುಮ್ಮನೆ ಹೇಳ್ತಾರೆ ತೊಳಿತಾ ಇದ್ದಾರೆ. ಹಾಗೇನೆ ಸೇನಾ ಗುರುಗಳು ಏನೋ ಮಾಡ್ತಾರೆ, ನೋಡ್ತಾ ಕೂತ್ಕೊಂಡ್ರು. ಸ್ಕಾಂತಾಯ ಕಲ್ಯಾಣ ಗುಣೈಕ ಧಾಮ್ನೆ ನವದ್ಯುನಾಥ ಪ್ರತಿಮಾ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕಾರೋಭಿ. ಶುರು ಮಾಡಿದ್ದು ಹೇಳಿದ್ದು ಹೇಳಿದ್ದು ಹೇಳಿದ್ದೇನೆ. ನಮಸ್ತೆ ಪ್ರಾಣೇಶ, ಕೊನೆಗೆ ಬಂದರು, ನಮಸ್ತೆ ಪ್ರಾಣೇಶ ಪ್ರಣತ ಭುವಾ ಯಾವ ನಿಮಗಾಹ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ ಮಧ್ವ ಪ್ರದಿಶ ಸುದೃಶಂ ನೋ ಜಯ ಜಯ ಇತಿ ನಿಗದಿತವಂತಸ್ತತ್ರ ವೃಂದಾರ ಕೇಂದ್ರಾಃ ಗುರು ವಿಜಯಮಹಂತಂ ಲಾಲಯಂತೋ ಮಹಾಂತಂ ಬೌರುಷುರಖಿಲ ದೃಶ್ಯಂ ಪುಷ್ಪವಾರಂ ಸುಗಂಧಂ ಹರಿದೈತ ವರಿಷ್ಠೇ ಶ್ರೀಮದ್ ಆನಂದ ತೀರ್ಥೇ. ಈ ಶ್ಲೋಕ ಮುಗಿತು. ನೋಡ್ತಾರೆ ಅದು ಬಂಗಾರದ ಕೂಡ ಚೇಂಜ್ ಆಗಿಬಿಟ್ಟಿತ್ತು, ತಾಮ್ರದ ಕೂಡ ಬಂಗಾರದ ಕೂಡ ಚೇಂಜ್ ಆಗಿದೆ. ಆಗುತ್ತೆ ಅಂದರೆ ಏನರ್ಥ, ಈಗ ಮಧುವಿಜಯ ಹೇಳೋದ್ರಿಂದ ತಾಮ್ರ ಬಂಗಾರ ಆಗುತ್ತೆ. ಯಾರೋ ಬಂಗಾರ ಡಬಲ್ ಮಾಡ್ತೀವಿ ಅಂತೇಳಿ ಕೊಟ್ಟು ಇದನ್ನು ಇರೋದನ್ನ ಕಳ್ಕೊಂಡ್ಬಿಟ್ಟಿರ್ತಾರೆ ಪಾಪ. ಅಂದರೆ ಪೂರ್ಲಿ ಡಬಲ್ ಆಗಲಿಲ್ಲ, ಸೊನ್ನೆ ಆಯ್ತು, ನಿಲ್ ಡಬಲ್ ಬಂದ ನಿಲ್ಲಾಗಿರೋದು. ಅದು ಎಷ್ಟು ಸುಲಭ ಉಪಾಯ ತೋರಿಸ್ತಾರೆ, ನಮಗೆ ಆಶ್ಚರ್ಯವಲ್ಲ, ನಂಬೇಕಂತ ನಮ್ಮ ಪ್ರಶ್ನೆ. ಈಗ ಅದಕ್ಕೆ ಹೇಳ್ತಾರೆ ನಂಬೋದಲ್ಲ, ಗ್ಯಾರಂಟಿ ನಂಬಕ್ಕೆ ಅದಕ್ಕೆ ಗೊತ್ತ, ಕೊಡ ಬಂಗಾರ ಆಗ ತಲೆ ಕೆಡಿಸ್ಕೋಬೇಡಿ, ನೀವು ಬಂಗಾರದಾಗ ಆಗಿರ್ತೀರಿ ಅಂತ ಹೇಳ್ತಾರೆ. ಓದೋ ಹೊತ್ತಿಗೆ ಮನಸ್ಸು ಶುದ್ಧವಾಗಿರುತ್ತೆ. ಚೊಕ್ಕ ಚಿನ್ನ ಅಂತಾರಲ್ಲ ನಮ್ಮ ಪದ್ಧತಿ, ಚಿನ್ನದಂಥ ಮನಸ್ಸು ಅಂತ ಹೇಳೋ ಪದ್ಧತಿ, ಆ ಚೇಂಜ್ ಆಗ್ತಾ ಮನಸ್ಸಿನಲ್ಲಿ ಆಚಾರ್ಯ ಭಕ್ತಿ ಬಂತು ಅಂದರೆ ಕುಂದಭಕ್ತೈ ಗುರುಭಕ್ತಿ ಜಾಯೈ ಸತಾಂ ಪ್ರಸತ್ಯೈ ಚ ನಿರಂತರಾಯೈ ಗರೀಯಸೀಂ ವಿಶ್ವಗುರೋರ್ ವಿಶುದ್ಧ ವಕ್ಷ್ಯಾಮಿ ವಾಯೋರ್ ಅವತಾರ ಲೀಲಾ. ಅದು ಏನು ಸಿದ್ಧಿ, ಆಚಾರ್ಯ ಅನುಗ್ರಹ ಅನ್ನೋದು, ಯಾವ ಸಿದ್ಧಿ ನಮಗೆ ಅಸಾಧ್ಯ ಇದೆ. ಅಂದಮೇಲೆ ಇದು ಬಂಗಾರ ಆಗಿದ್ದು ತೀರ ಸಣ್ಣ ಪ್ರಯೋಜನ, ನಿಜವಾದ ಪ್ರಯೋಜನ ಮನಸ್ಸೇ ಚೇಂಜ್ ಆಗಿ ನಮ್ಮ ಜೀವನದಲ್ಲಿ ಹೊಸ ಒಂದು ಜೀವನದತ್ತ ನಮ್ಮ ಮನಸ್ಸಾಗುತ್ತೆ ಎಂಬುದು ಅದರ ಅರ್ಥ. ಈ ರೀತಿ ಪ್ರಾಕ್ಟಿಕಲಿ ತೋರಿಸ್ತಾರೆ, ನಮ್ಮ ಜನಕ್ಕೆ ಅರ್ಥ ಆಗುತ್ತೆ. ಇದಕ್ಕೆ ಸಿದ್ಧಿ ಅಂತ ಕರೀತಾರೆ. ಮನುಷ್ಯ ಸ್ಕೂಟರ್ ತಂದ ನುಣಿಸ್ಬಿಟ್ಟ, ಇರೋದು ನೋಡಿರೋದಲ್ಲ ಏನು ಅಂತೇಳಿ, ಎಷ್ಟು ಕೊಟ್ಟು 30,000 ಆ ಬುದ್ಧಿ ಇದೆ ನಿನಗೆ, 2 ಎತ್ತಿನ ಗಾಡಿ ಬರ್ತಿತ್ತು ಅಂತ ಬೈದ್ಬಿಡ್ತಾರೆ. ಹಾಗೆ ಇವನು ಸುಮ್ಮನೆ ಇರಬಾರ್ದು, ಹೇಳ್ತಾ ಕೂತ್ಕೊಂಡ್ರೆ ಜಗಳ ಆಗುತ್ತೆ ಅಷ್ಟೇ. ಕೂತ್ಕೊಂಡು ತೋರಿಸ್ತಾನೆ ಸರ್ರ ಅಂತ ಹೋಗಿ ಬರ್ತಾರೆ, ಹೌದು ಆಗಿದೆ ನಾನು ತಗೋತೀನಿ ಅಂತ ಅದಕ್ಕೆ ಅದು ಉಪಯೋಗ ಗೊತ್ತಾಯ್ತು ಏನು ಅಂತ ಹೇಳಿಬಿಟ್ಟು. ಆ ಇವತ್ತು ಶಾಸ್ತ್ರವನ್ನು ಜನ ಓದಬೇಕು, ಯಾವ ಓದ್ತಾರೆ ಗೊತ್ತಾ, ಇತ್ತ ಸಿದ್ಧಿಯನ್ನು ತೋರಿಸ್ಬೇಕಾಗುತ್ತೆ ಜನಗಳಿಗೆ. ಏನು ಮನುಷ್ಯನ ಚೇಂಜ್ ಮಾಡುತ್ತೆ ಗೊತ್ತಾ, ಎಂಥ ದುಷ್ಟ ವ್ಯಕ್ತಿ ಈ ರೀತಿ ಚೇಂಜ್ ಆಗ್ತಾನೆ ಅಂತೇಳಿ, ಅದು ಶಾಸ್ತ್ರದ ಮಹತ್ವ. ಅದನ್ನು ಅನುಭವಿಸಿದವರಿಗೆ ಇನ್ನೊಂದು ಫಲಶ್ರುತಿ ಕೇಳೋ ಅಭ್ಯಾಸ ಬರೋದಿಲ್ಲ. ನಮಗೆ ಅದು ಗೊತ್ತಿಲ್ಲ ಇವತ್ತು, ಎರಡೋ ಪ್ರಶ್ನೆ ಮಾಡ್ತಿರ್ತೇವೆ ಅಷ್ಟೇ. ಅದನ್ನು ವಿಷ್ಣು ತೀರ್ಥರು ತೋರಿಸಿಕೊಡ್ತಾರೆ. ನೆನಪಿರಲಿ, ಹೆಚ್ಚು ದಿವಸಿದ್ದವರಲ್ಲ, 50 ಸ್ಪ್ಯಾನಲ್ಲಿ ಎಷ್ಟು ವಂಡರ್ಸ್ ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ಇದು ನಿಜವಾದ ಸಾರ್ಥಕ ಜೀವನ. ಅದಕ್ಕೆ ಹೇಳಿದ್ರಂತೆ ಟೀಕಾಚಾರ ಸಾಕ್ಷಾತ್ ಶಿಶುವ ಬುಟ್ಟಿ ಬಂದು ಅನುಗ್ರಹ ಮಾಡ್ತಾರೆ ಅಂತ ಹೇಳಿದ್ರೆ ಸಾಕ್ಷಿ ಇದೆ. ಅದೇ ಇನ್ನೂ ಮಹಿಮೆಗಳನ್ನು ತೋರಿಸ್ತಾರೆ. ಮಗನೇ ಮದುವೆಯಾಗಿತ್ತು, ಸೊಸೆ ಕೃಷ್ಣ ಮಗನ ಹೆಸರು, ಸೊಸೆ ಸತ್ಯಭಾಮ ಅಂತ ಸೊಸೆಗೆ ಹೆಸರಿಟ್ಟಿದ್ರು. ಸರಿ, ಕೃಷ್ಣ ಸತ್ಯಭಾಮ ಆಗಬೇಕಲ್ಲ, ಹೆಸರಿಟ್ಟಿದ್ರು. ಮನೆ ಬಂದು 3 ಆಗಿತ್ತು, ಇನ್ನೂ ಮಕ್ಕಳಾಗಿರಲಿಲ್ಲ. ಅವಾಗ ಕೇಳ್ಕೊಡ್ಲತ್ತೆ ಸೊಸೆ, ಇನ್ನೂ ಮಕ್ಕಳಾಗಿಲ್ಲ, ಅನುಗ್ರಹ ಮಾಡಬೇಕು ಅಂತ ಕೇಳಿದ ತಕ್ಷಣ ಯೋಚನೆ ಮಾಡಬೇಡ, ಇನ್ನು ಪಾಠ ಪ್ರವಚನ ನಡೆಯೋ ಕಾಲಕ್ಕೆ ದಿವಸ ತುಪ್ಪು ದೀಪ ಹಚ್ಚಿಡು ಅಂತ ಹೇಳಿ, ದಿವಸ ಪ್ರವಚನ ಕಾಲಕ್ಕೆ ಹಚ್ಚಿಡು, ಇಷ್ಟೇ ಹೇಳಿತ್ತು. ಹಚ್ಚಿಟ್ರು. ಆದರೆ ಒಂದು ವರ್ಷದಲ್ಲೇ ಒಂದು ವಂಶ ಬೆಳೆದು ಬರ್ತೀವಿ, ಇವತ್ತಿಗೂ ವಂಶ ಬೆಳ್ಕೊಂಡಿದೆ ಅಂತ ತಿಳ್ಕೊಂಡ್ರೆ ದೀಪ ಹಚ್ಚೋದಕ್ಕೂ ಮಕ್ಕಳಾಗೋದಕ್ಕೂ ಸಂಬಂಧ ಇದೆ ಅಂತಾಯ್ತು. ರಾಘವೇಂದ್ರ ಸ್ತೋತ್ರ ಹೇಳೋದೇ ಆ ಮಾತನ್ನು, ದೀಪ ಸಂಯೋಜನಾತ್ ಜ್ಞಾನಂ ಪುತ್ರಲಾಭೋ ಭವೇತ್ರು. ಯಾರು ಪ್ರತಿನಿತ್ಯ ದೀಪ ಹಚ್ಚಿಟ್ಟಿರ್ತಾರೋ ಅವ್ರಿಗೆ ಪುತ್ರಲಾಭ ಆಗುತ್ತೆ. ನಾವು ಭಾರಿ ಬುದ್ಧಿವಂತರು, ಪುತ್ರ ಹೇಗೂ ಆಗಿದ್ದಾರೆ ಮತ್ತೆ ದೀಪ ಹಚ್ಚಿಡಬೇಕು ಅಂತ ಹೇಗಾಗೋತ್ತಲ್ಲ ಕೆಲಸ. ಇಂತಹ ಯೋಚನೆ ಮಾಡೋ ಜನ ನಾವು. ಅದಕ್ಕೆ ಅರ್ಥ ಹೇಳ್ತಾರೆ, ಬರೀ ಪುತ್ರ ಲಾಭ ಆದರೆ ಸಾಲದು, ಆ ಪುತ್ರರಿಂದ ಕೆಲಸ ನಡೀಬೇಕು, ಮುಂದೆ ಅವನು ಉಳಿಬೇಕು ಬೆಳಿಬೇಕು, ಅವನ ಅಭಿವೃದ್ಧಿ ಕಾಣಬೇಕು, ಮತ್ತೆ ಅವನೇ ಪುತ್ರರಾಗಬೇಕು, ವಂಶ ಬೆಳಿಬೇಕು. ಅದಕ್ಕೆ ನಮ್ಮಲ್ಲಿ ಪದ್ಧತಿ, ನಿತ್ಯ ನಂದಾದೀಪದ ಪದ್ಧತಿ ಬಂತು ಮನೆಯಲ್ಲಿ ದೀಪ. ಅದಕ್ಕೆ ಸಾಮಾನ್ಯವಾಗಿ ಸೊಸೆ ಬಂದರೆ ದೀಪ ಹಚ್ಚೋ ಸೊಸೆ ಬಂದು ಅಂತ ಕರೀತಾರೆ. ದೀಪ ಅಂದರೆ ಹಚ್ಚುತ್ತಾರೆ, ವಂಶ ಬೆಳೆಸ್ತಾಳೆ ಅಂತ ಅರ್ಥ. ಅದು ಇದನ್ನು ಅರ್ಥ ಮಾಡ್ಕೊಂಡು ನಂದಾದೀಪ ಯಾತಕ್ಕೆ ಇಡಬೇಕು ಅನ್ನೋದು ಕಾರಣ ಇದು. ನಮ್ಮ ಜನಕ್ಕೆ ಅದು ಗೊತ್ತೇ ಇರೋದಿಲ್ಲ. ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮಲ್ಲಿ ಮದ್ದೆ ಹೇಳಿದ್ರೆ ಇನ್ನೊಂದು ಗುಂಪು ಮಕ್ಕಳಾಗಿದ್ದಾರೆ ಬಿಡೋದು, ಅಥವಾ ಮಕ್ಕಳಾಗಿ ಅವ್ರಿಗೆ ಹಚ್ಚೋದು, ಆಮೇಲೆ ಆರಿಸ್ಬಿಡೋದು ಮತ್ತೆ. ಹಾಗೂ ಮಾಡಬಾರ್ದು. ಮುಂದೆ ಉಳಿಬೇಕು ಬೆಳಿಬೇಕು ಅಂತ ಹೇಳ್ಕೊಂಡು ದೀಪದ ಮಹತ್ವ ಅದು. ಒಂದು ಪುತ್ರಲಾಭ, ಇನ್ನೊಂದು ಜ್ಞಾನ. ದೀಪ ಸಂಯೋಜನಾತ್ ಜ್ಞಾನಂ ಪುತ್ರಲಾಭೋ ಭವೇದ್ರು. ಅದು ಈ ರೀತಿ ಜ್ಞಾನ ಪುತ್ರಲಾಭೋ ಭವೇದ್ರು, ಇನ್ನೊಂದು ರೀತಿ ಜ್ಞಾನಲಾಭನೂ ಆಗುತ್ತೆ. ಅದಕ್ಕೆ ನಿದರ್ಶನ ಭಗವಂತ ಹೇಳ್ತಾನೆ, ಅರ್ಜುನ ನಿನಗೆ ನಾನು ದೀಪ ಕೊಡ್ತೇನೆ. ಯಾವ ದೀಪ ಗೊತ್ತಾ? ಜ್ಞಾನದೀಪೇನ ಭಾಸ್ವತ ಅಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಜ್ಞಾನಕ್ಕಿಂತ ಮತ್ತೊಂದು ದೀಪ ಬೇಕೇನು ಅಂತ ದೀಪ ಬರುತ್ತೆ. ಅದಕ್ಕೆ ಮಕ್ಕಳನ್ನು, ವಂಶೋದ್ಧಾರಕ ಮಕ್ಕಳನ್ನು ಸುಪುತ್ರ ಕುಲದೀಪಕ ಅಂತ ಕರೀತಾರೆ. ಸುಪುತ್ರ ಕುಲದೀಪಕ, ಮನೆಗೆ ದೀಪ ಹಚ್ಚನಾಗ ಬೆಂಕಿ ಹಚ್ಚನಾಗಬಾರ್ದು, ದೀಪ ಹಚ್ಚನಾಗಬೇಕು ಅಂತ ಅರ್ಥ. ಈ ದೃಷ್ಟಿಯಿಂದ ದೀಪಕ್ಕೂ ಇದಕ್ಕೆ ದೊಡ್ಡ ಸಂಬಂಧ ಇದೆ. ಅಗ್ನಿನಾಗ್ನಿ ಸಮಿತಿ, ದೀಪ ಹಚ್ಚೋದೇ ಹಾಗೆ. ದೀಪ ಹೇಗೆ ಆರಿದ ದೀಪ ಹಚ್ಚಿದ್ರೆ ಅಗ್ನಿನಾಗ್ನಿ ಸಮಿತ್ಯತೆ ಅಲ್ಲ, ಆರಿದ್ದದು ಉರಿಯೋ ದೀಪದ ಉರಿಯೋ ದೀಪ ಅಂದರೆ ದೀಪ ಆರದಂತೆ ನೋಡ್ಕೋಬೇಕು ಅಂತ ಅರ್ಥ. ಅಗ್ನಿನ ಅಗ್ನಿ ಸಮಿತ್ಯತೆ ಅಂದರೆ ಉರಿಯೋ ದೀಪದಿಂದ ಮತ್ತೊಂದು ದೀಪ ಹಚ್ಚುತ್ತಾ ಹೋಗಬೇಕೇ ಹೊರತು ದೀಪ ಆರದಂತೆ ನೋಡ್ಕೊಳ್ಳೋದು ಒಂದು ಆರ್ಟ್ ಅದು. ಅದನ್ನು ಯಾವಾಗಲೂ ನೋಡಬೇಕು. ಕೆಲವು ನವರಾತ್ರಿ ಇತ್ಯಾದಿ ಕಾಲಕ್ಕೆ ನೋಡ್ತಾರೆ, ಆ ದಿವಸದಲ್ಲಿ ಆರಬಾರದು ಅಂತೇಳಿ. ಹಾಗೆ ಯೋಚನೆ ತಪ್ಪದು, ಪ್ರತಿ ದಿವಸದಲ್ಲೂ ಎಚ್ಚರ ಇರಬೇಕು, ಅದು ಸಾಧನೆ. ಅದರಿಂದ ಹಾಗೆ ಹೋಯ್ತು ಅವರಿಗೆ. ಅದೇ ಊರಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದ, ಆತ ಒಬ್ಬ ಸುಂಕದ ಅಧಿಕಾರಿ ಅಂತ. ಸುಂಕದ ಅಧಿಕಾರಿ, ಆತನ ಮದುವೆ ಇದು ವಿಷಯ ಕೇಳಿದ ಆತ. ಆತನ ಮದುವೆಯಾಗಿ 12 ವರ್ಷ ಆಗಿತ್ತು, ಮಕ್ಕಳಾಗಿರಲಿಲ್ಲ. ಆತು ಬಂದಕ್ಕೆ ಒಂದು ವಿಷಯ ಗೊತ್ತಾಯ್ತು ಅಂತ ಸಿಮಿಲರ್ ಕೇಸ್ ಬಂದ್ಬಿಡುತ್ತೆ ತಕ್ಷಣ. ಒಂದು ಸ್ವಾಮಿ ನಮಗೂ ಸಮಸ್ಯೆ ಇದೆ, ಅನುಗ್ರಹ ಮಾಡಬೇಕು ಅಂತ ಕೇಳಿದ ತಕ್ಷಣ ಅವ್ರೇನು ಮಾಡ್ತಾರೆ, ಒಂದು ಕೆಲಸ ಮಾಡೋ ಹಾಗಿದ್ರೆ ಊರ ಹೊರಗೆ ಹೋಗು, ತುಂಬ ತುಳಸಿ ಗಿಡಗಳಿದೆ, ಬೇಸಿಗೆ ಕಾಲ ನೀರು ಹಾಕೋ ವ್ಯವಸ್ಥೆ ಇಲ್ಲ, ನೀರು ಹಾಕಲಿ ಮಕ್ಕಳಾಗ್ತಾರೆ ಅಂತೇಳಿ. ತಕ್ಷಣ ಹೋದ, ವ್ಯವಸ್ಥೆ ಮಾಡಿದ, ನಿತ್ಯ ಹೋಗಿ ನೀರು ಹಾಕೋದು, ತುಳಸಿ ಗಿಡಕ್ಕೆ ನೀರು ಹಾಕಲಿ ಶುರು ಮಾಡಿದ. ಪೂರ್ತಿ ಆಯಿತು, ಸ್ವಲ್ಪ ದಿವಸಕ್ಕೆ ಗರ್ಭಿಣಿ ಅಂದು ಮಗು ಹುಟ್ಟುಬಿಡ್ತು. ಮತ್ತೆ ಅವ್ರ ವಂಶನ ಉಳ್ಕೊಂಬಂದಿದ್ದೆ ತಮಾಷೆ ಅಂತ ಕೇಳಿದರೆ ಅವ್ರ ವಂಶನ ಉಳಿತು. ಇದರಿಂದ ಏನು ಗೊತ್ತಾ? ತುಳಸಿ ಗಿಡಕ್ಕೆ ನೀರು ಹಾಕೋದ್ರಿಂದ ಗರ್ಭದೋಷ ಪರಿಹಾರ ಆಗಿ ಸಂತತಿಗೆ ಅರ್ಹತೆ ಬರುತ್ತೆ ಅಂತ ಅರ್ಥ. ನಮಗೊಂದು ಗೊತ್ತು, ಅಶ್ವತ್ಥ ಪ್ರದಕ್ಷಿಣೆ ಹಾಕಿರಾಗುತ್ತೆ ಅಂತ ಗೊತ್ತು. ತುಳಸಿಗೂ ಆ ಶಕ್ತಿ ಇದೆ. ತುಳಸಿ ಅಂದರೆ ಎಲ್ಲದಕ್ಕೂ ವೃಕ್ಷ ರಾಜ ಅದು. ಹೆಸರಿಗೆ ತುಳಸಿ ನಾವು ಇಷ್ಟೇ ಇಷ್ಟಿದೆ, ವೃಕ್ಷ ಅದು, ವೃಕ್ಷ ರಾಜ. ಎಲ್ಲ ಅಶ್ವತ್ಥಾದಿ ವೃಕ್ಷಗಳಿಗಿಂತ ಶ್ರೇಷ್ಠವಾದದ್ದು ತುಳಸಿ. ಯಾಕೆಂದರೆ ಅಶ್ವತ್ಥಾದಿಗೆ ಒಂದೊಂದು ಗುಣ ಇದ್ದರೆ ತುಳಸಿ ಎಲ್ಲ ಗುಣಗಳು ಇದೆ. ಅಂತ ಶಕ್ತಿ ತುಳಸಿಗಿರೋದ್ರಿಂದಲೇ ಅದನ್ನು ಆ ರೀತಿ ಸೇವಿಸಬೇಕು ಅಂತ ಹೇಳ್ತಾರೆ. ತುಳಸಿ ಇರೋ ವಾತಾವರಣ ಅನೇಕ ಪ್ರಯೋಗವನ್ನು ನೋಡಬೇಕು. ಭಯಾನಕವಾದ ರೋಗ ಇದ್ದಾಗ ಏನೇನೋ ಕಷ್ಟಪಡ್ತಿರ್ತಾರೆ. ತುಳಸಿ ಗಿಡದ ನಿತ್ಯ ನೀರು ಹಾಕೋ ಅಭ್ಯಾಸಗಳು ಸ್ವಲ್ಪ ಓಡಾಡ್ತೀರಿ ನೋಡಿ ಅಲ್ಲಿ, ಅದೆಲ್ಲ ಶುರುವಾಗುತ್ತೆ. ಅಲ್ಲಿ ತುಳಸಿ ಒಳ್ಳೆ ನಿರ್ಮಲವಾದಂಥ ಗಂಧ, ಅದರ ಪರಿಮಳ. ಅದು ಇನ್ಹೇಲ್ ಮಾಡ್ತಾನೆ ಒಳಗೆ ಹೋಗುತ್ತಲ್ಲ, ಎಲ್ಲ ಕೆಟ್ಟ ವೈರಸ್ ಎಲ್ಲ ಕೊಂದು ಹಾಕಿಬಿಡುತ್ತೆ. ಅಷ್ಟು ಶಕ್ತಿ ಇದೆ ಅದು. ನೈವೇದ್ಯಕ್ಕೋಸ್ಕರ ತುಳಸಿ ಹಾಕ್ತಾರಲ್ಲ, ಎಲ್ಲದನ್ನು ಎಳೆಯುತ್ತಂತ ದೋಷ, ಎಳೆದು ಬಿಟ್ಟು ಬರ್ನ್ ಮಾಡುತ್ತಂತ ಹಾಗೆ ತುಳಸಿಯಿಂದ. ಅದಕ್ಕೆ ತುಳಸಿ ಹಾಕ್ತಾ ನೈವೇದ್ಯ ಮಾಡಬಾರ್ದು, ಅಷ್ಟು ಶಕ್ತಿ ತುಳಸಿಗಿದೆ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ತುಳಸಿಯ ಮಹಿಮೆ ನಿಮಗೆ ಈ ಮಧ್ಯೆ ಮಾಡಿದ್ರಿಗೊಂದು ಏನು ಗೊತ್ತಾ? ಅವರು ಸಂತತಿಯ ಆಗುತ್ತೆ ಅಂತ ಹೇಳೋ ನೆಪದೊಳಗೆ ತುಳಸಿ ಮಹಾತ್ಮೆ ಹೇಳಿಬಿಟ್ಟು ಎಲ್ಲರೂ ತುಳಸಿ ಪೂಜೆ ಇನ್ನೂ ಹೆಚ್ಚೆಚ್ಚು ಮಾಡೋ ರೀತಿಯಲ್ಲಿ ಸಂಸ್ಕಾರ ಕೊಟ್ಟು ಬಂತು. ಇದೆಲ್ಲ ಅರ್ಥ ಮಾಡ್ಕೊಂಡು ತುಳಸಿ ಮನೆ ಮುಂದೆ ತುಳಸಿ ಇರಬೇಕು, ಮನೆಯಲ್ಲಿ ತುಳಸಿ ಇರಬೇಕು ಅಂದರೆ ಇಂಥ ಒಂದು ಗರ್ಭದ ದೋಷ ಇತ್ಯಾದಿ ಪರಿಹಾರ, ಮತ್ತು ಕೆಟ್ಟ ವೈರಸ್ ಒಳಗೆ ಎಂಟರ್ ಆಗಲಿಕ್ಕೆ ಬರೋದಿಲ್ಲ, ಅಷ್ಟು ಶಕ್ತಿ ಇದೆ ಅಂತ ಹೇಳ್ತಾರೆ. ತುಳಸಿ ಇರತಕ್ಕಂಥ ಗಾಳಿನೇ ಅಷ್ಟು ಪವರ್ಫುಲ್ ಆಗಿರೋದು, ಅಷ್ಟು ಸಿದ್ಧಿ ಕೊಡ್ತಕ್ಕಂಥದ್ದು. ಅದನ್ನು ತೋರಿಸಿಕೊಂಡು ಇನ್ನು ಅನೇಕ ರೀತಿಯಲ್ಲಿ ಇಂಥ ಮಹಿಮೆಗಳನ್ನು ತೋರಿಸಿ ಜನಗಳಿಗೆ ಉಪಕಾರ ಮಾಡ್ತಾ ಬಂದರು. ಮತ್ತೊಂದು ದಿವಸ ಒಂದು ಪ್ರಸಂಗ ಬಂತು. ಶಿಷ್ಯರಿಗೆ ಪಾಠ ಹೇಳ್ತಾ ಇವತ್ತು ಅವ್ರು ಮಾದನೂರಿಗೆ ಹೋದರೆ ಅವ್ರು ಹೆಚ್ಚು ಆವಾಗಿನ್ನೂ ಮಠ ಇವರಿಂದ ಆಮೇಲೆ ಮಠ ಬಂದಿತ್ತು. ಮಾದನೂರು ವಿಷ್ಣುತೀರ್ಥರ ಮಠ ಇಲ್ಲ ಆಗಿ ಇನ್ನೂ ಕೂಡ. ಅವ್ರ ವಾಸಸ್ಥಾನ ಊರವರೆಗೆ ಸೋಮೇಶ್ವರ ದೇವಸ್ಥಾನ ಅಂತಿದೆ, ಅಲ್ಲೇ ವಾಸ ಮಾಡ್ಕೊಂಡಿದ್ದರು. ಇವತ್ತು ದೇವಸ್ಥಾನ ಇದೆ, ಅಲ್ಲೇ ಅವ್ರ ವಾಸ. ನಿತ್ಯ ಪಾಠ ಹೇಳೋದು ಅದು ಎಲ್ಲ ಬ್ರಾಹ್ಮಣರು ತುಂಬಿದ್ದ ಊರು. ಈ ಕಡೆ ಕಿನ್ನಾಳು ಆ ಕಡೆ ಇದೆ ಅಷ್ಟೇ, ಮಧ್ಯೆ ನದಿ ಇದೆ. ಈ ಕಡೆ ಕಿನ್ನಾಳು ಆ ಕಡೆ ಮಾದನೂರು ಇರೋದು, ಅಲ್ಲಿ ವಾಸ ಮಾಡ್ಕೊಂಡಿದ್ದವರು. ಶಿಷ್ಯರಿಗೆಲ್ಲ ಹಾಗೆ ತುಂಬ ಎಚ್ಚರಿಕೆ ಕೊಡೋದ ರೀತಿಯಲ್ಲಿ ಭಾಳ ಎಚ್ಚರಿಕೆ ನಾವು ಗಮನಿಸಬೇಕು. ಶಿಷ್ಯರ ಉದ್ಧಾರದ ಹಾಗೆ ಪಾಠ ಹೇಳೋದೆಲ್ಲ ಒಂದು ಭಾಗ, ಅವರ ಲೈಫಿಗೆ ನಿಜವಾದ ಒಂದು ದಾರಿ ತೋರಿಸ್ಬೇಕು. ಅವ್ರು ಹೇಳ್ತಾ ಇದ್ರು, ಎಂಥ ಪ್ರಸಂಗ ಬಂದರೂ ಕೂಡ ಅನ್ಯಾಯ ಕಿಡಿಬಾರ್ದು, ಮೋಸ ಮಾಡಬಾರ್ದು, ನಮ್ಮ ಕಾಲವನ್ನು ವ್ಯರ್ಥ ಕಡಿಬಾರ್ದು. ಅವರೆಲ್ಲ ಪತ್ರಗಳು ಬರೆದಿದ್ದಾರೆ ಅವ್ರ ಶಿಷ್ಯರುಗಳಿಗೆ. ವೆಂಕಟೇಶ ಪಾರಿಜಾತ ಅಂತಿದ್ದು ಕೇಳಿದ್ದೀರಿ ಎಲ್ಲರೂ. ಆ ಕಡೆ ಇವರು ಭಾರಿ ಗೊತ್ತು, ಉತ್ತರ ಕರ್ನಾಟಕದವರಿಗೆ. ಈ ಕಡೆ ಇವರು ವೆಂಕಟೇಶ ಕಲ್ಯಾಣ ಕೇಳಿರ್ತಾರೆ. ಅದು ಕನ್ನಡದಲ್ಲಿ ವೆಂಕಟೇಶ್ ಭಾರಿ ಅನಂತಾದ್ರಿ ಶಾಂತ ಅವರ ಅಂಕಿತ, ಅನಂತಾದ್ರಿ ಭೀಮಾಚಾರ್ಯರು ಅಂತ ಅವ್ರ ಹೆಸರು. ಅವರಿಗೆ ಅವ್ರು ಏನು ಮಾಡಿದರು ಗೊತ್ತಾ, ಪತ್ರ ಬರೆದಿದ್ದ. ಆ ಪತ್ರ ಉಪದೇಶ ಪತ್ರ ಅಂತ ಹೆಸರು. ಹೇಗಿರಬೇಕು ಅಂತ ಬರೀತಾರೆ. ನಮ್ಮಲ್ಲಿ ಲಿಟ್ರೇಚರ್ ಅಂತ ಒಂದಿದೆ. ಇನ್ನು ಅನೇಕ ದೊಡ್ಡವ್ರ ಲೆಟರ್ಗಳನ್ನೆಲ್ಲ ಅದೇ ಸ್ಟಡಿ ಮಾಡ್ತಾರೆ. ಅದು ನಮ್ಮಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅಂದರೆ ವಿಷ್ಣು ತೀರ್ಥರ. ಅದಕ್ಕೆ ಹೀಗಿರಬೇಕು ಅಂತೆಲ್ಲ ಲೆಟರ್ ಎಲ್ಲ ಬರೆದಿದ್ದಾರೆ, ಅದೆಲ್ಲ ನೋಡ್ಕೊಂಡಿದ್ದಾರೆ. ಅದರ ಅನೇಕ ಸಂದೇಶಗಳನ್ನು ಕೊಡ್ತಾರೆ. ಅವ್ರ ಉದ್ದೇಶ ಏನು ಗೊತ್ತಾ, ಎಷ್ಟು ಓದ್ತಿರೋ ಅಂಬುದು ಎಷ್ಟು ಮುಖ್ಯನೋ, ಎಷ್ಟು ಅನುಷ್ಠಾನ ಮಾಡ್ತಿರೋ ಮುಖ್ಯ, ಎಷ್ಟು ಬಡಿಸಿದ್ದಾರೆ ಲೆಕ್ಕ, ಎಷ್ಟು ತಿಂದಿದ್ದ ಲೆಕ್ಕ, ನಿಮಗೆ ಬಡಿಸಿದ್ದು ಎಷ್ಟು ಬಡಿಸಿರ್ತಾರೆ, ಉಪಯೋಗ ಏನಾದ್ರಿಂದ, ಏನು ತಿನ್ನಲಿಲ್ಲ ಅಂದರೆ ಆರೋಗ್ಯ ಕೆಟ್ಟೋಗುತ್ತೆ ಅಂತ. ಅದು ಬದುಕು ದುಸ್ತರವಾಗುತ್ತೆ. ಅದು ಇರಬೇಕು, ಅದನ್ನು ನಾವು ಉಪಯೋಗಿಸ್ಬೇಕು, ತಿಳಿಬೇಕು, ಅನುಷ್ಠಾನಕ್ಕೆ ತರಬೇಕು. ಒತ್ತಿ ಒತ್ತಿ ಹೇಳ್ತಾರೆ, ಯಾವುದಕ್ಕೂ ಟೆಂಪ್ಟ್ ಆಗಬೇಡಿ ನೀವು. ಪ್ರಹ್ಲಾದರಾಜರ ಮಾತು ಭಾರಿ ಪ್ರಿಯ ಅವರಿಗೆ. ಕಥಂ ಪ್ರಿಯಾಯಾಹ ಅನುಕಂಪಿತಾಯಾಹ ಸಂಗಂ ರಹಸ್ಯಂ ಋಷಿರಾಮಶ್ಚ ಮಂತ್ರಾನ್ ಸುಹೃತ್ಸುತ ಸ್ನೇಹ ವಶ ಶಿಶೂನಾಂ ಕಲಾಕ್ಷರಾಣಾಂ ಅನುರಕ್ತ ಚಿತ್ತ. ಇಂಥ ಶೋಕ ಉಲ್ಲೇಖ ಮಾಡಿ ಪ್ರಹ್ಲಾದ ಏನು ಹೇಳಿದ್ದಾರೆ ನೋಡಿ. ವಯಸ್ಸಾದ ಮೇಲೆ ಮಾಡ್ತೀನಿ ಅಂತ ಧರ್ಮ ಅಲ್ಲ ಅದು, ಚಿಕ್ಕಂದಿನಲ್ಲೇ ಮಾಡಬೇಕು. ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ಹೀಗೆಲ್ಲ ಹೇಳಿ 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 ಶಿಷ್ಯರನ್ನು ಭಾಳ ತಯಾರು ಮಾಡಿದವರು. ಕಲಿಯಿಂದ ಭಾಳ ಹುಷಾರಾಗಿರಿ, ಇದು ಕಲಿಯುಗ ಅಂತ ಎಚ್ಚರಿಸಿದವರು. ಶಿಷ್ಯರು ಕೇಳಿದರು, ಸ್ವಾಮಿ ಕಲಿ ಹೇಗಿರ್ತಾರೆ ಅಂತ ಕೇಳಿದರು. ಕಲಿ ಹೇಗಿರ್ತಾರೆ ನೋಡಬೇಕಲ್ಲ ಅಂತ ಹೇಳಿದರು. ಆಯಿತು ತೋರಿಸ್ತೇನೆ, ಕಾಯಿರಿ, ಒಂದು ಎರಡು ದಿವಸ ಕಾಯಿರಿ ತೋರಿಸ್ತೇನೆ ಅಂತೇಳಿ. ನಾಳೆ ಅಲ್ಲ, ನಾಡಿದ್ದು ಸಾಯಂಕಾಲ ನಿಮ್ಮ ಕಲಿನ ತೋರಿಸ್ತೀನಿ ಅಂತ ಹೇಳಿಬಿಟ್ರು. ಶಿಷ್ಯರೆಲ್ಲ ಕಾಯ್ಕೊಂಡು ಕೂತಿದ್ರು. ಆ ಕ್ಷಣಕ್ಕೆ ಮಾರನೇ ದಿವಸ ಬಂದು, ಮೂರನೇ ದಿವಸ ಸಾಯಂಕಾಲ ಕಲಿ ಬಂದ ಬರಿ ಅಂತ ಕರೆದ್ರು. ಯಾರಾದ್ರೂ ಒಬ್ಬ ನಾಯಿ ಹಿಡ್ಕೊಂಡು ಬರ್ತಾ ಇದ್ದಾನೆ ಒಬ್ಬನು, ಇವನೇ ಕಲಿ ಅಂತ ಹೇಳಿದರು. ಅರ್ಥ ಆಯ್ತಾ, ಅದನ್ನು ನಾಯಿ ಹಿಡ್ಕೊಂಡು ಓಡಾಡೋಣ ಕಲಿ ಅಂತ ಅರ್ಥ. ಇವತ್ತು ಬೆಳಿಗ್ಗೆ ಒಂದು ರೌಂಡ್ ಹೋಗಿ ಬನ್ನಿ, ಎಷ್ಟೆಲ್ಲ ಸಿಗ್ತಾರೆ ನಿಮಗೆ. ಅವತ್ತು ಪುಷ್ಪತೀರ್ಥರು ತೋರಿಸೋಕೆ ಮೂರು ದಿವಸ ಬೇಕಾಯಿತು. ಇವತ್ತು ನೀನು ನೋಡ್ತೇ ತಕ್ಷಣ ಸಿಗೋದೇ ಅವರು ನಮಗೆ. ನಾಯಿ ಹಿಡ್ಕೊಂಡಿದ್ರು ತೋರಿಸಿ ಅಂದರೆ ಹುಡುಕ್ಬೇಕಾಗ್ತದೆ ಅಷ್ಟೇ. ಆ ಕಾಲ ಬಂದುಬಿಟ್ಟಿದೆ, ಉಲ್ಟಾಪಟ್ಟಾಗಿರೋದು. ಇದು ಉಪನಿಷತ್ನ ಹೇಳ್ತಾರೆ ಈ ಮಾತನ್ನು, ದೇವರೇ ನಮಗೆ ನಾಯಿ ಹಿಡ್ಕೊಂಡು ತಿರುಗಾಡೋ ಸಹವಾಸ ಮಾಡಿಸಬೇಡ ಅಂತ ಕೇಳ್ತಾರೆ. ತಮಾಷೆ ಗೊತ್ತಾಯ್ತಾ, ಅದು ವೇದ ಮಂತ್ರದಲ್ಲೇ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾಯಿ ಕಟ್ಟಬೇಡಿ ಅಲ್ಲ, ನಾಯಿ ಹಿಡ್ಕೊಂಡು ಓಡಾರ ಸಹವಾಸ ನಮಗೆ ಬರದಂತೆ ಮಾಡಿ ಅಂತ ಕೇಳ್ತಾರೆ. ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಮ್ಮಿದ್ದಾಗೆ ರೋಗ ಬಂದವ್ರ ಹತ್ರ ನಮಗೆ ರೋಗ ಬರುತ್ತಲ್ಲ ಆ ಥರ ಆ ಒಂದು ಭಾವನೆ ಬರಬಾರದು ಅಂತ ತೋರಿಸ್ಕೊಟ್ರಂತೆ. ಇದ್ರೆ ನಮಗೆ ಎಚ್ಚರಿಕೆ ಕೊಡ್ತಾರೆ. ಯಾವನು ನಾಯಿ ಹಿಡ್ಕೊಂಡಿರ್ತಾನೆ, ನಾಯಿನ ಸಂರಕ್ಷಣೆ ಮಾಡೋದು ತಪ್ಪಲ್ಲ. ನಾಯಿ ಒಂದು ಪ್ರಾಣಿ ಪಾಪ, ಅದು ಸಾಯಬೇಕು ಕೊಲ್ಲಬೇಕು ಅಂತ ಅರ್ಥ ಅಲ್ಲ. ಆದರೆ ಅದನ್ನು ಗೋವಿನ ಸ್ಥಾನದಲ್ಲಿ ಒಂದಿಟ್ಟು ಪೂಜೆ ಮಾಡೋದಲ್ಲ, ಅದನ್ನು ನೆನಪಿರಬೇಕು. ಕಲ್ಲು ಬೇರೆ, ಸಾಲಿಗ್ರಾಮ ಬೇರೆ ಗೊತ್ತಲ್ಲ. ಸಾಲಿ ಕಲ್ಲಂತೆ ಕಂಡು ಸಾಲಿಗ್ರಾಮ ಕಲ್ಲಲ್ಲ ದೇವರು. ಅದೇ ರೀತಿಯೇ ನಾಯಿ ಅನ್ನೋದು ಪ್ರಾಣಿ ಅಷ್ಟೇ, ಆದರೆ ಗೋವು ಹಾಗಲ್ಲ, ಅದು ಪೂಜ್ಯವಾದ ಪ್ರಾಣಿ. ಇದು ಪೂಜ್ಯವಾದ ಪ್ರಾಣಿ ಅಲ್ಲ ಇದು. ಅದನ್ನು ಅರ್ಥ ಮಾಡಿಕೊಂಡು ನಾವು ಎಚ್ಚರದಿರಲಿಕ್ಕೊಂದು ಕಥೆ ಹೇಳಿದರು. ಇದು ವಿಷ್ಣು ದೇವತರ ಮತ್ತೊಂದು ಮಹಿಮೆ. ಅದು ತುಂಬ ಮಹಿಮೆಗಳನ್ನು ತೋರಿಸಿ ಮರೇಗೌರು ಅವತಾರ ಮಾಡಿದ ದಿವಸ ಮತ್ತು ವೃಂದಾವನ ಪ್ರವೇಶ ಮಾಡಿದ ದಿವಸ ಬಹಳ ಆಶ್ಚರ್ಯಕರ. ನಮಗೆ ಕೃಷ್ಣಾಷ್ಟಮಿ ಗೊತ್ತು, ಶಿವರಾತ್ರಿ ಗೊತ್ತು. ಕೃಷ್ಣಾಷ್ಟಮಿ ಶಿವರಾತ್ರಿ, ಅವ್ರು ಹುಟ್ಟಿದ್ದು ಕೃಷ್ಣಾಷ್ಟಮಿ, ವೃಂದಾವನ ತಾಯಿ ಶಿವರಾತ್ರಿ, ಎರಡು ಕರೆಕ್ಟಾಗಿ ಮ್ಯಾಚ್ ಆಗಿದ್ದವು. ಕೃಷ್ಣಾಷ್ಟಮಿ ಹುಟ್ಟಿದ್ದು ಶಿವರಾತ್ರಿ, ಅವರು ವೃಂದಾವನಸ್ಥರಾಗಿದ್ದರು. ಒಂದು ಮಾತು ಹೇಳ್ತಾರೆ ಅವರು ವಿಜಯದಲ್ಲಿ ಹೇಳಬೇಕಾದ್ರೆ, ಅಷ್ಟಮಿ ತಿಥಿ ಒಳ್ಳೇದಲ್ಲ, ಚತುರ್ದಶಿನೂ ಒಳ್ಳೇದಲ್ಲ. ಚತುರ್ದಶಿನೂ ಪುಣ್ಯತಿಥಿ ಅಲ್ಲ, ಅಷ್ಟಮಿನೂ ಪುಣ್ಯತಿಥಿ ಅಲ್ಲ. ಆದರೆ ಕೃಷ್ಣಾಷ್ಟಮಿ ಅಂತ ಪುಣ್ಯತಿಥಿನೇ ಇಲ್ಲ, ಅಷ್ಟು ಶ್ರೇಷ್ಠವಾದ ತಿಥಿ. ಯಾತಕ್ಕೆ ಕೃಷ್ಣ ಅವತಾರ ಮಾಡಿದ್ದಕ್ಕೆ ಆ ಮಹತ್ವ ಬಂತು. ಅಷ್ಟಮಿಗೆ ವಿಶಿಷ್ಟವಾದ ಮಹತ್ವ ಬರಲಿಕ್ಕೆ ಕಾರಣ ಕೃಷ್ಣ ಅವತಾರ ಮಾಡಿದ್ದರಿಂದ. ಅದನ್ನು ಹೇಳ್ತಾರೆ, ಕೃಷ್ಣಾಷ್ಟಮಿ ಕೃಷ್ಣ ಚತುರ್ದಶಿ ಚ ಸರ್ವಲೋಕ ವಿಗರ್ಹಿತೇಪಿ. ಎಲ್ಲರೂ ಬೈಕೋತಾರೆ ಅಷ್ಟಮಿ ಚೇತರಿಸಿ ಬಂದರೆ. ಆದರೆ ಯದುದ್ಭವಾತ್ ಲೋಕ ಪೂಜ್ಯ, ಕೃಷ್ಣ ಅವತಾರ ಮಾಡಿದ್ದಕ್ಕೆ ಅಷ್ಟಮಿ ಮಹತ್ವ ಬಂತು. ಶಿವನಿಂದಾಗಿ ಶಿವರಾತ್ರಿ ಮಹತ್ವ ಬಂತು. ಶಿವರಾತ್ರಿ ಮಂಗಳಕರವಾದ ತಿಥಿಯಾಯಿತು. ಅದಕ್ಕೆ ತಾಭ್ಯಾಮ್ ನಮೋ ಕೃಷ್ಣ ವಿಷ್ಣು ಮಹೇಶ್ವರಾಭ್ಯಾಮ್ ಅಂತ ಒಂದು ಪುರಾಣ ಶ್ಲೋಕ ಇತ್ತೀಚೆಗೆ ಅನಂತರ ಮಾಡಿರೋದು. ಅನಂತರದಲ್ಲಿ ಇವತ್ತು ವಿಷ್ಣು ತೀರ್ಥರು ಎರಡನ್ನೂ ಮಾಡಿಕೊಂಡ ಪುಣ್ಯಾತ್ಮರು. ಕೃಷ್ಣಾಷ್ಟಮಿ ಹುಟ್ಟಿದ್ರು, ಶಿವರಾತ್ರಿ ನಿರ್ಣಯಾಣ ಹೊಂದಿತ್ತು. ಈ ದೃಷ್ಟಿಯಿಂದ ರುದ್ರದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರು ಅನ್ನೋದು ಒಟ್ಟು ಗೊತ್ತಾಗೋ ಅಂಶ. ಇನ್ನೂ ಅನೇಕ ಕಲ್ಪನೆಗಳು ನಮಗೆ ಬೇಡ. ಈ ರೀತಿ ಮಾಡಿ ತುಂಬ ಸಾಧನೆ ಮಾಡ್ತಾರೆ, ಒಳ್ಳೊಳ್ಳೆ ಗ್ರಂಥಗಳನ್ನು ಬರೀತಾರೆ. ಆ ಗ್ರಂಥಗಳಲ್ಲಿ ಬಹಳ ಬಹಳ ಮುಖ್ಯವಾದದ್ದು ಒಂದು ಭಾಗವತ ಸಾರೋದ್ಧಾರ, ಇನ್ನೊಂದು ಅಧ್ಯಾತ್ಮಾಮೃತ ರಸರಂಜಿನಿ ಅಂತ ಒಂದು, ಷೋಡಶಿ ಚತುರ್ದಶಿ ಇವೆಲ್ಲ ಅವರು ಬರೆದ ಗ್ರಂಥಗಳು. ಅವರ ಗ್ರಂಥಗಳ ವೈಶಿಷ್ಟ್ಯ ಅಂದರೆ, ಸಾಮಾನ್ಯ ಹರಿದಾಸ ಸಾಹಿತ್ಯದಲ್ಲಿ ಪ್ರಮೇಯಗಳ ಬಗ್ಗೆ ಬಹಳಷ್ಟು ಮಾಹಿತಿ ಸಿಗುತ್ತೆ ನಮಗೆ. ಆದರೆ ವ್ಯಾಸ ಸಾಹಿತ್ಯದಲ್ಲಿ ಆ ರೀತಿ ಒಂದೇ ಕಡೆ ಸಿಗೋದು ಭಾರಿ ಕಷ್ಟ. ತುಂಬ ಗ್ರಂಥಗಳು ಓದಿ ಸಂಗ್ರಹ ಮಾಡಬೇಕು. ಹರಿದಾಸರ ಕೆಲಸನ ಭಾರಿ ಕಡಿಮೆ ಮಾಡಿಬಿಟ್ಟು ಒಂದು ಸುಳಾದಿ ಓದಿಬಿಟ್ರೆ ಆ ಸಂಬಂಧಪಟ್ಟು ಎಲ್ಲ ವಿಷಯನೂ ಸೇರಿ ಕ್ರೋಢೀಕರಿಸಿಬಿಟ್ಟಿರ್ತಾರೆ. ಸುಳಾದಿಗಳ ಕಾನ್ಸೆಪ್ಟೇ ಹಾಕಿ ಒಂದು ದಿವಸ ಸಿಸಿಸಿದ್ದಾಗ ಅವೆಲ್ಲ ಕೂಡ ಒಂದು ಕಡೆ ಅಷ್ಟು ವಿಷಯ ನೋಡೋದಕ್ಕೆ ಐದು ಏಳು ತಾಳದಲ್ಲಿ ಮುಗಿಸ್ಬಿಟ್ಟಿರ್ತಾರೆ. ಅಷ್ಟು ತಾಳಗಳು ಎಷ್ಟು ವಿಚಾರ ಹೇಳ್ತಾರೆ ದಾಸರು ಅಂದರೆ ಆಶ್ಚರ್ಯ ಹುಟ್ಟಿಸ್ತದೆ. ಆ ರೀತಿ ಸಂಸ್ಕೃತದಲ್ಲಿ ಆ ರೀತಿ ಒಂದು ಕಡೆ ಸಿಗೋದು ಭಾರಿ ಕಷ್ಟ ನಮಗೆ. ಮಧ್ವ ಸಿದ್ಧಾಂತ ಸಾರ ಅಂತ ಒಂದು ಗ್ರಂಥ, ಸತ್ತತ್ತ ರತ್ನಮಾಲ ಅಂತ ಒಂದು ಗ್ರಂಥ, ಇಂಥ ಒಂದು ನಾಲ್ಕಾರು ಗ್ರಂಥ ಬಿಟ್ಟು ಹೆಚ್ಚು ಗ್ರಂಥ ಸಿಗೋದಿಲ್ಲ. ಆದರೆ ದೊಡ್ಡ ಆ ಕೊರತೆ ತುಂಬಿಸಿದವರು ವಿಷ್ಣು ತೀರ್ಥರೆ, ಷೋಡಶಿ, ಚತುರ್ದಶಿ, ಭಾಗವತ ಸಾರೋದ್ಧಾರ, ಅಜ್ಞಾತವಾರ ಸರಂಜನಿ, ಇವೆಲ್ಲ ಕೂಡ ಬರೀ ಪ್ರಮೇಯಕ್ಕೆ ಮೀಸಲಾದ ಗ್ರಂಥಗಳು. ಇದನ್ನು ಓದಿ ಹರಿದಾಸರ ಕೃತಿಗಳು ಓದಿಬಿಟ್ರೆ ಅವಾಗ ನಮಗೆ ಆಶ್ಚರ್ಯ ಆಗ್ತದೆ ಎಷ್ಟು ಉಪಕಾರ ವಿಷ್ಣು ತೀರ್ಥರು ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ. 16 ಪ್ರಮೇಯಗಳನ್ನು ಹೇಳಿದ್ದಕ್ಕೆ ಷೋಡಶಿ, 14 ಹೇಳಿದ್ದಕ್ಕೆ ಚತುರ್ದಶಿ, ಎರಡು ಅರ್ಥವನ್ನು ಇಟ್ಟು ವಿಶೇಷ ರೀತಿಯಲ್ಲಿ ಉಪಕಾರ ಮಾಡಿದ್ದಾರೆ. ಅದನ್ನೆಲ್ಲ ಓದಬೇಕು. ಭಾಗವತ ಸಾರೋದ್ಧಾರನೂ ಹಾಗೆಯೇ, ಈ ಸಾರೋದ್ಧಾರದ ಕಾನ್ಸೆಪ್ಟ್ ಅವರಿಂದನೇ ಡೆವಲಪ್ ಆಗಿತ್ತು. ಎರಡು ಬರೀತಾರೆ, ಒಂದು ಭಾಗವತ ಸಾರೋದ್ಧಾರ, ಒಂದು ಗೀತಾ ಸಾರೋದ್ಧಾರ. ಗೀತಾ ಸಾರೋದ್ಧಾರ ಇವತ್ತು ಸಿಕ್ಕಿಲ್ಲ ಪೂರ್ತಿ, ಆದರೆ ಭಾಗವತ ಸಾರೋದ್ಧಾರ ಪೂರ್ತಿ ಸಿಕ್ಕಿದೆ. ಅದರಲ್ಲಿ ಅವರು ವೈಶಿಷ್ಟ್ಯ ಅಂದರೆ 18,000 ಶ್ಲೋಕದಲ್ಲಿ ಇವರು 365 ಶ್ಲೋಕ ಆರಿಸ್ತಾರಷ್ಟೇ. ಎಲ್ಲಿ 18,000, ಎಲ್ಲಿ ಸೆಲೆಕ್ಷನ್ ಕಮಿಟಿ ಮಾಡ್ತಾರೆ, ಎಷ್ಟೋ ಅಪ್ಲಿಕೇಶನ್ ಅಂದರೆ 4 ಜನ ಸೆಲೆಕ್ಟ್ ಮಾಡಬೇಕಲ್ಲ ಆ ಥರ. ಆದರೆ ಇದು ಹಾಗಲ್ಲ, ಅನ್ವರ್ತಿನ ಒಳಗೆ ಎಲ್ಲ ವರ್ತಿನೇ ಭಾಗವತದೊಳಗೆ, ಭಾಗವತದಲ್ಲಿ ತೆಗೆಯೋ ಶ್ಲೋಕ ಅಂತ ಒಂದಿಲ್ಲ. ಅದು ನಮ್ಮ ದೃಷ್ಟಿಯಲ್ಲಿ ತೆಗಿಬೇಕಲ್ಲ, ಅದಕ್ಕಾಗಿ ಅವರು ಏನು ಮಾಡಿದ್ದಾರೆ, 365 ಶ್ಲೋಕ ಆರಿಸಿ ಒಂದು ಪ್ಲಾನ್ ಆ್ಯಂಡ್ ಪರ್ಪಸ್ ಇಟ್ಕೊಂಡಿದ್ದಾರೆ. 365 ಆರಿಸಿದ್ರು, 30 ಪ್ರಕರಣ ಮಾಡಿದರು, ಅದರಲ್ಲಿ 30 ಚಾಪ್ಟರ್ಸ್, 365 ಶ್ಲೋಕ. ಆ ಉದ್ದೇಶ ಏನು ಅಂದರೆ ದಿವಸಕ್ಕೆ ಒಂದಾದರೂ ಓದಿ ವರ್ಷಕ್ಕೆ ಮುಗಿಯುತ್ತೆ ಅಂತ ಅರ್ಥ. 365 ಮಾಡಿದ್ರಲ್ಲ, ದಿವಸಕ್ಕೆ ಒಂದು ಶ್ಲೋಕ ಓದಿ. ಆ ಮಾತು ಭಾಗವತ ಮಹತ್ಯಲ್ಲಿ ಬರುತ್ತೆ, ಶ್ಲೋಕಾರ್ಥಂ ಶ್ಲೋಕಪಾದಮ್ಮ ನಿತ್ಯಂ ಭಾಗವತೋದ್ಭವ ಪಠೇಚ್ಛ ಶೃಣುಯಾದ್ ಭಕ್ತ್ಯ ಗೋಸಹಸ್ರ ಫಲಂ ಲಭೇತ್. ಒಂದು ಶ್ಲೋಕನೋ ಅರ್ಧ ಶ್ಲೋಕನೋ ಕಾಲ ಶ್ಲೋಕನೋ ಭಾಗವತ ಓದ್ರಿ, ನಿಮಗೆ 1,000 ಗೋದಾನ ಮಾಡಿದ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಅಷ್ಟು ಸಿದ್ಧಿ ಅದಕ್ಕಿರೋದು. ಅದಕ್ಕಾಗಿ ಏನು ಮಾಡಿದ್ರು, ಒಂದೊಂದೇ ಶ್ಲೋಕ ಓದಲಿಕ್ಕೋಸ್ಕರ 365 ಆರಿಸಿದ್ರು. ಇನ್ನು ನಿಮಗೆ ಜಾಸ್ತಿ ಕೆಪಾಸಿಟಿ ಇದ್ದರೆ 30 ಪ್ರಕರಣ, ದಿವಸಕ್ಕೊಂದು ಪ್ರಕರಣ ಓದ್ರಿ, ದಿವಸಕ್ಕೆ ಒಂದು ತಿಂಗಳು ಮುಗಿದು ಹೋಗುತ್ತೆ. ಆ ರೀತಿ ವ್ಯವಸ್ಥೆ ಮಾಡಿದ್ರು. ಭಾಗವತ ಸಾರ ಉದ್ಧಾರ, ಉದ್ಧಾರ ಎತ್ತಿಕೊಡೋದು ಅಂತ ಅರ್ಥ. ಭಾಗವತ ಸಾರವನ್ನು ಮೇಲೆ ನೀರನ್ನು ಎತ್ತಿಕೊಡ್ತಾರಲ್ಲ, ಜಲೋದ್ಧಾರ. ಬಾವಿಯಲ್ಲಿ ನೀರಿದೆ, ಕುಡಿ ತೊಗೊಳಕ್ಕೆ ಕುಡಲಿಕ್ಕೆ ಬರೋದಿಲ್ಲ, ಅದನ್ನು ಸೇದು ಕೊಟ್ಟಾಗ ತುಗೇಲಕ್ಕೆ ಬರುತ್ತೆ. ಭಾಗವತ ಬಾವಿಯಲ್ಲ, ದೊಡ್ಡ ಸಮುದ್ರ. ಅದರಿಂದ ಅಷ್ಟು ಶ್ಲೋಕ ಆರಿಸಿಬಿಟ್ಟು ಒಳ್ಳೆ ಮನನ ಮಾಡಲಿಕ್ಕೆ ಬೇಕಾ ಶ್ಲೋಕ, ಅಷ್ಟೆಲ್ಲ ಬಾಯಿಪಾಠ ಮಾಡಿಬಿಟ್ಟಿರಿ, ಭಾಗವತ ನಮ್ಮ ತಲೆಯಲ್ಲಿರ್ಬೋದು ಅಂತ ಅದ್ಭುತ ಉಪಕಾರವನ್ನು ಮಾಡಿದವರು ವಿಷ್ಣು ತೀರ್ಥರು. ಅದನ್ನು ಮಾಡಿ ಅದಕ್ಕೆ ವ್ಯಾಖ್ಯಾನ ಮತ್ತೆ ಶ್ಲೋಕ ಹೇಗೆ ಜೋಡಿಸ್ಕೋಬೇಕು ತೋರಿಸ್ಕೊಡ್ತಾ ಹೋಗ್ತಾರೆ. ಪ್ರಕರಣ ಪ್ರಕಟ್ಟು ಪ್ರಕರಣ ಲಿಂಕ್, ಶ್ಲೋಕ ಟು ಶ್ಲೋಕ ಲಿಂಕ್, ಆ ರೀತಿ ಕೊಟ್ಟು ಒಳ್ಳೆ ಸರಳ ಸಂಸ್ಕೃತ ಮತ್ತು ಅಧಿಕೃತವಾದ ವಿಚಾರಗಳು ಆ ರೀತಿ ಬರೆದು ನಿಜವಾಗಲೂ ಕೂಡ ಟೀಕಾರ ಶಿಷ್ಟ ಅವತಾರ ಮಾಡ್ತಾರೆ ಅನ್ನೋ ಮಾತಿಗೆ ಅವ್ರ ಮಾತು ನಿದರ್ಶನ. ಇದು ಭಾಗವತ ಸಾರೋದ್ಧಾರ ಸರಿಯಾಗಿ ಓದೋ ಅಭ್ಯಾಸ ಮಾಡಿಕೊಂಡವರಿಗೆ ಗ್ರಂಥದ ಹೊಸ ಒಂದು ಮುಖ ಗೊತ್ತಾಗುತ್ತೆ. ಗೀತಾರು ಹಾಗೆ ಮಾಡಿದರು, 18 ಅಧ್ಯಾಯದಲ್ಲಿ 18 ಶ್ಲೋಕ ಆರಿಸಿದ್ದವರು. ಆ ಶ್ಲೋಕ ಸಿಕ್ಕಿರ್ತಾ ಆರಿಸಿರೋದು, ಅವ್ರು ಬರೆದ ವ್ಯಾಖ್ಯಾನ ಇಲ್ಲ ಅಷ್ಟೇ. ಆರಿಸಿರೋ ಶ್ಲೋಕಗಳು ಇವೆ ಇವತ್ತು, ಆದರೆ ಬರೆದ ಅವರೇ ಬರೆದ ವ್ಯಾಖ್ಯಾನ ಮಿಸ್ಸಿಂಗ್ ಅಷ್ಟೇ. ಯಾರು ಒಂದು ಸಮಾಧಾನ ಏರ್ಪಡ್ಕೋಬೇಕು ಅಂದರೆ ಅದನ್ನು ಆಧರಿಸಿ ಒಬ್ಬರು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ಬಹಳ ಹಿಂದೆನೆ, ಈಗಲ್ಲ ಬಹಳ ಹಿಂದೆ, ಅದು ಸಿಕ್ಕಿದೆ. ಅದು ಪ್ರಾಯ ಏನಾಗಿರ್ಬೋದು, ಅದು ಸಂಸ್ಕೃತ ಕನ್ವರ್ಟ್ ಮಾಡಿದರೆ ಅವ್ರ ಗ್ರಂಥ ಆಗಿರ್ಬೋದು, ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ಆಗಿದ್ದರೆ ಆಗಿರ್ಬೋದು ಅಷ್ಟೇ. ಅಂತೂ ಒಳ್ಳೆ ಗ್ರಂಥನ ಮಿಸ್ ಮಾಡ್ಕೊಂಡಾಗಿದೆ, ಅರ್ಥ ಇಟ್ಕೊಳ್ಳಿ. 200 ವರ್ಷ ಆಗಿಲ್ಲ, 1806 ವೃಂದಾವನಸ್ಥರಾದರು ಅವರು, 1756 ಹುಟ್ಟಿದರು, 1806 ವೃಂದಾವನಸ್ಥರಾದರು. ಈಗ ಆಗಿರೋದು ಎಷ್ಟು, 206 ವರ್ಷ ಆಯ್ತಷ್ಟೇ. 206 ವರ್ಷದಲ್ಲಿ ಪುಸ್ತಕ ಕಳ್ಕೊಂಡ್ರೆ ಇನ್ನು ನಾವು ಪಂಚರಾತ್ರ ಮಹಾಭಾರತ ಎಷ್ಟು ಕಳ್ಕೊಂಡಿರ್ಬೇಕು ಅಂತ ಗೊತ್ತಾಗ್ತದೆ. ರಾಯರಿಗೆ ವೇದತ್ರ ಇರುತ್ತೇನೆ ಮಿಸ್ಸಿಂಗ್ ನಮಗೆ. ಆ ರೀತಿ ಮಾಡಬಾರ್ದು. 1,000 ಮನೆ ಕಳ್ಕೊಂಡ್ರೆ ಮತ್ತೆ ಕಟ್ಟಿಸ್ಬೋದು, ಒಂದು ಸಾಮ್ರಾಜ್ಯ ಹೋದ್ರೆ ಮತ್ತೆ ಬರಬಹುದು, ಒಂದು ಗ್ರಂಥ ಹೋದ್ರಲ್ಲ ಅದರದ್ದು ವಾಕ್ಯ ಹೋದ್ರೆ ಮತ್ತೆ ರಿಲೇಟ್ ಮಾಡೋಕ್ಕೆ ಆಗೋದಿಲ್ಲ. ಅದನ್ನ ಅರ್ಥ ಮಾಡಿಕೊಂಡ್ರೆ ಗ್ರಂಥ ಮನೆಗಳಿರ್ಬೇಕು. ಯಾತಕ್ಕೆ ಗೊತ್ತಾ, ಗ್ರಂಥ ಸಂರಕ್ಷಣೆ ಜಾಗ ಇರಲಿ ಅಂತ ಮನೆ ಇರಬೇಕೇ ಹೊರತು ಮನೆ ಗ್ರಂಥ ಹೊರಗಾಕಿ ಮನೆ ಇಟ್ಕೊಳಕ್ಕಾಗಬಾರ್ದು. ಕೊನೆಗೆ ಎಷ್ಟು ಜನ ಹಾಗೆ ಮಾಡ್ತಾರೆ, ಗ್ರಂಥಗಳಿಗೆ ಜಾಗ ಹಿಡ್ಕೊಂಡ್ಬಿಟ್ಟು ತೊಗೊಂಡೋಗ್ಬಿಡಿ, ಮನೆ ಖಾಲಿ ಆಗುತ್ತೆ, ಬಾಡಿ ಕೊಡಕ್ಕೆ ಬರುತ್ತೆ, ಯೋಚನೆ ಮಾಡ್ತಾರೆ. ಆ ಬುದ್ಧಿ ಬರಬಾರ್ದು. ಗ್ರಂಥ ಇರಲಿಕ್ಕೆ ಮನೆ, ನಮಗೋಸ್ಕರ ಮನೆಯಲ್ಲ, ವೇದವ್ಯಾಸಿಗೋಸ್ಕರ ಮನೆ. ವೇದವ್ಯಾಸರ ಮನೆಯಲ್ಲಿ ಕೂಡಬೇಕು ಅಂತ ಮನೆ ಕಟ್ಟಬೇಕು. ಅದೇ ರೀತಿ ಸಾರಿಗ್ರಾಮದ ದೇವರು ಬರಲಿಂತ ಮನೆ ಕಟ್ಟಬೇಕು, ಜ್ಞಾನಿಗಳು ಬರಲಿ ಮನೆ ಕಟ್ಟಬೇಕೇ ಹೊರತು ನಾವಿರಲಿಕ್ಕೆ ಮನೆ ಅಂತ ಅಭಿಪ್ರಾಯ ಬರಬಾರ್ದು. ಆ ರೀತಿ ಇದ್ದರೆ ಗ್ರಂಥ ಉಳಿದವೆ, ಅವರು ಉಳಿಯೋರಿಗೆ ಸಾಧ್ಯನೇ ಇಲ್ಲ ಅಂತ. ಮೂರ ಗ್ರಂಥ ಮಿಸ್ಸಿಂಗು. ಭಾಗವತ ಸಾರೋದ್ಧಾರ ಓದಿದವರಿಗೆ ಏನು ಕಳ್ಕೊಂಡಿವೆ ಅಂತ ಗೊತ್ತಾಗುತ್ತೆ. ಯಾವುದು ಸಿಗದೆ ಹೋಗಿದ್ರೆ ಯಾರೋ ಹೇಳ್ತಾರೆ ಅಂತ ತಿಳ್ಕೊಂಡ್ಬಿಡ್ಬೋದಾಗಿತ್ತು. ಒಂದು ಕಳ್ಕೊಂಡಾಗ ಇಂಥದ್ದೇ ಮಿಸ್ಸಿಂಗ್ ಅಂತ ಗೊತ್ತಾದರೆ ಆಗ ಎಷ್ಟು ಲಾಸ್ ಆಗಿದೆ ನಮಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಕ್ಷಿ ಅದು ಅಂತ ಪೂರ್ವ ಕೃತಿಗಳನ್ನು ಬರೀತಾರೆ. ಕೆಲವು ದೊಡ್ಡ ಕೆಲವು ಚಿಕ್ಕ ಚಿಕ್ಕ ಸ್ತೋತ್ರಗಳನ್ನು ಬರೆದಿದ್ದಾರೆ. ರಮಾಸ್ತೋತ್ರ ಅಂತ ಒಂದು, ಪರಬ್ರಹ್ಮಾಣಿ ನನು ಸಾ ವಿಜಯತೆ ಮಧೃದಿ ಸದಾ. ಅದೊಂದು ನಿದರ್ಶನನೆ. ಒಂದು ಕಡೆ ಹೋಗಿದ್ದರಂತೆ ಬರಗಾಲ, ಆ ಊರಲ್ಲಿ ಏನೂ ಇರಲಿಲ್ಲ, ತುಂಬ ಆ ಊರಿನ ಮಟ್ಟಿಗೆ ಭಯಂಕರ ದಾರಿದ್ರ್ಯ. ಬಂದು ಕೇಳಿಕೊಂಡ್ರು ಜನ, ಆಯಿತು ಅಂತ ಹೇಳಿದರು. ಒಂದು ಆಗಿನ ಕಾಲಕ್ಕೆ ಕಾಲಾಣೆ ಅಂತ ದೊಡ್ಡ ಒಂದು ಗೊತ್ತಲ್ಲ, ಒಂದು ಬಟ್ಟು ಅಂತ ಕರೀತಿದ್ರು. 12 ಆದರೆ ಒಂದು ಆಣೆ ಅದು. ಅದನ್ನು ದೇವ್ರ ಪೂಜೆಗಿಂತ ಮುಂಚೆ ದೇವ್ರ ಮುಂದೆ ಕೆಳಗಿಡ್ತಿದ್ರಂತೆ. ದೇವ್ರ ಪೂಜೆ ಎಲ್ಲ ಮುಗಿಸ್ಬಿಡ್ತಿದ್ರು, ಈ ಸ್ತೋತ್ರ ಹೇಳ್ತಿದ್ರು. ಸುಮ್ಮನೆ 8 ಶ್ಲೋಕ ಜಾಸ್ತಿ ಇಲ್ಲ ಅದರಲ್ಲಿ. ಪರಬ್ರಹ್ಮಾಣಿ ಧನುಸಾ ವಿಜಯತೆ ಭದ್ರತಿ ಸಾಮಾನ್ಯ ಸೂಕ್ತಕ್ಕೆ ಅರ್ಥ ಇದ್ದಾಗಿದೆ. ಅದನ್ನು ಅದೆಲ್ಲ ಬಂದು ಮಂಗಳಾಚಾರ ಮುಗಿಸಿ ನೈವೇದ್ಯಾಲಯ ಆಮೇಲೆ ಪೂಜೆಗಿಸಿದ ಮೇಲೆ ಅದು ತೆಗೆದ್ರೆ ಚಿನ್ನದ ನಾಣ್ಯ ಆಗಿರ್ತಿತ್ತು. ಅದು ನೋಡಿದರೆ ಕೊಡ ಚಿನ್ನದ ಕೊಡೆ ಮಾಡಿದ್ರು, ಈ ನಾಣ್ಯ ಚಿನ್ನದ ನಾಣ್ಯ ಮಾಡಿದ್ರು. ಶ್ರೀಸೂಕ್ತ ಶಕ್ತಿ ಬಂಗಾರದ ಮಳೆ ಬರುತ್ತೆ ಶ್ರೀಸೂಕ್ತ ಹೇಳಿದ್ರೆ ಪ್ರಸಿದ್ಧಿ ಉಂಟು. ಆ ರೀತಿ ಮಾಡಿಕೊಟ್ರಂತೆ. ಆ ಸ್ತೋತ್ರ ಹೇಳಿದ್ರು 20 ಶ್ಲೋಕ ಸಿಗುತ್ತೆ, ಸ್ತೋತ್ರ ಸಿಗುತ್ತೆ, ಅದು ಓದು ಅಭ್ಯಾಸ ಮಾಡ್ಕೋಬೇಕು. ಈ ರೀತಿ ಪ್ರಾಕ್ಟಿಕಲಿ ತೋರಿಸಿದ್ರೆ ಜನಗಳಿಗೆ ತುಂಬ ಜನ ಪರಿವರ್ತನೆ ಆಗಲು ಸಾಧ್ಯವಾಯಿತು. ಸುಧಾದ ಮಹತ್ವ ಏನು ಅಂತ ಬಂದರೆ ಅವ್ರ ಮೇಲೆ ಒಂದು ಕೃತಿ ಮತ್ತೆ. ಜೈತೀರ್ಥ ಕೃತವು ಪ್ರವಣ ನ ಪುನರ್ಭವ ಭಾಗ್ ಭವತೀತಿ ಮತಿರ್ಹಿ ಮಮ. ಎಂಥ ಫಲಶ್ರುತಿ ಅದು. ಜೈತೀರ್ಥರ ಕೃತಿ ಅಂದರೆ ನ್ಯಾಯಸುಧಾದಿ ಗ್ರಂಥಗಳು ಅಂತ ಅರ್ಥ. ಒಟ್ಟಿಗೆ ನ್ಯಾಯಸುಧಾ ಸ್ತೋತ್ರ ಅಂತಲೇ ಅದಕ್ಕೆ ಹೆಸರು. ಯಾರ ಗ್ರಂಥಗಳನ್ನು ಸರಿಯಾಗಿ ಓದ್ತಾರೋ ಅವ್ರು ಏನಪ್ಪ ಸಿಗುತ್ತೆ ಅಂದರೆ ನಾ ಪುನರ್ಭವ ಭಾಕ್ ಭವತಿ ಇತಿ ಮತಿರ್ಹಿ ಮಮ. ಮತ್ತೆ ಹುಟ್ಟಿ ಬರೋದೇ ಇಲ್ಲ ಅವರು, ಅಂದರೆ ಸದ್ಗತಿ ಹೋಗ್ತಾರೆ ಅಂತ ಅರ್ಥ. ಇನ್ನೇ ವಾಪಸ್ ಬರೋ ಪ್ರಸಂಗ ಬರಲಾರ. ಶ್ರೇಷ್ಠ ಸುಧಾ ಕುಡಿದ ಮೇಲೆ, ಅಮೃತ ಕುಡಿದ ಮೇಲೆ ಇನ್ಯಾಕೆ ಭೂಮಿ ಬರಬೇಕು ಅವನು? ದೇವಲೋಕಕ್ಕೆ ವಾಸ ಮಾಡಬೇಕು ಅವ್ರು ಮತ್ತೆ ಬರೋದಿಲ್ಲ. ಒಂದು ಅಷ್ಟಕ್ಕದು 8 ಶ್ಲೋಕದಲ್ಲಿ ವರ್ಣನೆ ಮಾಡ್ತಾ. ಇನ್ನು ಜ್ಞಾನಿಗಳಿದ್ದರೆ ಏನು ಪ್ರಭಾವ ಆಗುತ್ತೆ? ಭಾಗವತ ಧರ್ಮಸ್ತೋತ್ರ ಅಂತ ಹೇಳಿದ್ರೆ ಭಾಗವತ ಧರ್ಮಸ್ತೋತ್ರ. ನಾವೆಲ್ಲ ಏನು ಮಾಡ್ತೇವೆ, ಕಾಲ ಕೆಟ್ಟದು ಅಂತ ಹೇಳಿ ಬಿಟ್ಬಿಡ್ತೇವೆ. ಕಾಲ ಕೆಟ್ಟದು ಬಿಡು, ಅದಕ್ಕಿಂತ ಹೆಚ್ಚು ಫಾಸ್ಟ್ ನಾವು ಕೆಟ್ಟುಬಿಡ್ತೇವೆ. ಕಾಲಕ್ಕೆ ಜಸ್ಟಿಸ್ ಮಾಡಬೇಕು ಅಂತ ನಮ್ಮ ವಾದ. ಕಲಿ ಪಾಪ ಹೆಲ್ಪ್ ಮಾಡೋಣ ಅಂತ ಹೇಳಿಬಿಟ್ಟು ಅವ್ನು ಸಂಧ್ಯಾ ವಾರಕ್ಕೊಮ್ಮೆ ಯಾರು ಮಾಡಿ ಅಂತ ಹೇಳಿದ್ರೆ ಜ್ಯೂಸೇ ಬಿಡ್ತೀವಿ, ಯೋಚನೆ ಮಾಡಬೇಡಿ ಅಂತ ಹೇಳೋ ಪೈಕಿ ಅಂಥ ಕೆಟ್ಟ ಬುದ್ಧಿ ಇರೋದು. ಅವ್ರು ಹೇಳ್ತಾರೆ ತಪ್ಪದು. ಎಂಥ ಕಾಲ ಆಗಿದ್ದರೂ ಕೂಡ ನಿಮ್ಮಲ್ಲಿ ಯೋಗ್ಯತೆ ಇದ್ದರೆ ಎಂದೂ ಧರ್ಮ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದೇ ಭಾಗವತ ಧರ್ಮಸ್ತೋತ್ರ. ನಹಿ ಕಾಲಬಲಂ ಹರಿಪಾದ ರಜೋಧುತ ಪಾಪ ಗಣೇಶು ಜನೇಶು ಸದಾ. ಯಾರು ಪರಮಾತ್ಮನ ಪಾದಾರವೃಂದವನ್ನು ಆರಾಧನೆ ಮಾಡಿಕೊಂಡು ನಿರ್ಮಲರಾಗಿರ್ತಾರೆ ಅವರಿಗೆ ಕಾಲ ಏನೂ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಅದು ಮಹಾಭಾರತದ ಸಂದೇಶ. ಕಾಲೋ ವಾ ಕಾರಣಂ ರಾಜ್ಞಃ, ರಾಜಾ ವಾ ಕಾಲ ಕಾರಣಂ, ಇತಿ ತೇ ಸಂಶಯೋ ಮಾಭೂತ್, ರಾಜಾ ಕಾಲಸ್ಯ ಕಾರಣಂ. ಕೃಷ್ಣನ ಮಾತದು. ಧರ್ಮರಾಜನ ಹೇಳ್ತಾರೆ, ಭಗವಂತನಾದ ಕೃಷ್ಣನು ಹೇಳ್ತಾನೆ. ಅಂದರೆ ಕಾಲ ದೊಡ್ಡದೋ ರಾಜ ದೊಡ್ಡದೋ ಅನ್ನೋದು ಪ್ರಶ್ನೆ ಬಂದರೆ ಕಾಲದಂತೆ ರಾಜ ಇರಬಾರದು, ರಾಜನಂತೆ ಕಾಲ ಇರಬೇಕು ಅಂತ ಹೇಳ್ತಾರೆ. ಅದು ರಾಜನ ವೈಶಿಷ್ಟ್ಯ. ಅದ ರಾಜ ನಿಜವಾದ ರಾಜ ಹಾಗಿರಬೇಕು. ನಮ್ಮಲ್ಲೂ ಹಾಗೇನೆ. ಇವತ್ತು ಸುಮಾರೊಂದು ಕೆಲವು 100 ವರ್ಷಗಳ ಹಿಂದೆ ರಾಯರ ಕಾಲಕ್ಕೆ ಎಷ್ಟು ಕಷ್ಟ ಇತ್ತು ಗೊತ್ತಾ? ರಾತ್ರಿ ಅಂದರೆ ವೇಸ್ಟ್ ಇದೆ, ಓದಲಿಕ್ಕೆ ಸಾಧ್ಯ ಇರಲಿಲ್ಲ. ರಾತ್ರಿ ಓದಲಿಕ್ಕೆ ಆಗ್ತಿರಲಿಲ್ಲ, ಕತ್ತಲು, ಏನು ಮಾಡೋಕ್ಕಾಗ್ತಿರಲಿಲ್ಲ. ಕಷ್ಟಪಟ್ಟು ಓದಬೇಕಾದ್ರೆ ಎಲೆ ಉರಿಸ್ಕೊಂಡು ಓದಬೇಕಾಗಿತ್ತು ಅಂತಷ್ಟು. ಅಂಥ ಕಾಲ ಇತ್ತು. ಈಗ ನೋಡಿದರೆ ಟ್ಯೂಬ್ ಲೈಟು, ಫ್ಯಾನು, ಬೈಕ್ ನೋಡಿದ್ರೆ ಬರಿಕೆ ಹೊಡೆದ ಮಲಗಿರ್ತಾರೆ ಅಷ್ಟೇ. ಅವ್ರಿಗೆ ಓದಬೇಕು ಬೆಳಕು ಇಲ್ಲ, ಬೆಳಕೆ ಇದೆ ಆರಿಸಿ ಮಲಗಿಬಿಡ್ತಾರೆ. ಇಷ್ಟ ಸಮಾಧ. ಎಷ್ಟು ಅನ್ಯಾಯ ಇದು. ಬೆಳಕಿನ ನಾವೇನು ಯೋಚನೆ ಮಾಡ್ತೀವಿ? ಕಂಪ್ಯೂಟರ್ ಮೇಲೆ ಹಾಕೊಂಡ್ಬಿಟ್ಟಿದ್ದಾನೆ. ಏನು 24 hours ವರ್ಕಿಂಗ್ ಹೋಗ್ತಾನೆ, ಕರೆಂಟ್ ಹೋದರೆ ಡೋಂಟ್ ವರಿ, UPS ಹಾಕಿದ್ದೀನಿ ಅಂತ ಹೇಳಿಬಿಡ್ತಾನೆ. ಯಾಕೆ? ಇದು ಸಂಪಾದನೆ ತೊಂದರೆ ಆಗುತ್ತೆ, ಅಲ್ಲಿ UPS ಹಾಕೊಂಡ್ಬಿಡ್ತಾನೆ. ಅಂದರೆ ಸಬ್ಸಿಡಿ ಇಟ್ಕೊಂಡಿದ್ದಾನೆ ಈಗಾಗಲೇ. ನಾ ಕರೆಂಟ್ ಬಗ್ಗೆ ಕ್ಯಾರೆ ಮಾಡೋದಾರೆ ಬಿಡಿ, ಅರೇಂಜ್ಮೆಂಟ್ ಇದೆ, ಜನರೇಟರ್ ಇದೆ ಅಂತ ಹೇಳ್ತಾನೆ. ಹೋಗ್ತಾನೆ. ಅದೇ ರೀತಿಯಲ್ಲಿ ಹೊರಗೆ ಕತ್ಲಾದರೂ ಪರವಾಗಿಲ್ಲ, ನಮ್ಮಲ್ಲಿ ಜ್ಞಾನದ ಬೆಳಕಿದೆ ಅಂತೇಳಿ ಸ್ವರ್ಮೂಲಾದಿ ಗ್ರಂಥ ಓದಲಿಕ್ಕೆ ಶುರು ಮಾಡಿಬಿಟ್ರೆ ಹೊರಗಿನ ಕತ್ಲೆ ಎಫೆಕ್ಟ್ ನಮಗಾಗೋದಿಲ್ಲ. ಕೆಲವರು ಹಾಕೊಂಡಿರೋ ಲೈಟ್ ಹೋಗಿದ್ದು ಗೊತ್ತಲ್ಲ, ಬಂದಿದ್ದು ಗೊತ್ತಾಗಲ್ಲ. ಯಾಕೆಂದರೆ ಕರೆಂಟ್ ಹೋದ್ರೂ ಅಷ್ಟೇ ಬಿಟ್ಟರು ಅಷ್ಟೇ, ಯಾವಾಗಲೂ ಬೆಳಕಿರುತ್ತಲ್ಲ. ಆ ಥರ ಯೋಚನೆ ಮಾಡಿದೆ. ಥರ ಕಲಿಯುಗ ಅಂದರೆ ರಾತ್ರಿಯುಗ ಇದ್ದ ಹಾಗೆ. ರಾತ್ರಿಯುಗ ಅಂತ ಹೇಳಿದ್ರೆ ಮೊದಲು ಏನು ಮಾಡ್ತೀವಿ? ರಾತ್ರಿಗೆ ಮೊದಲು ಯೋಚನೆ ಮಾಡಿಬಿಡ್ತೇವೆ. ಓ, ರಾತ್ರಿ ಕತ್ಲು, ಮೊದಲು ಕರೆಂಟ್ ಕಟ್ ಅನೌನ್ಸ್ ಮಾಡಿರ್ತಾರೆ. ದೇವರು ಅನೌನ್ಸ್ ಮಾಡಿದ್ದಾರೆ ಕಲಿಯುಗದಲ್ಲಿ ಜ್ಞಾನ ಕಟ್ ಅಂತ ಅನೌನ್ಸ್ ಮಾಡಿದ್ದಾರೆ. ಇವರು ತೋರಿಸಿದಾರಲ್ಲ ಪದ್ಧತಿನ, ಇವರು ವಾರ ಬೆಳಕು ಬರಲ್ಲ, ಇವರು ಕಟ್ ಅಂದರೆ ಗ್ಯಾರಂಟಿ ಕಟ್ಟು, ಉಳಿದೊತ್ತಲ್ಲೂ ಕಟ್ಟಾಗೋ ಚಾನ್ಸ್ ಇದೆ ಅಂತ ಅರ್ಥ. ಆದರೆ ದೇವ್ರು ಹಾಗಲ್ಲ. ಕಲಿಯುಗದಲ್ಲಿ ಜ್ಞಾನ ಕಟ್ಟಾಗತ್ತೆ. ವಿಜ್ಞಾನ ಭಾನುಮತಿ ಕಾಲ ಬಲೇನೆ ನೀನೆ. ಈ ಮಾತು ಯಾತಕ್ಕೆ ಹೇಳಿದ್ರು ಅಂದರೆ ಬಿ ಕೇರ್ಫುಲ್ ಅಂತ ಹೇಳೋದಕ್ಕೋಸ್ಕರ. ಹುಷಾರಾಗಿರಿ, ಅಷ್ಟು ಸುಲಭ ಜ್ಞಾನ ಬರೋದಿಲ್ಲ, ಹೆಚ್ಚು ಎಫರ್ಟ್ಸ್ ಹಾಕಿ ಅಂತ ಹೇಳೋದಕ್ಕೆ ಎಚ್ಚರಿಕೆ ಕೊಟ್ಟಿದ್ದೆ ಹೊರತು ಬಿಡ್ಲಕ್ಕೆ ಹೇಳಿದ್ದಲ್ಲ. ಬದಿರಿ ಹೋಗ್ತಿರ್ತಾರೆ, ಭಾರಿ ಚಳಿ ಅಂತ ಬಿಡಬೇಡಿ, ಮತ್ತೆ ಚೆನ್ನಾಗಿ ವ್ಯವಸ್ಥೆ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಹೋಗ್ತಾನೆ ಚಳಿ ಅಂತ ಬಿಡ್ತಾರೆ, ಅದಕ್ಕೆ ಅದು ರೆಮಿಡಿ ಹುಡ್ಕೊಂಡು ಹೋಗಬೇಕು. ಅದನ್ನು ಹೇಳಿದ್ದ ಮಾತಿದ್ದು. ಕಾಲೋ ವಾ ಕಾರಣಂ ರಾಜ್ಞಃ, ರಾಜ ವಾ ಕಾಲ ಕಾರಣಂ, ಇತಿ ತೇ ಸಂಶಯೋ ಮಾಭೂತ್, ರಾಜ ಕಾಲಸ್ಯ ಕಾರಣ. ಎನ್ನ ಮನಸ್ಸು ಮಾಡೋ ಮನಸ್ಸಿತ್ತು ಅಂದರೆ ಇವತ್ತಿಗೂ ಕೂಡ ಧರ್ಮಾನುಷ್ಠಾನ 100% ಮಾಡೋಕ್ಕೆ ಬರುತ್ತೆ. ಆಚಾರ ಅವತಾರ ಮಾಡಿದ್ದು ಕಲಿಯುಗದಲ್ಲೇ, ಜಯತೀರ್ಥರು ಕಲಿಯುಗದಲ್ಲೇ ಇದ್ದಿದ್ದು. ಬಿಟ್ಟುಬಿಡಿ, ರಾಯರು ಅದೆಲ್ಲ ಕಲಿಯುಗದಲ್ಲಿದ್ದವರೇನೆ, ಎಂಥ ರೆಕಾರ್ಡ್ ಮಾಡಿದವರೆಲ್ಲ ಕೂಡ. ವಿಟ್ಟು ತೀರ್ಥರು ಹತ್ತಿರದಲ್ಲೇ ಕಲಿಯುಗದಲ್ಲಿದ್ದವರು. ಅವರು ಏನು ಮಾತು ಹೇಳಿದ್ರು ನಡೆಸಿ ತೋರಿಸಿದ್ದಾರೆ. ಆದ್ದರಿಂದಾಗಿನೇ ನಾವು ಕಾಲದ ಮೇಲೆ ನೆಪ ಹಾಕಿ ಕರ್ಮ ಬಿಡಬಾರದು. ಇವತ್ತಾರೇ ಏಕಾದಶಿ ಮಾಡ್ತಾರೆ, ಇವತ್ತಾರೇ ದೇವ್ರ ಪೂಜೆ ಮಾಡ್ತಾರೆ, ಇವತ್ತಾರೇ ವೈಷ್ಣವ ಮಾಡ್ತಾರೆ. ಈ ರೀತಿ ಮಾಡ್ತಾ ಬಿಟ್ರೆ ಹೊರಟುಬಿಟ್ರೆ ನಾಳೆ ಗತಿ ಏನಾಗುತ್ತೆ? ಮುಂದಿನ ಸಮಾಜದ ಗತಿ ಏನು? ಅದನ್ನು ಯೋಚನೆ ಮಾಡಿದರೆ ಇವ್ರ ಮಾತಿನ ಅರ್ಥ ತಿಳಿಯುತ್ತೆ. ತುಂಬ ಜನ ಓದಲ್ಲ ಅಂತ ಗೊತ್ತವ್ರಿಗೆ 8 ಶ್ಲೋಕ ಏನೇ ಬರೆದ್ರು ಕೂಡ ಅಷ್ಟಕ್ಕಗಳು. ಅದೊಂದು ಮಾತು. ಮತ್ತು ಇನ್ನೊಂದು ಕಡೆ ಹೇಳ್ತಾರೆ, ಒಬ್ಬ ವ್ಯಕ್ತಿ ಜೀವನದಲ್ಲಿ ಸಾಧನೆ ಮಾಡ್ತಾ ಇದ್ದಾನೆ, ಅಂತ್ಯಕಾಲ ಬಹಳ ಪ್ರಧಾನ ನೆನಪಿರಬೇಕು. ಇಡೀ ವರ್ಷ ಪೂರ್ತಿ ಓದಿರ್ತಾರೆ, ಪರೀಕ್ಷೆ ದಿವಸ ಓದೋದು ಭಾರಿ ಮುಖ್ಯ. ಅವರಿಗೆ ಪರೀಕ್ಷೆ ಹಾಲ್ನಲ್ಲಿ ಜ್ಞಾಪಕ ಆಗೋದಂತೂ ಫೈನಲ್. ಅದು ಆಗ ಮರ್ತ ಅಂದರೆ ವರ್ಷ ಪೂರ್ತಿ ವೇಸ್ಟ್, 3 ಅವರ್ಸ್ ವೇಸ್ಟ್ ಅಲ್ಲ, ಎಂಟೈರ್ ಇಯರ್ ವೇಸ್ಟ್. ಅದೇ ರೀತಿ ಅಂತ್ಯಕಾಲ ನಮಗೇನು ಬರುತ್ತೆ, ಸಂತತಮ್ ಚಿಂತ ಏನಂತಮ್ ಅಂತ್ಯಕಾಲೇ ವಿಶೇಷತಃ, ಅಂತ್ಯಕಾಲದಲ್ಲಿ ಏನು ಮಾಡ್ತೇವಲ್ಲ ನೆಕ್ಸ್ಟ್ ಬರ್ತ್ ಡಿಸೈಡ್ ಆಗೋದು, ಅದರಿಂದ ಕೆರಿಯರ್ ಚೇಂಜ್ ಆಗುತ್ತೆ ಅಂತೇವಲ್ಲ, ಹಾಗೆ ಟರ್ನಿಂಗ್ ಪಾಯಿಂಟ್ ಅಂತೇವಲ್ಲ, ಹಾಗೆ ಆ ರೀತಿ ನಾವು ಸರಿಯಾದ ಸಾರ್ಥಕವಾದ ಕೆಲಸ ಮಾಡಬೇಕಾದ್ರೆ ಅಂತ್ಯಕಾಲದ ಹರಿಸ್ಮರಣೆ ಬರಬೇಕು. ದೇವರೇ ನಿಮ್ಮ ಸ್ಮರಣೆ ಅಂತ್ಯಕಾಲಕ್ಕೆ ನನಗೆ ಕೊಡು. ಕನಕದಾಸರು ಮಾತ್ರ ನಮಗೆ ಗೊತ್ತಿದೆ, ಶರಣು ಹೊಕ್ಕೇನಯ್ಯ ನಿನ್ನ ಮರಣ ಕಾಲದಲ್ಲಿ ಎನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ, ನಾರಾಯಣ ಶರಣು ಹೊಕ್ಕಿದ್ದೇನೆ ನಾನು ಅಂತ್ಯಕಾಲಕ್ಕೆ ನಿನ್ನ ನಾಮದ ಸ್ಮರಣೆ ಬರಹಾಗೆ ಮಾಡುವಂತ ಕೇಳಿದ ಒಂದು ಶ್ಲೋಕ ನಮಗೆ ಸಿಗ್ತದೆ. ಇನ್ನು ಕೆಲಸ ಅಲ್ಲಲ್ಲಿ ಸಿಗ್ತವೆ. ಅಷ್ಟಕನೇ ಬರ್ತಿದ್ದಾರೆ, ಪ್ರಾರ್ಥನಾಷ್ಟಕ ಕೃಷ್ಣಾಷ್ಟಕ ಅಂತ ಹೆಸರು. ಶ್ರೀ ವಾಸುದೇವ ಮಧುಸೂದನ ಕೈಟ ಭಾರೆ ಲಕ್ಷ್ಮೀಶ ಪಕ್ಷಿವರ ವಾಹನ ವಾಮನೇತಿ ಶ್ರೀಕೃಷ್ಣ ಮನ್ಮರಣ ಕಾಲ ಉಪಾಗತೇತು ತ್ವನ್ನಾಮ ಮಧ್ವಚನ ಗೋಚರತಾಮುಪೈತು. ಎಷ್ಟು ಅಷ್ಟಕ ಅದು ಪಲ್ಲವಿ, ಅದು ಪ್ರತಿ ಶ್ಲೋಕಕ್ಕೂ ಕಥೆ ಮಾತೆ. ಶ್ರೀಕೃಷ್ಣ ಮನ್ಮರಣ ಕಾಲ ಉಪಾಗತೇತು ತ್ವನ್ನಾಮ ಮಧ್ವಚನ ಗೋಚರತಾಮುಪೈತು. ಕೃಷ್ಣ ನನ್ನ ಮರಣದ ಕಾಲ ಬಂದಾಗ ನಿನ್ನ ನಾಮ ನನ್ನ ನಾಲಿಗೆ ಬರಹಾಗೆ ಮಾಡುವಂಥ ಪ್ರಾರ್ಥನೆ. ದಿವಸ ಆ ರೀತಿ ಹೇಳ್ತಿದ್ದರೆ ಯಾರೆಡ್ಡಿ ದೇವರು ಅನುಗ್ರಹ ಮಾಡೇ ಮಾಡ್ತಾನೆ. ಒಳ್ಳೆ ಒಳ್ಳೆ ಭಕ್ತಿಪೂರ್ವಕ ಹೇಳಿಕೊಟ್ಟಂತಹ ಶ್ಲೋಕಗಳು ಅವೆಲ್ಲ ಅರ್ಥ ಮಾಡ್ಕೋಬೇಕು. ಸುಲಭ, ಅದು ಹೆಂಗಸರು ಕಲಿಬಾರದು ಗಂಡಸರು ಅವೆಲ್ಲ ಏನೂ ಇಲ್ಲೇ ಇಲ್ಲ. ನಮ್ಗೆ ಯಾವುದು ಯಾರು ಕಲಿಬಾರದು ಅಂತ ಮಾಡಿಬಿಟ್ಟಿದ್ದಾರೆ, ಅದೇ ಪರಿಸ್ಥಿತಿ ಆಗಿದೆ. ಖಂಡಿತರು ಹೇಳಬೇಕಾದ ಶ್ಲೋಕ ಹೆಂಗಸರು ಹೇಳಬೇಕು, ಎಲ್ಲ ಈ ವೇದ ಮಂತ್ರಗಳೇನಲ್ಲ, ಖಂಡಿತ ನಿತ್ಯ ಹೇಳಬೇಕಲ್ಲ. ಒಳ್ಳೆ ಹೇಳೋದಕ್ಕೂ ಚೆನ್ನಾಗಿರುತ್ತೆ, ಫಲನೂ ಚೆನ್ಲಿರುತ್ತೆ. ಶ್ರೀ ವಾಸುದೇವ ಮಧುಸೂದನ ಕೈಟಭಾರೆ ಲಕ್ಷ್ಮೀಶ ಪಕ್ಷಿವರ ವಾಹನ ವಾಮನ ಇತಿ ಶ್ರೀಕೃಷ್ಣ ಮನ್ಮರಣ ಕಾಲ ಉಪಾಗತೇತು ತ್ವನ್ನಾಮ ಮಧ್ವಚನ ಗೋಚರತಾಮುಪೈತು. ಪ್ರತಿನಿತ್ಯ ಅಂತ ಹೇಳೋ ಅಭ್ಯಾಸ ಎಲ್ಲರೂ ಮಾಡಬೇಕು. ಏನ ಬಂದಾಗ ಉಪಾಗತ ಆದರೆ ಬಂದಾಗ, ನನ್ನ ಮರಣ ಕಾಲ ಬಂದಾಗ, ಮರಣ ಕಾಲೇ ಉಪಾಗತೇತು ತ್ವನ್ನಾಮ ಮಧ್ವಚನ ಗೋಚರತಾಮುಪೈತು. ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡೋ ಕ್ರಮ ಹೇಳಿಕೊಡ್ತಾರೆ. ಅರ್ಥ ಏನು ಅಂದರೆ, ಸುಧಾ ಟಿಪ್ಪಣಿ ಬರೀತಾರೆ, ಮತ್ತೆ ಸುಧಾ ಟಿಪ್ಪಣಿ ಅಂದ್ರೆ ದೊಡ್ಡ ಪ್ರೌಢ ಗ್ರಂಥಗಳು ಒಂದು ಕಡೆಗೆ, ವಿದ್ವಾಂಸರಿಗೆ ಭಾರಿ ಅನುಕೂಲ, ಇದು ಆರಂಭದವರಿಗೂ ಅನುಕೂಲ, ಎರಡೂ ಎಲ್ರಿಗೂ ಅನುಕೂಲ. ಕಷ್ಟಪಟ್ಟುವುದೇ ಎಲ್ಲರಿಗೂ ಉಪಯೋಗ ಬರೋದೇನೆ. ಈ ರೀತಿ ಮಾಡಿದ ಮಹಾನುಭಾವರು ವಿಷ್ಣು ತೀರ್ಥರು, ಅವರು ವೃಂದಾವನಸ್ಥರಾದ ದಿವಸ ಇದು. ಇವತ್ತು ಮಧ್ಯಾಹಾರಾಧನೆ, ನಾಳೆ ಉತ್ತರಾರಾಧನೆ, ನಿನ್ನೆ ಏಕಾದಶಿ ಆದರೆ ಮೊನ್ನೆ ಪೂರ್ವಾರಾಧನೆ ಮಾಡಿದ್ದಾರೆ. ಇದು ಕ್ರಮ. ಒಂದು ಸರ್ ಕೃಷ್ಣ ಜಯಂತಿ ಶಿವರಾತ್ರಿ ಅದು ತಿಥಿ ವಯಸ್ಸು ಸೇರಿಬಿಟ್ಟಿದೆ, ಆದರೆ ಅನುಷ್ಠಾನಕ್ಕೆ ಬರಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ದೇವತೆಗಳ ಗುರುಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇರೋದ್ರಿಂದ ಅನುಷ್ಠಾನ ವ್ಯತ್ಯಾಸ, ಸಾಮಾನ್ಯ ಮಹಾಶಿವರಾತ್ರಿನೇ ಆಗೋದು ಪದ್ಧತಿ, ಒಂದು ಸರ್ತಿ ಹೆಚ್ಚು ಕಡಿಮೆ ಆಗಿದೆ, ಈ ಸರ್ತಿ ಆ ರೀತಿಯಾಗಿದೆ. ಇನ್ನು ಶಿವರಾತ್ರಿ, ಶಿವನ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ ನಮಗೆ. ರುದ್ರದೇವರು ಮನೋನಿಯಾಮಕರಾದ ದೇವರು, ನಮಗೆ ಶಿವರಿನ ಅನುಗ್ರಹ ಇಲ್ಲ ಕಣ್ಣು ಹೋಗುತ್ತೆ, ಚಂದ್ರ ಅನುಗ್ರಹ ಇಲ್ಲ ಕಿವಿ ಹೋಗುತ್ತೆ, ದಕ್ಷ ಅನುಗ್ರಹ ಇಲ್ಲ ಕೈ ಹೋಗಿಬಿಡುತ್ತೆ, ಜಯಂತ ವೃಷಭರು ಇಂದ್ರಪುತ್ರರು ಅವ್ರ ಕೈ ಬಿಟ್ಟರೆ ಕಾಲು ಹೋಗಿಬಿಡುತ್ತವೆ. ಅದೆಲ್ಲ ಯೋಚನೆ ಮಾಡ್ತಾ ಹೋದರೆ ಒಂದೊಂದು ಡಿಪಾರ್ಟ್ಮೆಂಟ್ ಅಂತಿದೆ. ಆದರೆ ರುದ್ರದೇವರ ಡಿಪಾರ್ಟ್ಮೆಂಟ್ ಮೈಂಡ್ ಅದು, ಮನಸ್ಸು. ಅವ್ರ ಕೈ ಕೊಟ್ಟರೆ ಬರೋಷ್ಟು ಕೋಮಾಕ್ ಹೋಗಿಬಿಡ್ತಾರೆ, ಇಮ್ಮಿಡಿಯೇಟಾಗಿ ಕೋಮಾಕ್ ಹೋಗಿಬಿಡ್ತಾರೆ. ಅದನ್ನು ಅರ್ಥ ಮಾಡ್ಕೋ, ಕೋಮಾಕ್ ಹೋಗಿದ್ದಾರೆ, ಧರ್ಮ ಬಿಡೋದು ಕೋಮಾ ಇದ್ದಾಗ ತಾನೇ. ಎಲ್ಲ ಎಚ್ಚರ ಇದೆ, ಧರ್ಮಾಚರಣೆ ಬಗ್ಗೆ ಕೋಮಾಷ್ಟಯದಲ್ಲಿ ಇದ್ದಾಗಿದ್ದಾರೆ, ಸಮಾಜನೇ ಕೋಮಾಷ್ಟಯದಲ್ಲಿ ಇದ್ದಾಗಲೇ. ರುದ್ರದೇವರ ಅನುಗ್ರಹ ಭಾರಿ ಬೇಕು, ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ, ಅನಲಕ್ಷ ನಿನ್ನ ಪ್ರೇರಣೆಯಲ್ಲದೆ. ಕೈಲಾಸ ವಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ. ಎಷ್ಟು ಭಕ್ತಿಯಿಂದ ವಿಧಿದಾಸ ಸ್ತೋತ್ರ ಮಾಡ್ತಾರೆ. ಆ ಸ್ತೋತ್ರ ಮಾಡುವಾಗ ಇದ್ದಿದ್ದವರು ಭೋಗೇಶ್ವರ ದೇವಸ್ಥಾನ ಅಂಥೇಳಿ ಚಿಪ್ಪಗಿರಿಯೊಳಗೆ 50 ದಿವಸ ದೇವಸ್ಥಾನ ಇದೆ, ಅಲ್ಲಿದ್ದೆ ಅವರು ಬರೆದಿರುತ್ತೆ ಹಾಡನ್ನು. ಅದೇ ಕೈಲಾಸವಾಸ ಅವ್ರ ಮೇಲೆ ಹೇಳಿದ್ದೆ ಹಾಡು ಅಂತಲೇ ಹೇಳ್ತಾ, ಅಲ್ಲಿ ಜನಗಳಿಗೂ ಗೊತ್ತಾ ವಿಶ್ವಾಸ ಇದೆ. ಅಂತ ಪ್ರತಿನಿತ್ಯ ಶಿವನ ಆರಾಧನೆ ಮಾಡಬೇಕು. ಶಿವಲಿಂಗ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಬಾರದು, ಆದರೆ ಶಿವನ ಪೂಜೆ ಮಾಡಬೇಕು ನೆನಪಿರಲಿ. ಬರೀ ಮಾನಸಿಕವಾಗಿ ಸ್ತೋತ್ರದಿಂದ ಅಕಟ್ಟು ಪೂಜೆ ಮಾಡಬೇಕು. ಎಷ್ಟು ಹರಿದಾಸರ ಹಾಡುಗಳಿದೆ ಅದನ್ನು ಹೇಳಬೇಕು. ವಾದಿರಾಜ ಸ್ವಾಮಿಗಳ ಕೃತಿಗಳಂತೂ ಶಿವಸ್ತುತಿ ಬೇಕಾದಷ್ಟು ಬರುತ್ತೆ. ತೀರ್ಥ ಪ್ರಬಂಧ, ಸರಸಭಾರತಿ ವಿಲಾಸ ಮೊದಲಾಗಿ ಬೇಕಾದಷ್ಟಿದೆ. ಜೊತೆಗೆ ಶಿವಸ್ತುತಿ ಅಂತಲೇ ಉಂಟು, ನಾರಾಯಣ ಪಂಡಿತರು ಬರೆದಿರೋದು, ವ್ಯಾಸತೀರ್ಥರು ಬರೆದಿರೋದೆಲ್ಲ ಶಿವಸ್ತುತಿಗಳಿದೆ. ಅದು ಸಾಧ್ಯವಾದಷ್ಟು ಅದನ್ನು ಹೇಳಬೇಕು. ಇನ್ನು ಕನ್ನಡದ ರಕ್ತಾಂಶದಲ್ಲಿ ಬೇಕಾದ ಸಿಗುತ್ತೆ. ವಾಮದೇವ ವಿರಿಂಚಿತನಯ್ಯ ಉಮಾ ಮನೋಹರ ಉಗ್ರ ಧೂರ್ಜಟಿ ಸಾಮಜಾದಿನ ವಸನ ಭೂಷಣ ಸುಮನಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯಾನರ ವಿಲೋಚನ ಕಾಮಿತಪ್ರದ ಕರುಣಿ ಸೆಮಗೆ ಸದಾ ಸುಮಂಗಳವ ಅಂತಂದು ಕಲಿತರೆ ಮನಸ್ಸು ಶುದ್ಧವಾಗಿರುತ್ತೆ. ಮನಸ್ಸು ಡಿಸ್ಟರ್ಬ್ ಆದವರು ಅರಿವ ಶಿವನ ಸ್ತೋತ್ರ ಮಾಡಿದರೆ ಸರಿ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ಯಾವಾಗಲೂ ಕೂಡ ರುದ್ರಾಭಿಷೇಕ ಮಾಡೋದು, ಅವೆಲ್ಲ ಶಿವನ ಆ ಒಲಿವಿಗಿರೋ ಮುಖ್ಯವಾದಂಥ ದಾರಿಗಳು. ಮೆಂಟಲ್ ಹಾಸ್ಪಿಟಲ್ ಸೇರಿಸ್ಬಿಟ್ಟು ಇನ್ನೂ ಹುಚ್ಚ ಬಂದ್ಬಿಡ್ತಾರೆ. ಮೊದಲಿಗಿಂತ ಅಲ್ಲಿರೋಲ್ಲ ಹುಚ್ಚರೇ ಆದರೆ ಹೆಚ್ಚು ಕಡಿಮೆ ಇನ್ನೂ ಹುಚ್ಚ ಆಗಿಬಿಡ್ತಾರೆ. ಅದಕ್ಕೋಸ್ಕರ ಸುಮ್ಮನೆ ಔಟ ನಮ್ಮ ಕಾಟ ತಪ್ಪಿಸ್ಕೊಳ್ಳೋ ಹೊರಗೆ ಹಾಕೋದೇ ಹೊರತು ಅದು ರೆಮಿಡಿ ಅಲ್ಲ. ರೆಮಿಡಿ ಅಂದರೆ ಶಿವನ ಆರಾಧನೆ ಮಾಡಬೇಕು. ಸರ್ವೋತ್ತಮತ್ವ ಏನೋ ಅಲ್ಲ, ಮತ್ತೆ ನೆನಪಿರಬೇಕು. ರುದ್ರಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀ ನರಸಿಂಹ ಸಂಕರ್ಷಣ ಆ ರೀತಿ ಆರಾಧನೆ ಮಾಡಬೇಕೇ ಹೊರತು ಸರ್ವೋತ್ತಮತ್ವ ಏನು ಮಾಡಿದರೆ ಮುಖ್ಯ ಪಾಲ ಸಿಗೋದಿಲ್ಲ. ಅದು ಸಹಿತಾಕರಣ ಕಾಣರಿಗೆ ರುದ್ರದೇವರು ಹೇಳಿಬಿಟ್ಟಿದ್ದಾರೆ, ಅದೆಲ್ಲ ಕೊಡೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಅವರು. ಸರಿಯಾದ ಕ್ರಮದಲ್ಲಿ ಆರಾಧನೆ ಮಾಡಿದರೆ ಒಳ್ಳೆ ಫಲ ಕೊಡ್ತಾರೆ. ಮನೋನಿಯಾಮಕರವರು, ಅಹಂಕಾರ ತತ್ವಕ್ಕೆ ಅಭಿಮಾನಿ ದೇವತೆಗಳೆಲ್ಲ ಅವರು ಸೇರಿದ್ದಾರೆ ಜೊತೆಗೆ. ಎಷ್ಟು ಅದ್ಭುತ ಅವತಾರಗಳವರು. ಅಶ್ವತ್ಥಾಮರಾಗಿ ಮಾಡಿದ ಕ್ರಾಂತಿ, ಶುಕಾಚಾರ್ಯರಾಗಿ ಭಾಗವತ ಕೊಟ್ಟ ಮಹಾನುಭಾವರು. ಒಂದು ಕಡೆಗೆ ಮೂಲ ರೂಪದಲ್ಲಿ ತಲೆ ಮೇಲೆ ಗಂಗೆಯನ್ನು ಹಾಕ್ಕೊಂಡ್ಬಿಟ್ಟು ಗಂಗಾಧರ ಅನ್ನಿಸಿ ಭೂಲೋಕಕ್ಕೆ ಗಂಗೆಯನ್ನು ಬರಲು ಅನುಕೂಲ ಮಾಡಿಕೊಟ್ಟಿದ್ದೆ ರುದ್ರದೇವರು. ವಿಷ್ಣು ಪಾದೋದಕವನ್ನು ತಲುಪಿಸಿದ ವೀರ ವೈಷ್ಣವರು ಅಂದರೆ ರುದ್ರದೇವರು. ಅದೇ ರೀತಿ ಭಾಗವತ ಗಂಗೆಯನ್ನು, ತಲೆ ಮೇಲಿರೋದು ಗಂಗಾ, ತಲೆ ಒಳಗಿರೋದು ಭಾಗವತ, ಅದು ಎರಡು ಗಂಗೆ, ಅದು ವಿಷ್ಣುಪಾದ, ಇದು ವಿಷ್ಣುಪಾದ. ವಿಷ್ಣುಪಾದದ ಉದಕ ವಿಷ್ಣು ಪದಗಳ ಭಾವ ಇದು. ಪದ ಪಾದ ಎರಡು ಸಮಾನಾರ್ಥ. ವಿಷ್ಣು ಪದ ಅಂತ ಹೇಳಿದ್ರೇನು, ವೇದವ್ಯಾಸರ ಮಾತುಗಳು ಅಂತ ಅರ್ಥ. ಅದನ್ನು ತಲೆ ಒಳಗಿಂದ ಅದನ್ನು ಕಿವಿಗೆ ಹಾಕ್ತಾರೆ, ಆ ತಲೆ ಮೇಲಿಂದ ಅದನ್ನು ತಲೆ ಮೇಲೆ ಹಾಕ್ತಾರೆ. ಈ ರೀತಿ ರುದ್ರದೇವರು ಮಾಡಿರೋದ್ರ ತುಂಬ ದೊಡ್ಡದಾದ್ದರಿಂದ ಭಾಗವತಾದಿ ಗ್ರಂಥ ಓದೋದ್ರೆ ಸದ್ಗತಿ ಇಲ್ಲ. ಭಾಗವತ ಪ್ರಸಾರಕ್ಕೆ ತಂದಿದ್ದೇ ರುದ್ರರೂಪದಿಂದ ರುದ್ರದೇವರು, ಬರೆದಿದ್ದು ವ್ಯಾಸರೂಪದಿಂದ ಸಾಕ್ಷಾತ್ ಶ್ರೀ ನಾರಾಯಣ ಹರಿ. ಅದನ್ನು ಶ್ರವಣ ಮಾಡಿದ್ದು ರುದ್ರದೇವರೊಳಗೆ ಕೂತು, ಶುಕಮುನಿಗಳೊಳಗೆ ಕೂತು ಸಾಕ್ಷಾತ್ ವಾಯುದೇವರು. ಆ ಪ್ರಸಾರಕ್ಕೆ ಅವಕಾಶ ಕಲ್ಪಿಸಿದ್ದು ಶುಕಮುನಿಗಳಿಗೆ. ಆದರೆ ಶುಕಪ್ರೋಕ್ತ ಭಾಗವತ ಅಂತಾನೇ ಅದು ಪ್ರಸಿದ್ಧ. ರುದ್ರದೇವರ ಮಹಿಮೆಗೆ ಭಾಗವತ ಪುರಾಣ ಒಳ್ಳೆ ದೃಷ್ಟಾಂತ. ಅದು ಒಂದು ದ್ವೈಪ ಹೇಳ್ತಾರೆ ಎಷ್ಟು ಭಕ್ತಿ ರುದ್ರದೇವರಿಗೆ ವೇದವ್ಯಾಸದೇವರ ಮೇಲೆ ಅಂತ ಕೇಳಿದರೆ, ಸಾಕ್ಷಾತ್ ವೇದವ್ಯಾಸದೇವರು ಒಬ್ಬ ವ್ಯಕ್ತಿಯ ಸಾಧನೆ ಅವ್ರು ಎಷ್ಟು ಮಾಡ್ತಾರೆ ಮತ್ತು ಎಷ್ಟು ಮುಖ್ಯನೋ, ಯಾರಿಗೋಸ್ಕರ ಮಾಡಿರ್ತಾರಲ್ಲ ಅದೇ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಭಾರಿ ಮುಖ್ಯ. ಗಂಟುಗಟ್ಟಲೆ ಬರೋದು ತೋರಿಸ್ದೆ, ಅದು ಕಾಟಾಕಿದೆ, ಹೋಪ್ಲೆಸ್ ಅದ, ಹೋಗಿ ಪಾತೆ ಮುಗೀತು, ಎಷ್ಟೊತ್ತು ಬರ್ದೇನು ಸಾರ್ ಅಂದರೆ ಟೈಮ್ ಮತ್ತೆ ಇನ್ನೊಂದ್ಸತಿ ಮಾತ್ರ ಗೆಟ ಹೊಡುತ್ತೆ ಹೋಗು ಅಂತ ಹೇಳ್ಬಿಡ್ತಾರೆ. ಅದು ಐದೇ ನಿಮಿಷದಲ್ಲಿ ಮಾಡಿದ್ರೆ ಗುಡ್ ಅಂತ, ಅದು ಸಾರ್ಥಕ. ಅದನ್ನು ಮಾಡಿದ ಕೆಲಸ ಯಾವಾಗಲೂ ಪ್ರೀತವಾಗೋದು, ಯಾವಾಗ ಸಕ್ಸಸ್ಫುಲ್ ಯಾವಾಗ ಗೊತ್ತಾ, ಯಾರಿಗೋಸ್ಕರ ಮಾಡಿದ್ರೆ ಒಪ್ಪಬೇಕು, ಅದನ್ನು ಒಪ್ಪದೆ ಹೋದರೆ ವ್ಯರ್ಥ. ಇದು ಅರ್ಥ ಮಾಡಿಕೊಂಡ್ರೆ ಇವತ್ತು ರುದ್ರದೇವರು ಪೂರ್ವವಾಗಿ ಭಗವಂತನ ಮೆಚ್ಚುಗೆ ಪಾತ್ರರಾದವರು. ಎಂ ಪ್ರವರಜಂತ ಮನುಪೇತ ಮಪೇತ ಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತೆಯ ತರವೋಪಿ ನೇದುಹು ತಂ ಸರ್ವಭೂತ ಹೃದಯ ಮುನಿಮಾನತೋಸ್ಮಿ. ಅದರ ಅರ್ಥ ತುಂಬ ಇದೆ, ಎಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ಅವರು ಸನ್ಯಾಸ ತಗೊಳ್ಳೋಕ್ಕೆ ಎಂತ ಹೋದ್ರಂತೆ ಶುಕಾಚಾರ್ಯರು. ವೇದವ್ಯಾಸರು ಸಾಕ್ಷಾತ್ ನಾರಾಯಣ ಲೋಕದೃಷ್ಟಿಯಲ್ಲಿ ತೋರಿಸ್ತಾರೆ. ಮಗ ನಮ್ಮ ಮನುಷ್ಯರ ಪದ್ಧತಿ, ಕ್ಲಬ್ಗೆ ಹೋದ್ರೆ ಯಾರೂ ಬೈಯಲ್ಲ ಅದನ್ನು ಬಿಟ್ಕೊಳ್ಳಿ, ಸಿನಿಮಾಕ್ಕೆ ಹೋದ್ರೆ ಯಾರೂ ಬೈಯಲ್ಲ, ಪ್ರವಚನಕ್ಕೋರು ಬೈತಾರೆ, ವಯಸ್ಸಾಗಿಬಿಡ್ತಾರೆ, ರಿಟೈರ್ ಆಗಿಬಿಟ್ಟಾರೆ, ಶುರು ಮಾಡಿಬಿಡ್ತಾರೆ. ಓದೋ ಒಂದು ಪಶ್ಚಾತ್ ಸ್ನಾನ ಮಾಡಬೇಕು, ಅಷ್ಟರ ಬಟ್ಟೆ ಮಾಡಿಬಿಡ್ತಾರೆ ಪಾಪ. ಮನುಷ್ಯನ ಪದ್ಧತಿ ವೇದವ್ಯಾಸರ ತಮಾಷೆ ತೋರಿಸ್ತಾರೆ. ಅದು ಪುತ್ರ ಸ್ವಲ್ಪ ಅಬ್ಸರ್ವ್ ಮಾಡಿಬೇಕಾದ್ರೆ, ಇವತ್ತು ಶಾಸ್ತ್ರ ಪಾಠಕ್ಕೆ ಹೋದಾದ್ರೆ ಕೆಟ್ಟ ಅಂತ ತೀರ್ಮಾನ ಮಾಡ್ಕೊಂಡೇ ಬಿಡ್ತಾರೆ. ಅವನು ಸಿಗರೇಟ್ ಸೇರ್ತಿರ್ತಾನೆ, ಮೇಲೆ ಬರೆದಿರ್ರೆ ಕೆಟ್ಟ ಹೋಗ್ತೀಯ ಸಾಹಿತ್ಯ ತಲೆ ಬರೆದಿರ್ತಾರೆ, ವಾರ್ನಿಂಗ್ ಕೊಟ್ಟಿರ್ತಾರೆ. ಅಂಥದ್ದು ಮಾರವನು ನೋಡಿ ಮಾಡ್ತಾನೆ, ತಗೊಳ್ಳೋನು ನೋಡಿ ಮಾಡ್ತಾನೆ. ಅರೆ ಭಾಗವತಗಳು ಬದುಕ್ತೀರಿ, ಪಿಬತ ಭಾಗವತಂ ರಸಮಾಲಯಂ ಅಂತ ಹೇಳಿದರೆ ಅದನ್ನು ಹೇಳೋರು ಕೂಡ ತಮ್ಮ ಮಕ್ಕಳನ್ನ ಓದಿಸೋದಿಲ್ಲ, ಇದು ಬೇರೆಯವರಿಗೆ, ನೀವು ಮಾತ್ರ ಲೌಕಿಕರೇ ಓದಿ ಅಂತ ಕಳಿಸೋ ಪದ್ಧತಿ ಇರ್ತದೆ. ಅದನ್ನ ಅರ್ಥ ಮಾಡಿಕೊಂಡ್ರೆ ಮನುಷ್ಯನ ಸ್ವಭಾವ. ಅವಾಗ ವೇದವ್ಯಾಸರು ಕರೆದರಂತೆ, ಪುತ್ರ ಅಂತ ಕೂಗಿದರಂತ ಅವರನ್ನು. ಪುತ್ರ ಅಂತ ಕೂಗಿದ ತಕ್ಷಣ ಎಷ್ಟು ಜೋರಾಗಿ ಕೂಗಿದ್ರು ಗೊತ್ತಾ ಅವರು? ತರವೋಪಿ ನೇದುಹು, ಪ್ರತಿಧ್ವನಿ ಬಂತಂತೆ ಅವ್ರ ಮಾತಿಗೆ, ಅದೇ ಉತ್ತರ ಕೊಟ್ಟಾಗಾಯ್ತಂತೆ. ಇದರ ಅರ್ಥ ಜನ ಏನು ತಿಳ್ಕೊಂಡ್ರು, ವೇದವ್ಯಾಸರಿ ಪಾಪ ಪುತ್ರಮೋಹ ಅಂತ ತಿಳ್ಕೊಂಡ್ಬಿಟ್ರು. ಆಚಾರ್ಯ ಬರ್ತದೆ ಪುತ್ರಮೋಹ ಅಲ್ಲ, ಶುಕಾಚಾರ್ಯ ಎಷ್ಟು ಪ್ರೀತಿ ಇತ್ತು ಅವರಿಗೆ ತೋರಿಸಿದ್ದಾರಷ್ಟೇ. ಅಷ್ಟು ಪ್ರೀತಿ ಯಾತಕ್ಕೆ ಹೋದ ಅವಳ ಪುತ್ರ ವಾಯುದೇವರು ಕೂತಿದ್ದಾರೆ ಅಂತ ಭಾರಿ ಪ್ರೀತಿ ಮಾಡಿದ್ದಾರೆ. ಇದು ತಾತ್ಪರ್ಯ. ಈ ದೃಷ್ಟಿಯಿಂದ ಅಷ್ಟು ಪ್ರೀ ಯಾರು ಯಾ ಪ್ರೀಡನೆ ಸುಚರಿತೈಹಿ ಪಿತರಂ ಸ ಪುತ್ರ. ಪುತ್ರ ಅಂತ ಅನ್ಸ್ಕೋಬೇಕಾದ್ರೆ ಆಸ್ತಿ ಕ್ಲೇಮ್ ಮಾಡಿದ್ರೆ ಪುಸ್ತಕ ಅವನು ಪುತ್ರ ಅಲ್ಲ, ಅವನು ಯುದ್ಧಕ್ಕೆ ಬಂದ್ಬಿಡ್ತಾನೆ, ನಾನು ಅಂತವನು ಅಂತ ಹೇಳ್ಬಿಟ್ಟು ಆ ಸಮಯಕ್ಕೆ ಉಳಿದಂತೆ ನಾಪತ್ತೆ. ನಿಜವಾಗಲೂ ತನ್ನ ನಡತೆಯಿಂದ ತಂದೆ ತಾಯಿ ಸಂತೋಷ ಪಡಿಸ್ತಾನಲ್ಲ ಅವನು ಪುತ್ರ. ಯ ಪ್ರೀಣಯೇ ಸುಚರಿತೈಹಿ ಪಿತರಂ ಸಪುತ್ರ ಅಂಥೇಳಿ ಮಾರ್ಕಂಡೇಯ ಪುರಾಣದ ಮಾತದ. ಇವತ್ತು ಶುಕಾಚಾರ ಆ ರೀತಿ ಮಾಡಿದ್ದಾರೆ. ಭಾಗವತ ಪ್ರಸಾರ ಮಾಡಿದ ಮಹಾನುಭಾವರು, ರುದ್ರದೇವರು ಮಹಿಮೆ ಅಗಾಧವಾದದ್ದು, ಅದೆಲ್ಲ ಹೇಳೋದಕ್ಕೆ ಹೊತ್ತಿಲ್ಲ. ಅಂಥ ಮಹಾಶಿವರಾತ್ರಿ ನಾಳೆ. ನಾಳೆ ವಿಶೇಷ ಅಂದರೆ ರುದ್ರದೇವರಿಗೆ ಸೋಮವಾರ ಭಾರಿ ಪ್ರಿಯ, ಸೋಮವಾರ ಬಂದಿರೋದು ಭಾರಿ ಶ್ರೇಷ್ಠ. ನಾಳೆ ಸೋಮವಾರ ಮಹಾಶಿವರಾತ್ರಿ ಆಗಿರೋದ್ರಿಂದ ಅದು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಬೇಕು. ಉಪವಾಸ ಮಾಡಬಾರದು ಫಸ್ಟ್ ಹೇಳ್ತಾರೆ. ಶಿವರಾತ್ರಿ ದಿವಸ ಎಷ್ಟು ಮಟ್ಟಿಗೆ ಉಪವಾಸ ಮಾಡಬಾರದು ಅಂದರೆ, ವಿಷ್ಣು ಪಂಚಕ ಮಾಡು, ನಾಳೆ ಶ್ರವಣ ನಕ್ಷತ್ರ, ವಿಷ್ಣು ಪಂಚಕ ಮಾಡೋರು ಕೂಡ ಶಿವರಾತ್ರಿ ಶ್ರವಣ ಬಂದರೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ನಂದಿವಾಹನ ರಾತ್ರಿ ಸಾಧನೆ ಬಂದ ದ್ವಾದಶಿ ದಶಮಿ ಪೈತೃಕ ಸಂಧಿ ಸಮಯದಲ್ಲಿ ಶ್ರವಣವ ತ್ಯಜಿಸುವಂತೆ ಸದಾ, ಹರಿಕಥಾಮೃತಸಾರದಲ್ಲಿ ಹೇಳ್ತಾರೆ. ಅವು ಯಾತಕ್ಕೆ ಮಹಾಶಿವರಾತ್ರಿ ದಿವಸ ಅದು ಹಬ್ಬವಾಗಿ ಆಚರಣೆ ಮಾಡಬೇಕೇ ಹೊರತು ಉಪವಾಸವನ್ನಾಗಿ ಆಚರಣೆ ಮಾಡಬಾರ್ದು. ಉಪವಾಸ ಮಾಡೋದು ದೇವರಿಗೊಂದೇ, ಅದಕ್ಕೆ ಹರಿದಿನ ಒಂದೇ ಉಪವಾಸ, ಇನ್ಯಾರಿಗೂ ಕೂಡ ಉಪವಾಸ ಇಲ್ಲ. ಯಾವ ದೇವರಿಗೆ ವ್ರತ ಮಾಡಿದ್ರೆ ಉಪವಾಸ ಮಾಡಬಾರ್ದು, ಹರಿ ದೇವರಿಗೆ ಮಾತ್ರ ಮಾಡೋದು. ಅದನ್ನು ಅರ್ಥ ಮಾಡಿಕೊಂಡು ಹರಿದಿನದ ಮಹತ್ವವನ್ನು ಮಹಾಶಿವರಾತ್ರಿ ಆಚರಣೆ ಮಾಡಿ ಏಕಾದಶಿ ಉಪವಾಸ ಮಾಡೋದಂತ ಕಲೀರಿ ಅಂತ ಅರ್ಥ. ಕೆಲಸ ಹಾಗಲ್ಲಿ ಏಕಾದಶಿ ಊಟ ಮಾಡಿಬಿಡ್ತಾರೆ, ಮಹಾಶಿವರಾತ್ರಿ ಉಪವಾಸ ಮಾಡ್ತಾರೆ. ಪೂರ್ತಿ ಉಲ್ಟಪಾಠ ಇದ್ದಾಗಲೇ ಹಾಗೆ ಮಾಡಬಾರದು, ಅದು ನಿಷಿದ್ಧ. ಅದಕ್ಕೆ ಹರಿ ದಿನ ಶಿವರಾತ್ರಿ ಪದ ನೋಡಿ, ಹರಿ ದಿನ ಶಿವರಾತ್ರಿ. ದಿನ ಅಂದರೆ ಹಗಲು, ರಾತ್ರಿ ಅಂದರೆ ಕತ್ತಲು, ದಿನ ಅಂದರೆ ಬೆಳಕು. ಹರಿಯಿಂದ ಬೆಳಕು ಹರಿ ದಿನ, ಶಿವನಿಂದ ರಾತ್ರಿ. ಯಾಕೆ ಅವರು ಪಾಶುಪತಾಗಮ ಬರೀತಾರಲ್ಲ, ಅದರ ಕನ್ಫ್ಯೂಷನ್ ಮಾಡ್ತಾರೆ, ಅದಕ್ಕೋಸ್ಕರ ರಾತ್ರಿ ಅಂತ. ಪಾಶುಪತಾಗಮವೋ ಅದು ದುರಾಗಮದಲ್ಲಿ ಸೇರುತ್ತೆ. ಯೇಷಮೋಹಂ ಸೃಜಾಮ್ಯಾಶು ಅಂತ ಹೇಳಿ ತಂತ್ರರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ ಅತಥ್ಯಾನಿ ವಿತಥ್ಯಾನಿ ದರ್ಶಯಸ್ವ ಮಹಾಭುಜ. ಆದ್ದರಿಂದ ಅವರ ಶಾಸ್ತ್ರ ಅಂಬೋದು ಸರಿಯಾಗಿ ಓದಿದರೆ ನೋ ಪ್ರಾಬ್ಲಮ್, ಇಲ್ಲದ ಹೋದರೆ ರಾತ್ರಿ ದಾರಿ ತಪ್ಪಿಸಿಬಿಡುತ್ತೆ. ಅದು ಹರಿ ದಿನ, ಹರಿ ವೇದವ್ಯಾಸ ದೇವರು ಅವರ ಭಾಗವತಾದಿಗಳಿಂದ ದಿನ. ಇದನ್ನು ಅರ್ಥ ಮಾಡಿಕೊಂಡು ನಿಜವಾದ ಅರ್ಥದಲ್ಲಿ ನಾವು ಶಿವರಾತ್ರಿಗಿಂತ ಹರಿದಿನ ದೊಡ್ಡದು. ಶಿವರಾತ್ರಿಯನ್ನು ಹಬ್ಬವನ್ನಾಗಿ ಆಚರಿಸಿ ರುದ್ರದೇವರ ಆರಾಧನೆ ಮಾಡಬೇಕು, ಅವ್ರ ದರ್ಶನ ಮಾಡಬೇಕು. ರುದ್ರದೇವರ ದರ್ಶನ ಸಾಯಂಕಾಲ ಭಾರಿ ಪ್ರಶಸ್ತ, ಪ್ರದೋಷ ಕಾಲ ಅಂತ ಕರೀತಾರೆ. ಇನ್ನು ಸೂರ್ಯ ಮುಳುಗಿದ್ದಾನೆ, ಕತ್ಲಾಗಿಲ್ಲ, ಅದನ್ನು ಸಂಧಿ ಕಾಲ, ಅದು ಪ್ರದೋಷ ಕಾಲ. ಇನ್ನು ಸೂರ್ಯ ಹುಟ್ಟಿಲ್ಲ, ಕತ್ಲು ಮುಗಿದಿದೆ, ಪ್ರತ್ಯೂಷ ಕಾಲ ಅಂತ ಕರೀತಾರೆ. ಅದು ಅರ್ಲಿ ಮಾರ್ನಿಂಗು, ಇದು ಅರ್ಲಿ ಈವ್ನಿಂಗ್, ಇದು ಎಂತ ಸಂಜೆ ಅಂತ ಅದಕ್ಕೆ ಕರೀ ಸಂಧ್ಯಾಕಾಲ. ಆವತ್ತಿನಲ್ಲಿ ಶಿವನ ದರ್ಶನ ಮಾಡಿದರೆ ಭಾರಿ ಪ್ರಿಯ ಅಂತ ಭಾಗವತಲ್ಲೇ ಬರುತ್ತೆ. ರುದ್ರದೇವರ ಹೊತ್ತಿನಲ್ಲಿ ನಂದಿರ್ವಾಹನರಾಗಿ ಆಗ ಸಂಚಾರ ಮಾಡ್ತಿರ್ತಾರಂತೆ. ಯಾರು ಭಗವತ್ ಕಾರ್ಯಗಳನ್ನು ಮಾಡ್ತಿರ್ತಾರೋ ಅವರಿಗೆ ವಿಶೇಷ ಅನುಗ್ರಹವನ್ನು ಮಾಡ್ತಾರೆ. ನಿಷಿದ್ಧ ಕಾರ್ಯ ಮಾಡೋರಿಗೆ ಆಗ್ರಹವನ್ನು ಮಾಡ್ತಾರೆ, ನಿಗ್ರಹವನ್ನು ಮಾಡ್ತಾರೆ ಅಂತೇಳಿ ಭಾಗವತ ಹೇಳುತ್ತೆ. ಅಂತ ಅರ್ಥ ಮಾಡಿಕೊಂಡು ಶಿವನ ದರ್ಶನವನ್ನು ನಾಳೆ ಮಾಡಬೇಕಾದ ವಿಧಿ ಅದು. ಶಿವನ ದರ್ಶನ ಮಾಡೋದು ಅಂದರೆ ಬರೀ ಶಿವನ್ ನೋಡೋ, ಭಾಗವತ ದರ್ಶನ ಮಾಡೋದು ಅಂತ ಅರ್ಥ. ಶಿವನ ದರ್ಶನ ಭಾಗವತ, ದರ್ಶನ ಅಂದರೆ ಸಿದ್ಧಾಂತ ಅಂತ ಅರ್ಥ. ಶಿವ ಹೇಳಿದ್ದು ಈ ಭಾಗವತ, ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅಧೀತವಾನ್ ದ್ವಾಪರಾಧವು ಪಿತುರ್ದ್ವೈಪಾಯನಾದ. ಶಿವಲಿಂಗಾನ ಕಾಣಲಿಲ್ಲ ಹೋದ್ರೆ ಭಾಗವತ ಪುಸ್ತಕ ನೋಡಿಬಿಡಿ, ರೂಪಮನ್ಯದೇವ ಧನ್ಯಮಾತ್ಮನಃ. ಆಗ ರುದ್ರದೇವರು ನೋಡಿದ ಹಾಗಾಗತ್ತ. ಇನ್ನು ಗಂಟೆಯಲ್ಲಿ ರುದ್ರದೇವರ ಸನ್ನಿಧಾನ ಇದೆ, ಗಂಟೆ ನೋಡಿದರೂ ಆಯಿತು. ಇನ್ನು ಅವರು ಸ್ತೋತ್ರ ಮಾಡಿದರೆ ಭಾರಿ ಶ್ರೇಷ್ಠ. ಆ ರೀತಿ ಶಿವಲಿಂಗ ದರ್ಶನ ಮಾಡಬೇಕು. ಅವ್ರದ್ದು ಅವೈಷ್ಣವರು ಪ್ರತಿಷ್ಠಾಪನೆ ಮಾಡೋ ಸ್ಥಳಕ್ಕೆ ಹೋಗಬಾರ್ದು, ವೈಷ್ಣವರೇ ಮಾಡಿದ ಶಿವಲಿಂಗ ದರ್ಶನ ಮಾಡಬೇಕು. ಇದು ಪುಣ್ಯ ಬೇಕಾಷ್ಟು ಸಿಗುತ್ತಾನೆ ಬೆಂಗಳೂರಿನಲ್ಲಿ, ಯೋಚನೆ ಇಲ್ಲ. ಸ್ವಾಮ್ಯತ್ವವಾದರೆ ಯಾರು ಮಾಡಿದರೂ ಯೋಚನೆ ಇಲ್ಲ, ಅದಕ್ಕೆ ಅಂಥವ್ರಿಂಥವ್ರದ್ದು ನಿಯಮ ಇಲ್ಲ. ಇವತ್ತು ಹಂಪಿ, ರಾಮೇಶ್ವರ, ಕಾಶಿ ಮೊದಲಾದವುಗಳಲ್ಲಿ ಸದಾ ಸನ್ನಿಧಾನವಾದ್ದರಿಂದ ದೋಷ ಇಲ್ಲ. ಆ ರೀತಿ ದರ್ಶನ ಮಾಡಿ ಏನು ಕೇಳ್ಕೋಬೇಕು ಅಂತ ಏನೋ ಕೇಳ್ಕೊಳ್ಳೋಕೆ ಹೋಗಬೇಡಿ. ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭು, ಅದನ್ನು ಕೇಳಬೇಕು. ಫಣಿಗಣವರ ಭೂಷ ಪಾರ್ವತಿ ಶಾಖ್ಯ ವೇಷ ಕಲಜನಕೃತ ರೋಷ ಖಂಡಿತಾತ್ಮೀಯ ದೋಷ ಸತರುಣಗಿರಿ ವಾಸ ಚಕ್ರ ಸೂರ್ಯಾದ್ಯಧೀಶ ಪರಿಹೃತ ಭವ ಪಾಶ ಪಾತು ಮಾಂ ಪಾರ್ವತೀಶ. ಆದಿರಾಜ ಸ್ವಾಮಿ ಎಷ್ಟೋ ಶ್ಲೋಕಗಳಿವೆ, ಅದೆಲ್ಲ ಪಾರಾಯಣ ಮಾಡಿದರೆ ಭಾರಿ ಪುಣ್ಯ ಬರುತ್ತೆ. ಅಂತ ಪುಣ್ಯ ಸಂಪಾದನೆ ಒಳ್ಳೆ ಸಕಾಲ ಇದು ಅಂತ ತಿಳಿಸ್ತಾ, ಇನ್ನೂ ರುದ್ರದೇವರಿಗೆ ತುಂಬ ತಿಳ್ಕೊಳ್ಳಬೇಕಾದ ಅಂಶಗಳಿದೆ, ಅದು ಪ್ರಯತ್ನಪಟ್ಟು ಸಾರ್ಥಕ ಮಾಡ್ಕೋಬೇಕು ಅಂತ ಹೇಳ್ತಾ ಇವತ್ತು ವಿಷ್ಣು ತೀರ್ಥರ ಆರಾಧನೆ, ಶಿವರಾತ್ರಿ. ಅವರು ಸೋಮೇಶ್ವರಲ್ಲೇ ವಾಸ ಮಾಡ್ತಿದ್ದುಕೊಳ್ಳೋದು ಸಂಕೇತ ಅದು. ಅವರು ವಿಶೇಷವಾದ ಶಿವನ ಭಕ್ತಿ ಅವರಿಗಿತ್ತು ತಾರತಮ್ಯ ಕ್ರಮದಲ್ಲಿ. ಅವರೆರಡನ್ನೂ ಇಲ್ಲಿ ನಮ್ಮ ವ್ಯಾಸಮತ ಸಂಶೋಧನಾ ಪ್ರತಿಷ್ಠಾನದಲ್ಲಿ ಆಚರಿಸಲಿಕ್ಕೆ ಬಹಳ ಮುಖ್ಯವಾಗಿ ಎಂದಿನಂತೆ ಸೇವಾಕರ್ತರು ಶ್ರೀ ಎಚ್ ಎಸ್ ವಾಸುದೇವಮೂರ್ತಿ ದಂಪತಿಗಳು, ಶ್ರೀ ವಿ ಎಸ್ ಸತ್ಯನಾರಾಯಣ ದಂಪತಿಗಳು, ಶ್ರೀ ಡಿ ಎನ್ ಗುರುರಾಜರ ದಂಪತಿಗಳು ಸೇವೆ ಸಲ್ಲಿಸಿದ್ದಾರೆ. ಅದು ಹೊಸದಾಗಿ ಇತ್ತೀಚೆಗೆ ವಿವಾಹ ಮಾಡಿಕೊಂಡಿರ್ತಕ್ಕಂಥ ನಮ್ಮ ಅಜಿತ್ ಅಲ್ಲ ಹೆಸರು ಅಜಿತ್ ದಂಪತಿಗಳು ಸಹ ಈ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಹರಿವಾರ ವಿಶೇಷ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಮ್ಮ ಮುಂದಿನ ಕಾರ್ಯಕ್ರಮ March 11 and 12. March 11 ಶ್ರೀ ವಾದಿರಾಜ ಸ್ವಾಮಿಗಳ ಆರಾಧನೆ, March 12 ಶ್ರೀ ವ್ಯಾಸರಾಜ ಸ್ವಾಮಿಗಳ ಆರಾಧನೆ, ಎರಡು ದಿವಸ ಇಲ್ಲಿ ಪ್ರವಚನ ಇರುತ್ತೆ ಅಂತ ತಿಳಿಸಿ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದೋಚಮಹಂ ತೇನ ಪ್ರಿಯತಾ.